ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ಥು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇಹಿ. ಶ್ರೀ ಗುರುಭ್ಯೋ ನಮಃ. ಹರಿಹಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ವನಪರ್ವ ನಿರ್ಣಯವನ್ನು ಮಾಡ್ತಾ ಹೇಗೆ ಶ್ರೀ ಭೀಮಸೇನ ದೇವರು ಅಜಗರ ಪ್ರಸಂಗದಲ್ಲಿ ದೊಡ್ಡ ಧರ್ಮವನ್ನು ತೋರಿಸಿದ್ದಾರೆ. ಜನಗಳಿಗೆ ಅಶಕ್ತಿ ಅಂತ ಕಾಣಿಸ್ತು, ಅಜ್ಞಾನ ಅಂತ ಕಾಣಿಸ್ತು ಅಲ್ಲ, ಅದು ಅವರ ವಿಶೇಷವಾದ ಶಕ್ತಿಯನ್ನು ತೋರಿಸುತ್ತೆ, ಪೂರ್ಣ ಪ್ರಜ್ಞತ್ವವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಆ ಅಜಗರ ರೂಪದ ನಹುಷನಿಗೆ ಏನು ಶಾಪ ಇತ್ತು ಅದರ ಪರಿಜ್ಞಾನ ಅವರಿಗೆ ಇದ್ದಿದ್ದರಿಂದನೇ ಆಗ ಸುಮ್ಮನೆ ಇದ್ದರು ಅವರು. ಎರಡನೇದಾಗಿ ಆ ನಹುಷನ ಉದ್ಧಾರ ಮಾಡಬೇಕಾಗಿತ್ತು, ಅವರು ನಹುಷನ ಉದ್ಧಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ತಾವು ಶಕ್ತಿ ಇದ್ದರೂ ತೋರಿಸಲಿಲ್ಲ, ಜ್ಞಾನ ಇದ್ದರೂ ಪ್ರಕಾಶನ ಮಾಡಲಿಲ್ಲ. ಅದಕ್ಕೆ ಕಾರಣ ನಹುಷ ಪ್ರಶ್ನೆಗೆ ಉತ್ತರ ಕೊಡುವಂತ ಅಷ್ಟೇ ಕೇಳಲಿಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಡುಗಡೆ ಮಾಡ್ತೀನಿ ಅಂಥೇಳಿ ಫಲವನ್ನು ಹೇಳಿದ. ಅದು ವಿದ್ಯೋಪಜೀವನ, ಅದನ್ನು ಮಾಡಬಾರದು ಅಂಥೇಳಿ ತೋರಿಸೋಕ್ಕೋಸ್ಕರ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ ಎಂದೂ ಸಹ ವಿದ್ಯೆಯನ್ನು ಮಾರಿಕೊಳ್ಳಬಾರದು, ವಿದ್ಯೆಯನ್ನು ಉಪದೇಶ ಮಾಡಬೇಕೇ ಹೊರತು ಮಾರಿಕೊಳ್ಳಬಾರದು ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಿದ್ಯೆಯ ಮಹತ್ವ ಊಹಾತೀತವಾದ ಮಹತ್ವ ಅದರ ತಿಳಿಸ್ತಕ್ಕಂಥ ಘಟ್ಟ. ಅಲ್ಲಿಯಿಂದ ಧರ್ಮರಾಜರ ಪ್ರಶ್ನೆಗೆ ಉತ್ತರ ಕೊಟ್ಟ ಧರ್ಮರಾಜ ನಹುಷ ಸ್ವರ್ಗಸ್ಥ ತನ್ನ ನಿಜವಾಗಲೂ ಕೂಡ ಶಾಪಮುಕ್ತನಾಗಿ ಸದ್ಗತಿಯನ್ನು ಸೇರ್ತಾ ಇದ್ದಾನೆ ನಹುಷ. ಹೀಗೆ ನಹುಷನ ಉದ್ಧಾರದ ಕಥೆ ಇದು. ಧರ್ಮರಾಜ ಭೀಮಸೇನ ದೇವರ ಸಮೇತ ವಾಪಸ್ಸು ಬರ್ತಾನೆ, ಜನಗಳಿಗೆಲ್ಲ ವಿಷಯ ತಿಳಿಸ್ತಾನೆ. ಹಾಗೆಲ್ಲ ಋಷಿಗಳು ಮುನಿಗಳಿಗೆಲ್ಲ ಭೀಮಸೇನ ಅಭಿಮಾನಿಗಳಿಗೆಲ್ಲ ಬಹಳಷ್ಟು ಖೇದ ಆಯಿತು. ಭೀಮಸೇನ ನಾವು ಎಷ್ಟು ಹೆಮ್ಮೆಯಿಂದ ಓಡಾಡ್ಕೊಂಡಿದ್ವಿ, ಭೀಮಸೇನ ಯಾರೂ ಹಿಡಿಯೋದಿಲ್ಲ ಅಂಥೇಳಿ ಹೀಗೆಲ್ಲ ಮಾಡಿಬಿಟ್ಟಿಯಲ್ಲ, ದಯವಿಟ್ಟು ಇನ್ಮೇಲೆ ಹಾಗೆಲ್ಲ ಮಾಡಬಾರ್ದು ಅಂತ ಕೇಳ್ಕೊಂಡ್ರು. ನಮ್ಮ ಅಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಭೀಮಸೇನ ನಕರು ಎಂದೂ ಸಹ ಅವರ ಅಭಿಮಾನ ಹೆಚ್ಚಿಸ್ತಾರೆ ಹೊರತು ಕಡಿಮೆ ಮಾಡ್ಕೊಳ್ಳೋರಲ್ಲ. ತತ್ಕಾಲಕ್ಕೆ ಅವ್ರಿಗೆ ಅನಿಸ್ತಷ್ಟೇನೆ. ಅಲ್ಲಿಂದ ಮುಂದೆ ಅನೇಕ ಪ್ರಸಂಗ ನಡೀತಾ ಇದೆ ವನಪರ್ವದಲ್ಲಿ ಕೆಲವು ಘಟ್ಟಗಳು. ಒಮ್ಮೆ ಸತ್ಯಭಾಮ ಸಮೇತನಾಗಿ ಕೃಷ್ಣ ಮತ್ತೊಮ್ಮೆ ಬರ್ತಾನೆ ಪಾಂಡವರ ಹತ್ರ. ಬಂದಾಗ ಅಲ್ಲಿ ಸತ್ಯಭಾಮ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತೊಂದು ಬರುತ್ತೆ. ಸತ್ಯಭಾಮಾದೇವಿ ದ್ರೌಪದಿಯನ್ನು ಕೇಳಿದ್ರಂತೆ, ದ್ರೌಪದಿ ನಾವು ಒಬ್ಬ ಕೃಷ್ಣನಿಗೆ 16,108 ಹೆಂಡಂದಿರಿದ್ದೇವೆ, ಆ ಕೃಷ್ಣನ ಗೆಲ್ಲಕ್ಕೆ ನಮ್ಮ ಕೈಲಿ ಆಗಿಲ್ಲ, ಆದರೆ ನೀನು ಒಬ್ಬಳು 5 ಜನ ಗಂಡಂದ್ರ ಜೊತೆಗೆ ಹೇಗೆ ಸಂಸಾರ ಮಾಡ್ತಿದ್ದಿ, ಎಲ್ಲರೂ ನಿನ್ನ ಹಿಂದೆ ಹೇಗೆ ಅಷ್ಟು ಪ್ರೀತಿಯಿಂದ ನಡ್ಕೊಳ್ತಾರೆ, ಈ ರಹಸ್ಯ ಹೇಳ್ತೀಯ ಅಂತ ಕೇಳಿದರು. ಆಗ ದ್ರೌಪದಿಗೆ ಉತ್ತರ ಕೊಟ್ಟರಂತೆ. ಇಲ್ಲಿ ಪ್ರಶ್ನೋತ್ತರ ನಿಮಗೆ ಮುಖ್ಯ ಅಲ್ಲ, ದೊಡ್ಡ ಪ್ರಶ್ನೆ ನಿರ್ಣಯ ಬರೀತಾ ಇದ್ದಾರೆ ಆಚಾರ್ಯ. ಸತ್ಯಭಾಮಾದೇವಿ ಕೇಳೋದು, ದ್ರೌಪದಿ ಹೇಳೋದು, ಏನಿದು ತಾರತಮ್ಯನೇ ಹೊರಟೋಯ್ತಲ್ಲ. ಸತ್ಯಭಾಮಾಸಿ ಸಾಕ್ಷಾತ್ ಮಹಾಲಕ್ಷ್ಮಿ, ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನ. ಅಂತಹ ಮಹಾಲಕ್ಷ್ಮೀ ದೇವಿ ದ್ರೌಪದಿಯನ್ನು ಕೇಳಬೇಕಾ? ದ್ರೌಪದಿ ದೇವಿ ಅವರೊಬ್ಬ ಜೀವರು, ಜೀವರಲ್ಲಿ ಉತ್ತಮ ಜೀವರು, ಸ್ತ್ರೀಯರಿಗೆ ಸಂಶಯ ಇಲ್ಲ. ಆದರೆ ಎಲ್ಲಿ ಈಶಕೋಟಿ ಪ್ರವೃತ್ತಿಯಾದ ಮಹಾಲಕ್ಷ್ಮಿ, ಎಲ್ಲಿಯ ದ್ರೌಪದಿ ದೇವಿ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬಂದರೆ ತಕ್ಕ ಉತ್ತರ ಕೊಡ್ತಾರೆ. ಇದು ನಡೆದಿದ್ದು ಕೇವಲ ಅಸುರ ಮೋಹನಕ್ಕೆ ಹೊತ್ತು ಲೋಕ ಶಿಕ್ಷಣಕ್ಕೆ ಹೊತ್ತು. ಅಸುರ ಏನು ಕೊಡ್ತಾರೋ ದ್ರೌಪದಿ ಇಂಥ ಸತ್ಯಭಾಮ ತಿಳ್ಕೊಂಡು ಬಿಟ್ಟರು ಅಂತ ಭ್ರಮೆ ಹೊಂದಲಿ. ಅದರಿಂದ ಅವರು ಹಾಡಾಗಬೇಕು. ಲೋಕದ ಸಂದರ್ಭ ಒಂದು ವಿಶೇಷ ನೀತಿ ಏನು ಅಂದರೆ, ಯಾರಾದರೂ ಸಾಧನೆ ಮಾಡುವವರಿದ್ದರೆ ಅವರಿಂದ ಸಾಧನೆ ರಹಸ್ಯ ತಿಳ್ಕೊಳ್ಳೋದು ಲೋಕಕ್ಕೆ ಬಹಳ ಉಪಯುಕ್ತ ಆದ ತತ್ವವನ್ನು ತಿಳಿಸ್ತಾ ಇದ್ದಾರೆ
ಅಷ್ಟೇ ಹೊರತು ಸತ್ಯಭಾಮ ದೇವಿಗೆ ಅಜ್ಞಾನ ಇಲ್ಲ. ಇದನ್ನು ತಿಳಿಸಿ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತ ಹೆಸರು. ಒಡಗಿನ ಹೊಸ ಅರ್ಥ ಏನು ಅಂದರೆ, ದ್ರೌಪದಿ ಅಂದರೆ ಸರಸ್ವತಿ, ಭಾವಿ ಸರಸ್ವತಿ, ಸತ್ಯಭಾಮಾದೇವಿ ಮಹಾಲಕ್ಷ್ಮಿ, ಅವರಿಬ್ಬರ ಸಂವಾದ ಪರ್ವ. ಲಕ್ಷ್ಮೀ ಸರಸ್ವತಿಯರಲ್ಲಿ ನಮ್ಮ ಜನಕ್ಕೆ ಸಂವಾದ ಅರ್ಥ ಆಗಿಲ್ಲ, ವಿವಾದ ಅಂತಲೇ ಅರ್ಥ ಆಗಿರೋದು. ಅತ್ಯ ಸೊಸೆಯಲ್ಲ, ಅತ್ಯ ಸೊಸೆ ಗಲಾಟೆ ಶುರುವಾಗಿದ್ದೆ ಅವರಿಂದ ಅಂತ ಶುರು ಮಾಡೋದು ನೋಡ್ರಿ. ಯಾಕೆ ಗೊತ್ತಾ? ಸಂಪತ್ತಿದ್ರೆ ವಿದ್ಯೆ ಇರೋದಿಲ್ಲ, ವಿದ್ಯೆ ಇದ್ರೆ ಸಂಪತ್ತು ಇರೋದಿಲ್ಲ. ಆದ್ದರಿಂದ ಇಬ್ಬರು ಒಬ್ರಿಗೊಬ್ರಿಗೆ ಆಗಲ್ಲ ಅಂತ ತಿಳ್ಕೊಂಬಿಟ್ಟಿರ್ತೆ. ಮಹಾಭಾರತ ಹೇಳ್ತಾ ಇದೆ, ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ, ವಿವಾದ ಪರ್ವ ಅಲ್ಲ ಇದು, ಸಮ್ಯಕ್ ವಾದ ಪರ್ವ. ನಿಜವಾದ ಮಹಾಲಕ್ಷ್ಮಿ ಇದ್ದಲ್ಲಿ ವಿದ್ಯೆ ಇದ್ದೇ ಇರುತ್ತೆ, ನಿಜವಾದ ವಿದ್ಯೆ ಇದ್ದಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ. ಅಷ್ಟು ಲೋಕಮೋಹನಕ್ಕೋಸ್ಕರ ಪರಮಾತ್ಮ ಬಡವರೇ ಸಾಮಾನ್ಯವಾಗಿ ವಿದ್ಯಾವಂತರು ದರಿದ್ರರಾಗಿದ್ದರೆ ಅದು ಹೊರಗಿನ ಜನ ತಿಳ್ಕೊಂಡಿರೋದಷ್ಟೇ, ಒಳಗೆ ಅವರು ಭಾರಿ ಶ್ರೀಮಂತರಾಗಿರ್ತಾರೆ. ಅಲ್ಲರಿ ಏನು ನಿಮ್ಮ ಅರ್ಥ ಹೇಳ್ತಿರಲ್ಲ, ಹಣ ಇಲ್ಲ ಕಾಸಲ್ಲಿ ಶ್ರೀಮಂತರಾಗಿರ್ತಾರೆ ಅಂತ ಕೇಳಿದರೆ ಭಾಗವತ ಪುರಾಣದಲ್ಲಿ ಉತ್ತರ ಬರುತ್ತೆ. ದರಿದ್ರನಾರು ಅಂತ ಪ್ರಶ್ನೆ, ಉದ್ಧವನ ಪ್ರಶ್ನೆ, ದರಿದ್ರ ಯಾರು? ಅಷ್ಟ ಭಗವಂತನ ಉತ್ತರ. ದರಿದ್ರೋ ಎಷ್ಟು ಅಸಂತುಷ್ಟ, ಯಾರಿಗೆ ತೃಪ್ತಿ ಇಲ್ಲ ಅವನು ದರಿದ್ರ. ಆದ್ದರಿಂದ ವಿದ್ವಾಂಸರು ಬಡವರಾಗಿದ್ದರೆ ಅವರು ಬಡವರಂತ ಕರಿಬೇಡಿ, ಅವರಿಗೆ ತೃಪ್ತಿ ಇದೆ. ನಿಜವಾದ ತೃಪ್ತ ಶ್ರೀಮಂತರು ಅವರು. ಶ್ರೀಮಂತ ಮೇನಂ ಹನುಮಂತ ಮಾಹು, ನಿಜವಾದ ಬಡವರು ಯಾರು ಗೊತ್ತಾ? ಶ್ರೀಮಂತರು. ಯಾತಕ್ಕೆ ಅಂದರೆ ಇನ್ನೂ ಬೇಕೋದು ಒದ್ದಾಡ್ತಿರ್ತಾರೆ, ಆದ್ದರಿಂದ ಅವರು ಸಡ್ಡ ಪಡ್ತಿರ್ತಾರೆ ಅಂತ. ಈ ಶ್ರೀಮಂತಿಗೆ ಹೊಸ ವ್ಯಾಖ್ಯಾನವನ್ನು ಹೇಳೋದಕ್ಕೆ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತ ಕರೆ. ರಾಯರು ಪೂರ್ವ ಜೀವನದಲ್ಲಿ ಹೇಗಿದ್ರು ಕೇಳಿದ್ದೆ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡ್ಕೊಂಡಿದ್ದವರು. ಆದರೆ ಮನಸ್ಸಲ್ಲಿ ಎಷ್ಟು ಆನಂದ ಇತ್ತು ಅವರಿಗೆ. ಶಾಸ್ತ್ರ ಮುಖ್ಯಾದ ಅದಶ್ರಮ್ ಅಂತ ಕರೀತಾರೆ, ಆನಂದದಿಂದ ಶಾಸ್ತ್ರ ತಿಳಿದು. ಹೊರಗೆ ನೋಡಿದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜನ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಇಲ್ಲಿ ನೋಡಿದರೆ ಏನೂ ಇಲ್ಲ, ಏನೂ ಇಲ್ಲ, ಹೊರಗೇನಿಲ್ಲ, ಒಳಗೆ ಎಷ್ಟಿತ್ತು ಅಂತ ಮುಂದೆ ಪ್ರಕಟ ಮಾಡಿದ ಗೊತ್ತಾಗುತ್ತಾ. ಆದ್ದರಿಂದ ನಾರಿಗಳು ನಿಜವಾಗಲೂ ದರಿದ್ರರಲ್ಲ, ಅಲ್ಲಿ ಸಂವಾದ ಇದೆ, ವಿವಾದ ಇಲ್ಲ ಅನ್ನೋದನ್ನು ಸೂಚನೆ ಮಾಡತಕ್ಕಂಥ ಭೂತಪೂರ್ವವಾದ ಘಟ್ಟ. ಅನಂತರ ಮುಂದೊಂದು ಸಲ ಅಲ್ಲಿದ್ದಾಗ ಈ ಜಯದ್ರಥ ಏನು ಮಾಡಿದನಂತೆ, ರಜನ್ ವಿವಾಹಾರ್ಥಮಸೌ, ಇನ್ನೊಂದು ಮದುವೆಗೆ ಅಂತ ಹೊರಟನಂತೆ. ಆದರೆ ಮದುವೆ ಆಗಿದೆ ಅವರಿಗೆ, ಮಕ್ಕಳು ಬೇರೆ ಇದ್ದಾರೆ, ಇನ್ನೊಂದು ಮದುವೆಗೆ ಅಂತ ಹೊರಟವರು. ದಾರಿಯಲ್ಲಿ ವೃದ್ಧ ಜಾಗಕ್ಕೆ ಬಂದ, ನೋಡಿದ. ಆಗ ಪಾಂಡವರೆಲ್ಲ ಬೇಟೆಗೆ ಅಂತ ಹೋಗಿದ್ದರು. ದ್ರೌಪದಿಯನ್ನು ನೋಡಿದ ತಕ್ಷಣ ಅನಿಸ್ತು ಅವನಿಗೆ ಅಪಹರಣ ಮಾಡಬೇಕು ಅನ್ನಿಸ್ತು. ಸೊ ಮಹಾಭಾರತದ ರಾವಣ ಅಂದರೆ ಇವನು, ಮಹಾಭಾರತದ ರಾವಣ ಪರಸ್ತೇ ಅಪಹರಣ ಕೊಟ್ಟವನು. ತಕ್ಷಣ ಅಪಹರಣ ಪ್ರಯತ್ನ ಪಟ್ಟ, ಅವನ ಶಿಷ್ಯರು ಕೋಟಿ ಕಾಶ್ಯ ಅಂತ ಇದ್ದ ಕಳಿಸಿಕೊಟ್ಟ. ಅವನು ತಕ್ಷಣನೇ ದ್ರೌಪದಿ ದೇವಿ ಹೇಳ್ತಾರೆ, ಧೌಮ್ಯರೇ ಸ್ವಲ್ಪ ಸಾಗ್ನಿ ಹಿ ಅನ್ವಯ ಹಿ ಮಾ ಅಂತ ಹೇಳ್ತಾರೆ, ನಮ್ಮ ಹಿಂದೆ ಬನ್ನಿ ಅಂತ ಕರೆದು ಹಿಂದೆ ಹೋಗ್ತಾರೆ. ತಕ್ಷಣ ಭೀಮಾರ್ಜುನರು ಬರ್ತಾರೆ, ಆ ಕತೆ ಕೇಳಿರ್ತೇವೆ. ಒಂದು ಕ್ಷಣದಲ್ಲಿ ಜಯದ್ರಥನನ್ನು ಸೋಲಿಸಿಬಿಟ್ಟು ಅಲ್ಲಿಂದ ಅವನ ಸೆರೆ ಹಿಡಿದು ಕರ್ಕೊಂಡು ಬರ್ತಾರೆ. ಜಯದ್ರಥನಿಗೆ ವಿಶೇಷವಾದ ಶಿಕ್ಷೆಯನ್ನು ಕೊಡ್ತಾರೆ. ಕೊನೆಗೆ ಹೇಳ್ತಾರೆ, ಬಿಟ್ಟುಬಿಡು ಅಂತ ಧರ್ಮರಾಜ ಹೇಳ್ತಾನೆ. ಆಗ ಅವರು ಒಪ್ಪೋದಿಲ್ಲ, ನಾನು ಬಿಡ್ತೇನೆ ಅವನನ್ನು, ಯಾವಾಗ ಗೊತ್ತಾ, ದ್ರೌಪದ್ಯ ದಾಸಹ ಅಂತ ಹೇಳಬೇಕು, ಅವಾಗ ಬಿಡ್ತೇನೆ ಅಂತ ಹೇಳಿದರೆ ಅವನು ಒಪ್ಪಿಕೊಂಡಂತೆ. ಆಗ ಬಿಟ್ಟುಬಿಟ್ರೆ ಅಂತ ಆಚಾರ್ಯಷ್ಟೇ, ದಾಸ ಅಂತ ಹೇಳಿ ಬಿಟ್ಟಿರ್ತೇನೆ ಅಂತ ಹೇಳ್ತಾರೆ. ದಾಸಹ ಅನ್ನೇ ಅಂದರೆ ನಮ್ಮ ಮತ ಹಿಡಿದು ಬಿಡ್ತೇವೆ ಅಂತ ಅರ್ಥ. ದಾಸೋಹಂತವ 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 ದಾಸೋಹಂ ವಾಸುದೇವ ವಿಗತಾಘ ಸಂಘತವ ದಾಸೋಹಂತವ ದಾಸೋಹಂ. ತೆಗೆದೇ ಬಿಡಿ ಆ ಮೂಲಕವಾಗಿ ದಾಸ ಆದವರು ಬಿಡ್ತಾರೆ. ಅವ್ರು ನಿಜವಾಗ್ಲೂ ದಾಸ ಅಂತ ಮನಸ್ಸಲ್ಲಿ ಅಲ್ಲಿಲ್ಲ, ಹೊರಗಾದ್ರೆ ಆಟ ಇದೆ, ಅದಕ್ಕೆ ಬಿಟ್ಟರು. ಮುಂದೆ ನಿಜವಾಗ್ಲೂ ಅಲ್ಲಿಲ್ಲ ಕೊಡ್ತಾರೆ. ಆಮೇಲೆ ನಿಮ್ಗೆ ಅರ್ಜುನ್ಗೆ ಕುಲಿಸಿಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ದಾಸ ಶಬ್ದದಿಂದ ದಾಸ ಅಂತ ಹೇಳೋದ್ರಿಂದ ಮಹಿಳೆ ಬದುಕ್ತಾನೆ ಅಂತ ಹೇಳ್ತಾರೆ. ಘಾತೆಯಂತೆಯೇ ರಾಜಾನ ರಾಜ
ಬಹುದು ಪ್ರಯತ್ನ. ಯಾರು ರಾಜರ ಮುಂದೆ ಹೋಗಿ ನಾನೇ ರಾಜ ಅಂತ ಹೇಳ್ತಾರೆ ಅವ್ರು ಬದ್ಧ ಆಗ್ತಾರೆ. ದಾಸ ಅಂತ ಕರೆದ್ರೆ ಅವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾರೆ. ಅಂದರೆ ದಾಸ ಶಬ್ದದ ಮಹತ್ವ ಹೇಳಿದಂತಹ ಜಾಗ ಜಯತ್ರ ಸುಮ್ಮನಾಗಿದ್ದ ಹೋಗ್ತಾನೆ ಅವನು, ಇಷ್ಟು ನಾಟಕ ಮಾಡಿದವನು ಹೋಗ್ತಾನೆ. ರುದ್ರದೇವರು ತಪಸ್ಸು ಮಾಡ್ತಾನೆ, ಅವರು ಪ್ರತ್ಯಕ್ಷರಾಗ್ತಾರೆ, ವರ ತಗೊಳ್ತಾನೆ. ಅವರ ವಿಚಿತ್ರವಾದ ವರ ಏನು ಗೊತ್ತಾ, ನಾನು ಒಂದೇ ದಿವಸದ ಬಳಿ ಎಲ್ಲ ಮಾಡೋರು ಹೇಳಬೇಕು ಅಂತ ಕೇಳ್ತಾನೆ ವರ. ಅವ್ರು ವರ ಕೊಡ್ತಾರೆ, ನಾನು ಎಲ್ಲ ಪಾಂಡವರಿಗೆಲ್ಲ ವರ ಕೊಡೋದಿಲ್ಲ. ಅರ್ಜುನಿಗೆ ಪಾಶುಪತಾಸ್ತ್ರ ಕೊಟ್ಟು ಗೆಲುವು ಕೊಟ್ಬಿಟ್ಟಿದ್ದೆ ನನಗೆ, ಅದನ್ನು ಬಿಟ್ಟು ಉಳಿದ ನಾಲ್ಕು ಪಾಂಡವರನ್ನ ಒಂದು ದಿವಸದ ಮಟ್ಟಿಗೆ ನೀನು ಕರೆದಿದ್ದೆ. ಇದು ಅಷ್ಟಾದ್ರೂ ಸಾಕೋದು ಖುಷಿ ಪಟ್ಟವು. ಮುಂದೆ ಯಾವ ಉಪಯೋಗಿಸುತ್ತೆ ನೋಡಿದಂತೆ, ಆ ವರದಿಂದ ಭೀಮಸೇನ ದೇವರು ಗೆಲ್ಲೋದಕ್ಕಾಗುತ್ತಾ ಅಂದ್ರೆ ಇಲ್ಲ. ಮತ್ತೆ ವರ ಕೊಡ್ತಾರಲ್ಲ ಅಂತ ಅವ್ರಿಗೆ ಗೊತ್ತು, ನಾನು ಕೊಟ್ಟರು ನಡೆಯೋದಿಲ್ಲ, ಹೋಗಿ ಹೋಗಿ ಅಷ್ಟೇ, ಮೇಲವರಿಗೆ ವರ ಕೊಟ್ಟರೆ ನಡೆಯೋದಿಲ್ಲ. ಕಳೆದೇ ನಡೆಯುತ್ತೆ, ಧರ್ಮರಾಜ ನಕರ ಸಹದೇವರು ಒಂದು ದಿವಸದ ಮಟ್ಟಿಗೆ ಸೋಲ್ತಾರೆ. ಭೀಮಸೇನ ದೇವರು ಏನು ಮಾಡ್ತಾರೆ, ನಾಳೆ ನೋಡ್ತೇವೆ, ಅವಸರ ಕೊಡೋದು ಕೂಡ ಉತ್ತರ. ಈ ಕಡೆಗೆ ದುರ್ಯೋಧನ ಒಂದು ಯಜ್ಞವನ್ನು ಮಾಡಿಕೊಳ್ತಾ ಇದ್ದ. ಈ ಮಧ್ಯೆ ಮಾರ್ಕಂಡೇಯರು ಬಂದು, ಮಾರ್ಕಂಡೇಯ ತದಾಗತ್ಯ ಅರ್ಹತ ವಿಚಿತ್ರ ಕಥ, ಮಾರ್ಕಂಡೇಯ ಸಮಸ್ಯಾ ಪರ್ವ ಅಂತ ಒಂದು ಪರ್ವ ಬರುತ್ತೆ. ಅಲ್ಲಿ ಬಂದು ಪಾಂಡವರಿಗೆ ವಿಶೇಷ ಧರ್ಮರಾಜ ಅನೇಕ ಕಥೆಗಳನ್ನು ಹೇಳಿದ್ದೆ. ಅಲ್ಲೇ ಸಾವಿತ್ರಿ ಕಥೆ ಬರೋದಲ್ಲಿ, ಮುಖ್ಯವಾಗಿ ರಾಮದೇವರ ಕಥೆ ಬರೋದಲ್ಲಿ, ಉಕ್ತ ರಾಮಕಥಾಕ್ಯಸ್ಪಿ ಮಾರ್ಕಂಡೇಯ ಸಮಸ್ಯೆಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ನನ್ನ ಆ ಭಾಗದವರೆಗೆ ಆ ಕಥೆಗಳಿಗೆ ಆಚಾರ ಕಥೆ ಹೇಳಲು ಹೋಗೋದಿಲ್ಲ, ಅರ್ಥ ಹೇಳಿಬಿಡ್ತಾರೆ. ಆ ಕಥೆಗಳಲ್ಲಿ ಹೆಚ್ಚಿನ ಕಥೆಗಳಲ್ಲಿ ಶಿಕ್ಷಾ ಪ್ರಾಖ್ಯ ಅರ್ಥ ಕಥಂಚನ, ತತ್ವ ತಿಳಿಬೇಕು, ವಸ್ತುಸ್ಥಿತಿ ಹಾಗಂತ ಅರ್ಥ. ಕೆಲವು ಇತಿಹಾಸ, ಕೆಲವು ತತ್ವ, ತತ್ವಗ್ರಹಣ ಮಾಡಲೇಬೇಕು. ಉಳಿದಿದ್ದರ ಬಗ್ಗೆ ಇತಿಹಾಸ ಆಗಿದ್ದರೆ ಸೈಲಿಂದ ಹೋದರೆ ಇಲ್ಲ ಅಂತ ಹೇಳಿ ಅಲ್ಲೇನು ಭಾಷಾತ್ರಯ ಎಷ್ಟೊತ್ತು ಹೇಳಿದ್ರಲ್ಲ, ಸಮಾಧಿ ಭಾಷ, ದರ್ಶನ ಭಾಷ, ಮುಖ್ಯ ಭಾಷ ಅಂತಕ್ಕಂಥ ಭಾಷಾತ್ರಯಗಳಿಂದ ಕೂಡಿದ ಕಥೆಗಳನ್ನು ಹೇಳಿದರು. ಆ ಕಥೆಗಳನ್ನು ಇವತ್ತು ಮನಪರಣ ಮುಂದೆ ಇದೆ. ಭಾಷಾತ್ರಯ ಪರಿಜ್ಞಾನ ಇಲ್ಲದವರಿಗೆ ಅದರ ತಲೆ ಬಡ ಗೊತ್ತಾಗುತ್ತೆ. ಆಚಾರ್ಯ ಕೊಟ್ಟ ಹೊಸ ಬೆಳಕು ಭಾಷಾತ್ರಯದ ಪರಿಕಲ್ಪನೆ. ಇಷ್ಟು ಮೂರು ಭಾಷೆಯ ಜೈನೆಯು ಭಾಗವತಾತ್ವದಲ್ಲಿ ಹೇಳ್ತಾರೆ, ಮೂರು ಭಾಷೆಗಳಲ್ಲ 81 ಭಾಷೆಗಳು ಅಂತ ಹೇಳ್ತಾರೆ. ಅದೇನು ಅಂತ ಕೇಳಿದರೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋಗುತ್ತೆ. ಸಮಾಧಿ ದರ್ಶನ ಮುಖ್ಯ, ಅದರ ಮತ್ತೆ ಒಂದೊಂದು ಕಂಬೈನ್ ಮಾಡ್ತಾ ಹೋಗುತ್ತೆ. ಏನಾಗುತ್ತೆ ಗೊತ್ತಾ, ಸಾತ್ವಿಕ 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 ಅಲ್ಲಿಂದ ಹೇಗೆ ಡೌನ್ ಮಾಡ್ತಾ ಬರ್ತೀವಿ ಮಾಡಿದರೆ 81 ವರೆಗೆ. ಅದರಲ್ಲಿ ಒಂದೂ ಭಾರತದ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಸೋಲ್ತಾರೆ, ಅಪಾರ್ಥ ಮಾಡಿಕೊಂಡ್ರೆ ಬೈತಾರೆ. ಯಾಕೆ ರೇ ಪರಿಸ್ಥಿತಿ ಇವತ್ತು ಭಾರತದ ತಲೆ ಕೂಡ ಗೊತ್ತಿಲ್ಲ, ಜನ ಅದನ್ನು ಬೈದು ತಾವಾಡಾಗ್ತಾರೆ, ಲೋಕವನ್ನು ಹಾಳು ಮಾಡ್ತಾರೆ. ಅದು ಬಹಳ ಮುಂದೆ ಒಂದು ಘಟ್ಟ ಬಂತು. ದುರ್ಯೋಧನ ಒಂದು ಯಜ್ಞವನ್ನು ಮಾಡಿದ, ಪುಂಡರೀಕ ಯಾಗ ಅಂತ ಹೇಳಿದರು. ಪುಂಡರೀಕ ಯಾಗವನ್ನು ಮಾಡಿದ, ಪುಂಡರೀಕಾಕ್ಷಣ ಕುರಿತಾದ ಯಾಗ. ಎಷ್ಟು ಮಟ್ಟಿಗೆ ಶ್ರೇಷ್ಠವಾದ ಯಾಗ ಅಂತ ಆಚಾರ ಹೇಳ್ತಾರೆ, ಶುದ್ಧ ವೈಷ್ಣವ ಯಾಗ. ರಾಜಸ್ವ ಯಾಗಕ್ಕೆ ಈಕ್ವಲೆಂಟ್ ಅನ್ಸಿರತಕ್ಕಂಥ ಯಾಗ, ಅದನ್ನು ದುರ್ಯೋಧನ ಮಾಡ್ತಾನೆ. ಯಾತಕ್ಕೆಂದರೆ ಅವನು ಬೆರೆಸ್ತು ಪಾಂಡವ ರಾಜಸ್ವ ಯಾಗ ಮಾಡಿದ್ದಾರೆ. ಅವರಿಗೆ ಸ್ಪರ್ಧೆ, ಧರ್ಮ ಪ್ರೋಚಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣ ಸತ. ಮಾತ್ಸರ್ಯರು, ಮಾತ್ಸರ್ಯ ಇದ್ದರೆ ಅವರು ಸಜ್ಜನನಲ್ಲ, ಮಾತ್ಸರ್ಯದಿಂದ ಹೋದ ಸಜ್ಜನ. ದುರ್ಯೋಧನ ಬರೀ ಸಜ್ಜನನಲ್ಲ, ಮಹಾದುರ್ಜನ. ಅದಕ್ಕಾಗಿ ಅವನು ಪರಮ ಮಾತ್ಸರ್ಯದಿಂದ ರಾಜ್ಯಯಾಗ ಮಾಡಿದ, ಅವರ ಮೇಲೆ ಸ್ಪರ್ಧೆಯಿಂದ ಪುಂಡರೀಕೆಯಾಗವನ್ನು ಮಾಡಿದ. ರಾಜ್ಯಯಾಗ ಯಾಕೆ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಇದೆ, ಇಡೀ ರಾಜ್ಯದಲ್ಲೇ ಗೆಲ್ಲಬೇಕು. ಒಬ್ಬರು ಗೆದ್ದು ಗೊತ್ತಿಲ್ಲ ಅವನು, ಒಳಗೊಬ್ಬೆ ಹೊರಟು ಹೊರಗೆಂದು ಗೆದ್ದವನಲ್ಲ ಅವನು. ಅದಕ್ಕೆ ಯಾಗ ಮಾಡಲಿಲ್ಲ. ಅದಕ್ಕೆ ಸದೃಶ್ಯವಾದದ್ದು ಪುಂಡರೀಕ ಯಾಗ, ಅದನ್ನು ಮಾಡಿದ. ನಮಗೆ ಆಶ್ಚರ್ಯ, ಶುದ್ಧ ವೈಷ್ಣವ ಯಾಗ ಅವೈಷ್ಣವ ಹೇಗೆ ಮಾಡಿದ ಅಂತ ಪ್ರಶ್ನೆ. ಇವತ್ತು ಅವೈಷ್ಣವರು ವೇದ ಓದೋದಿಲ್ಲ, ಹಾಗೆ ವೇದಗಳೆಲ್ಲ ವೈಷ್ಣವ, ಶುದ್ಧ ವೈಷ್ಣವ. ಅವರು ತಿಳ್ಕೊಂಡಿದ್ದೇನಂತ ಅವೈಷ್ಣವರು ಜಾಸ್ತಿ ಓದ್ತಾರೆ ವೈಷ್ಣವರಿಗಿಂತ. ನಮಗೇನು ಸದ್ಯ ಆಶ್ಚರ್ಯ, ಇದೇ ಆಶ್ಚರ್ಯ. ಅದು ವೈದಿಕರಾಗಬೇಕು ಅಂತ ಓದ್ತಾರೆ ಅವರು. ವೈದಿಕೆಯನ್ನು ಪರಿಸ್ಥಾಪ ಮಿಚ್ಚಂತಿ ಅಷ್ಟೇ ಹೊರತು ವೈದಿಕರೇ ಆಗಿಬಿಟ್ಟಿದ್ರೆ ಹರಿದೇವರ ಹೇಳಬೇಕಾಗಿತ್ತು. ಕಾರಣ ವೇದಾಧ್ಯಯನ ಎಲ್ಲ ವೇದ ಪಾರಾಯಣ ಮಾಡಿದ ಮೇಲೆ ಪ್ರತಿಯೊಬ್ಬರು ಕೊನೆ ಹೇಳ್ತಾರೆ, ವೇದಾಕ್ಷರಾಣಿ ಯಾವಂತೆ ಪಠಿತಾನಿ ದ್ವಿಜಾತಿ ತಾವಂತೆ ಹರಿನಾಮಾನಿ ಪಠಿತಾನಿ ದಸಂಶಯ. ಇಷ್ಟು ಸ್ಪಷ್ಟ ಹೇಳ್ತಿರ್ಬೇಕಾದ್ರೆ ವೇದದ ಅಕ್ಷರಾಕ್ಷರನ್ನು ಹರಿಸಲೋದು ಅಂತ ಹೇಳಬೇಕಾದ್ರೆ ಅವರು ಅವೈಷ್ಣವರಾಗಿದ್ದಾರೆ ಅಂದರೆ ವೇದ ಓದಿಯ ಉದ್ಯೋಗ ಅದು. ಇದೇ ರೀತಿ ದುರ್ಯೋಧನ ಪುಂಡರೀಕೆಯಾಗವನ್ನು ಮಾಡಿ ನಾಸವು ತತ್ಕಾಲ ಅವರು ಒಂದು ಅರ್ಹತೆಯೇ ಇಲ್ಲ, ಅವರಿಗೆ ಅರ್ಹತೆಯೇ ಇಲ್ಲ ಯಾಗವನ್ನು ಮಾಡಿದ. ಬ್ರಾಹ್ಮಣರೆಲ್ಲ ಬಂದಿದ್ದರು, ಅಟೆಂಡ್ ಮಾಡಿದರು. ಯಾಕೆ ಎಕ್ಸಾಮ್ದಲ್ಲಿ ಎಲ್ಲರ ಪೇಪರ್ ನೋಡಬೇಕಲ್ಲ, ಬರೀ ಪಾಸಾದ ಪೇಪರ್ ನೋಡಿದ್ರೆ ಎಕ್ಸಾಮ್ದಾರಲ್ಲ, ಎಲ್ಲ ಪೇಪರ್ ಓದಬೇಕು ಅಂದ್ರೆ ಮಾರ್ಕ್ಸ್ ಹಾಕು. ಬ್ರಾಹ್ಮಣರ ಪರೀಕ್ಷೆ ನಡೀತಾರೆ, ದೇವತೆ ಕಣ್ಣಿಗೆ ಕಾಣೋದಿಲ್ಲ. ಬ್ರಾಹ್ಮಣರನ್ನು ಭೂದೇವತೆಗಳು ಅಂತ ಕರೀತಾರೆ, ಭೂಸುರರು ಅಂತ ಕರೀತಾರೆ. ಯಜ್ಞಕ್ಕೆ ಹೋದರು, ರಿಪೋರ್ಟ್ ಕೊಟ್ಟಾರೆ, ಇದು ಕೆಲಸಕ್ಕೆ ಬಾರದ ಯಜ್ಞ ಅಂತ ಹೇಳಿ. ಇದು ಕೆಲಸಕ್ಕೆ ಬಾರದ ಯಜ್ಞ ಯಾತಕ್ಕೆ ಏನಿದೆ ಅದರೊಳಗೆ? ಪುಂಡರೀಕಾಕ್ಷನನ್ನು ಕುರಿತ ಯಾಗ ನೆನಪಿಟ್ಟುಕೊಳ್ಳಿ. ಪುಂಡರೀಕಾಕ್ಷನಿಗೆ ಜೋಡಿ ಹೇಳಿದ್ದ ಗೊತ್ತಾಯ್ತಾ? ಕೃಷ್ಣನೇ ಕರೆದಿಲ್ಲ ಹೇಗಿರಬೇಕು ಯಾಗ, ಎಷ್ಟು ವರ್ಷ ಇರಬೇಕು ಲೆಕ್ಕ ಹಾಕಿಕೊಳ್ಳಿ. ಬದಲಾಯಿತು. ಎರಡನೇದಾಗಿ ಪುಂಡರೀಕಾಕ್ಷರ ಪರಮಭಕ್ತರು ಭಾಗವರು ಪಾಂಡವರು, ಅವರಿಗೆ ಆಹ್ವಾನ ಇಲ್ಲ, ಅವರಲ್ಲಿ ಬಂದಿಲ್ಲ. ಇದೆಂತ ಯಾಗ ಈ ಬಂದೆ ಅಂತ ಹೇಳಿದ ಮೇಲೆ ಅದು ನಿಜವಾಗಲೂ ವೈಷ್ಣವ ಯಾಗ ಅರ್ಹತೆ ಇಲ್ಲ. ಅವ್ರು ಮಾಡಿದ್ದ ನಾಟಕ ಹೊರತು ಕೆಲಸಕ್ಕೆ ಬರಲಿಲ್ಲ. ಅಲ್ಲ, ಪಾಂಡವರು ಯಾಕೆ ಕಳಿಸ್ತಿದ್ದಂತೆ, ನಾಟಕ ಮಾಡಿ ಕಳಿಸ್ಕೊಡ್ತಾರೆ ಪಾಂಡವರೇ, ನೀವು ಯಾಕೆ ಬರೀ ಇದ್ರೂ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ಕಳಿಸಿದಿರುತ್ತೆ. ಧರ್ಮರಾಜ ಅದು ಭಾರಿ ಮೈಂಡ ಉತ್ತರ ಕೊಡ್ತಾರೆ, ಭಾರಿ ಸಂತೋಷಪ್ಪ, ಯಾಕ ಸರಿಯಾಗಿ ನಡೀಲಿ, ನಾವು ಬರೋಗಿಲ್ಲ ಗೊತ್ತಲ್ಲ, ನಾವೆಲ್ಲ ಈಗ ವನವಾಸದಲ್ಲಿ ಇದ್ದೇವಲ್ಲ, ಸರಿಯಾಗಿ ನನಗೆ ಬರೋದಿಲ್ಲ ಅಂತ ಹೇಳಿದರು. ಅವ್ನು ಹೊರತೆ ಕಂಡಕ್ಟ್ ಬಂದು ಬೀಚಿಂದ ಕರೀತಾರೆ, ಏ ಬಾಯಿಲಿ ಅಂತ ಕರೀತಾರೆ, ಬರ್ತಾರೆ. ನಾ ಯಾಕೆ ಬರೋದಿಲ್ಲ ಅಂತ ಹೇಳೋದಿಲ್ಲ, ಈ ಯಾಕೆ ಬರೋದಿಲ್ಲ, ರಣಯಕ್ಕೆ ಬರ್ತೇವೆ ಹೋಗು ಅಂತ ಹೇಳ್ತಾರೆ. ರಣಯಕ್ಕೆ ಯಾರು ಕಡೆ ಹೋಗಿರ್ತೇವೆ ಅಂತ ಅವ್ರು ಉತ್ತರ ಕೊಡೋದು ಅವ್ರದೇ ಹಾಕಿ ತಕ್ಷಣ ಹೋಗ್ತಾರೆ, ಸುದ್ದಿ ಕೊಡಿಸ್ತಾನೆ, ಕಥೆ ಹೋಗಿತ್ತು. ಇದರಿಂದ ನಮಗೆ ಏನು ಗೊತ್ತಾಯಿತು ಅಂದರೆ, ವೈಷ್ಣವ ಕಾರ್ಯದ ಅವೈಷ್ಣವರು ಮಾಡ್ತಾರೆ, ಅದರಿಂದ ನಾವು ವೈಷ್ಣವರು ಭಕ್ತರಾಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಪಾಂಡವರು ಅಶ್ವಿ ಚಕ್ರವರ್ತಿಗಳು, ಇದು ಮಾಡಿದ್ರೆ ಫಲ ಏನು ಗೊತ್ತಾ? ಒಂದು ವರ್ಷದಲ್ಲಿ ವಂಶ ನಿರ್ವಂಶ ಮಾಡ್ಕೊಂಡು ಒಂದೇ ವರ್ಷದೊಳಗೆ ವಂಶ ನಿರ್ವಂಶವಾಯಿತು. ಆದ್ದರಿಂದ ಯಾವಾಗಲೂ ಕೂಡ ಯಜ್ಞ ಯಾಗ ಮಂತ್ರ ತಂತ್ರ ಫಲ ಕೊಡಬೇಕಾದ್ರೆ ಗುರುವೃತ್ತೇ ಅಪೂರ್ತಿತ್ವ ಮೊದಲೇ, ಗುರುಶಿಷ್ಯಯೋ ಅಯೋಗ್ಯತ್ವ ಎರಡೇ, ಅಪ್ರಸಾದಾಚ ತಥಾ ಗುರೋ ವಿದ್ಯಾ ತಥೋಕ್ತ ಫಲಪ್ರದ ಆಚಾರ್ಯರು, ಮೂರರಲ್ಲಿ ಒಂದು ತಪ್ಪಿದ್ದರೂ ಕೂಡ ಅದು ಫಲ ಕೊಡೋದಿಲ್ಲ. ಇಲ್ಲಿ ದುರ್ಯೋಧನ ಪರಮ ಅಯೋಗ್ಯ, ಯಜಮಾನನೇ ಅಯೋಗ್ಯ, ಅವರು ಗುರುವಿನ ನಿರ್ದರ್ಶಕ್ಕಿರ್ತಾರೆ. ಇವತ್ತೆ ಪರಮ ಅಯೋಗ್ಯ ಕ್ಷತ್ರಿಯ ಅಂತ ಮಾರ್ಗದರ್ಶಕ, ಇನ್ಯಾವ ಉದ್ದೇಶ? ಪಾಂಡವರ ದ್ರೋಹ. ಆದ್ದರಿಂದ ಏನೇನೂ ಫಲ ಕೊಡಲಿಲ್ಲ. ಇದರಿಂದ ಯಾಗ ಬೈಬಾರ್ದು, ಅವ್ರಿಗೆ ಅಧಿಕಾರ ಇಲ್ಲ, ಅವನು ಬೈಬೇಕು ಅಂತ ಹೇಳ್ತಾರೆ. ಸ್ವಲ್ಪ ದಿವಸವಾಯಿತು, ಅವನು ಇನ್ನೊಂದು ದುಷ್ಟತನ ಕೈ ಹಾಕಿದ. ಅವರಿಗೆ ಭಾರಿ ಅಹಂಕಾರ, ಇಲ್ಲದ್ದನ್ನಿದೆ ತೋರಿಸ್ಕೊಳ್ಳೋದೇ ಅವರ ಲಕ್ಷಣ. ದ್ರೌಪದಿ ದೇವಿ ಹೊಟ್ಟೆ ಉರಿಸ್ಬೇಕು ಅಂತ ಅಂದ್ಕೊಂಡವನು, ಅವ್ರು ಮನದಲ್ಲಿದ್ದಾರಲ್ಲ ಐಶ್ವರ್ಯ ತನ್ನ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿ ತನ್ನ ಐಶ್ವರ್ಯ ಪ್ರದರ್ಶನ ಮಾಡಕ್ಕೆ ಅಂತ ಹೊರಟ. ಘೋಷಯಾತ್ರೆ ಅಂತ ಹೆಸರಿಟ್ಟ. ಘೋಷಯಾತ್ರೆ ಅಂದರೆ ಘೋಷಗಳು ಅಂದರೆ ಆಚಾರ್ಯ ಬರೀತಾರೆ ತತ್ಪಾದ ಸಮಸ್ಥಿತಿ. ಈ ಗೋಪಾಲಕ ವಾಸ ಮಾಡೋದಾಗಿದ್ದು ಘೋಷ ಅಂತ ಕರೀತಾರೆ. ಅದೇ ಮುಂದೆ ಹಟ್ಟಿ ಹಟ್ಟಿ ಅಂತ ಆಗಿ ಬಲ್ ಹಟ್ಟಿ ಅಂತಾರಲ್ಲ, ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಮಾಡಿ ಗೋಗಳನ್ನು ಇನ್ಸ್ಪೆಕ್ಟ್ ಮಾಡೋದು ಆಗಿನ ಕೆಲಸ. ಅದಕ್ಕೆ ಘೋಷಯಾತ್ರೆ ಅಂತ ಕರೀತಾರೆ. ಅವನಿಗೆ ಘೋಷಯಾತ್ರೆ ಬೇಕಿದ್ದಿಲ್ಲ, ಆ ನೆಪದಲ್ಲಿ ಪಾಂಡವರು ಐಶ್ವರ್ಯ ತೋರಿಸೋದು ಬೇಕಾಗಿತ್ತು. ಅದಕ್ಕಾಗಿ ಪಾಂಡವರು ಎಲ್ಲಿದ್ರಲ್ಲ ಅದೇ ಜಾಗಕ್ಕೆ ಹೋದ, ಆ ಜಾಗಕ್ಕೆ ಹೋಗಿ ವೈಭವ ತೋರಿಸಕ್ಕೆ ಅಂತ ಹೋದ. ಇದನ್ನು ಇಂದ್ರದೇವರು ನೋಡಿದರು, ತಕ್ಷಣ ಅವರಿಗೆ ಭಾರಿ ಸಿಟ್ಟು ಬಂತು. ಇವರು ಪಾಂಡವರ ಹೊಟ್ಟೆ ಉಳಿಸಕ್ಕೆ ಹೋಗ್ತಾನೆ, ಇವ್ರ ಹೊಟ್ಟೆ ನಾವು ಉಳಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರು. ಚಿತ್ರಸೇನ ಅಂತ ಗಂಧರ್ವ, ಅವನಿಗೆ 60,000 ಕೋಟಿ ಸೈನ್ಯ ಕೊಟ್ಟರು. 60,000 ಕೋಟಿ ಸೈನ್ಯ ಕೊಟ್ಟರು, ಸೈನ್ಯದ ಜೊತೆಗೆ ವಿದ್ಯುತ್ ಪಾಶಿಗಳನ್ನು ಕೊಟ್ಟರು, ಲೈವ್ ವಯರ್ ಅಂತ ಅಂತ ವಿದ್ಯುತ್ ಪಾಶ ಲೈವ್ ವಯರ್ ಕೊಟ್ಟರು. ಅವನು ಹಿಡ್ಕೊಂಡು ಬಂತ ಕಳಿಸಿದ್ರು. ಅವನು ಬಂದ, ಆಗ ಮಹಾವಿಷ್ಣು ನೋಡಿದರು, ಬ್ರಹ್ಮದೇವರು ನೋಡಿದರು, ಇಷ್ಟಿದ್ರೂ ಉಂಟೇನು ಆಗೋದಿಲ್ಲ, ದುರ್ಯೋಧನ ಕರಿ ಎಲ್ಲ ಶಕ್ತಿ ಇಲ್ಲ ಅಂತೇಳಿ ವಿಶೇಷ ಶಕ್ತಿ ಕೊಡ್ತಾರೆ. ಅವನು ತಾವು ಒಳಗಿಂದ ಶಕ್ತಿ ಕೊಡ್ತಿದ್ದಾರೆ. ಅವನು ಬಂದ, ದುರ್ಯೋಧನ ಯಾವ ಸರೋವರದಲ್ಲಿ ಜನಕ್ರೀಡೆ ಪ್ರೋಗ್ರಾಮ್ ಹಾಕಿದ್ದಾರೆ, ಅವ್ರ ಮಗನೇ ಬಂದರು, ವಿಹಾರ ಶುರು ಮಾಡಿದ್ರು. ಇವ್ರ ಕಡೆಯವರು ಬಂದರು, ರಾಜ ಬರ್ತಾರೆ, ದಾರಿ ಬಿಡಿ ದಾರಿ ಬಿಡಿ ಅಂದರು. ಅವ್ರು ಕೇಳಿದರು, ನಿಮ್ಮ ಯಾವ ರಾಜ, ಎಷ್ಟು ರಾಜ, ಯಾವ ರಾಜ, ನಿಮ್ಮ ಮೂರನೇ ರಾಜ, ಎಂತ ರಾಜ ಆಗಿದೆ ಅಂತ ಕೇಳ್ತಾರೆ. ನಮ್ಮ ರಾಜ ಗುರುಲೋಕದ ರಾಜ ದೇವೇಂದ್ರ, ಇವನು ಯಾವ ರಾಜ, ಇವ್ರ ಮಾತು ನಾವು ಕೇಳೋದಿಲ್ಲ, ಹೋರಯ್ಯ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಪೆಕ್ಟರ್ ಬಂದರೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ ಗೊತ್ತು ನನಗೆ, ಅಲ್ಲಿಂದ ಬಂದಾಗ ಏನು ಮಾಡೋಕ್ಕಾಗೋದಿಲ್ಲ, ದೇವರಾಜ ಕಳಿಸಿದ್ದಾರೆ, ಇವನ್ ಯಾವ ಮೂಲರಾಜ, ಹೋರಯ್ಯ ಅಂತ ಹೇಳಿದ್ರು. ಚಿತ್ರ ಬಂತು, ಇಂಥ ಶುರುವಾಯ್ತಾನೆ. ದುರ್ಯೋಧನಿಗೆ ಭಾರಿ ನಂಬಿಕೆ, ಕನ್ನಡ ಎತ್ತಿ ಬಿಡ್ತಾನೆ ಅಂತ ಹೇಳಿ ಕನ್ನಡ ಓಡಬಿಡ್ತಾರೆ, ಸೋತ್ಬಿಡ್ತಾನೆ. ಯಾಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ಕನ್ನಡ ಯಾಕೆ ಸೋತ, ಸ್ಪರ್ಧ ಮಾಡಷ್ಟು ಯಾತಿ ಪರಾಭವ. ಇದೆಲ್ಲ ಆಚಾರ ದೊಡ್ಡ ಸಂಶೋಧನೆ. ಕನ್ನಡ ಸೋತಾನೆ ಗೆಲ್ತಾನೆ, ಸೋತಾನೆ ಗೆಲ್ತಾನೆ, ಯಾರಿಗೆ ಹೊರಟಿದ್ದವರು ಯಾವ ಸೋತಾನೆ ಗೊತ್ತಿಲ್ಲ, ಯಾವ ಗೆಲ್ತಾನೆ ಗೊತ್ತಿ. ದುರ್ಯೋಧನೆ ಕನ್ಫ್ಯೂಷನ್, ಯಾವ ಗೆಲ್ತಾನೆ ಅಂತ ಸೋತು ಸೋತು ಹೋಗ್ತಾ ಇದ್ದ ಆಚಾರ ಬಿಡಿಸ್ತಾರೆ. ಬರೋರು ಪರಿಸರದವರು ವರ ಇದೆ, ಸ್ಪರ್ಧೆ ಇಲ್ಲೇ ಮಾಡಿದೆ ಅಂತ ಮಾಡೋದಾಗ ಗೆಲ್ತಿಲ್ಲ, ಸ್ಪರ್ಧೆ ಇದ್ದಾಗ ಸೋತಿಲ್ಲ. ಈ ಗುಟ್ಟು ಬರೋರು ಯಾರು ಇವತ್ತು ಯಾರು ಅರ್ಥ ಆಗಿಲ್ಲ. ಕನ್ನಡ ಸೋದರಿಗಳು ರಹಸ್ಯ ಆಚಾರ ಒಬ್ಬರೇ ಹೇಳಿದರು, ಮಹಾಭಾರತದಲ್ಲಿದೆ ಅದು ಗೊತ್ತಿಲ್ಲ. ಅದು ತೋರಿಸಿಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ತಕ್ಷಣ ಅವನು ಓಡೋಗಿಬಿಟ್ಟ, ದುರ್ಯೋಧನ ಸೆರೆ ಹಿಡಿತಾರೆ, ಅವ್ರ ಯುದ್ಧದಲ್ಲಿ ಸೋಲಿಸಿಬಿಟ್ಟು ಸೆರೆ ಹಿಡಿದು ಅವನು ಕಟ್ಟಿಕೊಂಡು ಮೇಲೆ ಹೋಗ್ತಾ ಇದ್ದಾನೆ. ಈ ಸುದ್ದಿ ದುರ್ಯೋಧನ ಮಂತ್ರಿಗಳು ನೋಡಿದರು, ತಕ್ಷ ಪಾಂಡವರ ಹತ್ರ ಹೋದರು. ಧರ್ಮರಾಜ ಅಲ್ಲೇ ಇಲ್ಲ ಹೋಗಿದ್ದಕ್ಕೆ, ಅದೊಂದು ಧರ್ಮದ ನೆಪಕ್ಕಾಗಿ ಹೋಗಿದ್ದಕ್ಕೆ ಪ್ರಾಣ ಉಳಿತಾ ಇದೆ ಅಂತ ಧರ್ಮರಾಜ ಕೇಳ್ಕೋತಾರೆ. ಧರ್ಮರಾಜ ಹೀಗಾಗಿದೆ, ದಯವಿಟ್ಟು ಅವರು ಬಿಡಿಸ್ಬೇಕು, ನಿಮ್ಮ ವಂಶದ ಮರ್ಯಾದೆ ಕಾಪಾಡಬೇಕು, ಮಣ್ಣಿನ ಕೆಲಸ ಮಾಡಿದ್ರೆ ಔಷಧ ಮರ್ಯಾದೆ ಕಾಪಾಡಬೇಕು ಅಂತ ಹೇಳೋದು. ತಕ್ಷಣ ಧರ್ಮರಾಜ ಅಂದಂತೆ ಭೀಮಸೇನ ಸ್ವಲ್ಪ ಹೋಗಿ ಬಿಡಿಸ್ಕೊಂಡು ಬಾ. ಅವ್ರು ಹೇಳ್ತಾರೆ, ಅಣ್ಣ ನಾವೇ ಹೋಗ್ಬೇಕಂತೆ, ನಾ ಏನು ಹೇಳ್ತಾರೆ ಗೊತ್ತಾ, ಅವರು ನಾವೇನು ಮಾಡಬೇಕಾಗಿತ್ತಲ್ಲ ಅದು ಅವರೇ ಮಾಡಿದ್ದಾರೆ, ನಾವು ಮಾಡಬೇಕಾಗಿತ್ತಲ್ಲ ಗಂಧರ್ವರು ಮಾಡಿದ್ದಾರೆ. ಅಸ್ಮಾಭೀಯ ಅನುಷ್ಠೇಯ ಗಂಧರ್ವೇ ಪದೋಷ್ಠೇಯ, ನಾವು ಅಲ್ಲಿ ಸಂತೋಷ ಮಾಡಬೇಕು ಅಂತ ಹೇಳಿಬಿಟ್ಟು ತಕ್ಷಣ ಧರ್ಮರಾಜ ಹೇಳ್ತಾರೆ, ಭೀಮಸೇನ ವಂಶದ ಗೌರವದ ಪ್ರಶ್ನೆ, ನಾನೇ ಹೋಗ್ಬಿಡ್ತಿದ್ದೆ ಏಕಾ ಯಜ್ಞ ಮಾಡಿದ್ದಂತ, ಒಂದೇ ದಿವಸದ ಯಜ್ಞಕ್ಕೆ ಹೇಳ್ಕೊಂಡಿದ್ದಂತ ಯಜ್ಞ ದೀಕ್ಷಿತ ಜಾಗ ಬಿಟ್ಟು ಹೋಗ್ಬಾರ್ದು, ಅದಕ್ಕೆ ನಾನು ಹೋಗಲಿಲ್ಲ, ದಯವಿಟ್ಟು ಹೋಗ್ಬಾರ್ದು ಅಣ್ಣ ನೀನು ಹೇಳಿ ಜೇನು ಹೋಗ್ತಿದ್ದೇನೆ ಅಂತ ಹೇಳಿ ಹೋಗ್ತಿರಲಿಲ್ಲ. ಧರ್ಮ ಇಬ್ಬರು ಹೊಡ್ತಾರೆ, ದೇವಸೇನ ಅರ್ಜುನ ಇಬ್ಬರು ಕೂಡ ಒಂದು ಕ್ಷಣದಲ್ಲಿ, ಇಲ್ಲ ಕುಮಾರವಾಸ ಭಾರಿ ತಪ್ಪು ಬರೀತಾರೆ. ದುರ್ಯೋಧನ ಹೆಂಡತಿರು ಬಂದು ಕೇಳಿದರು, ಆಗ ಧರ್ಮರಾಜ ಕಳಿಸಿದ ಅಂತ ಹೇಳ್ತಾರೆ. ಮಹಾಭಾರತ ಹೇಳುತ್ತೆ ಹೆಂಡತಿರ ಸಮೇತ ಹೇಳ್ಕೊಂಡಿಲ್ಲ, ನನಗೆ ಇಲ್ಲ ಬರೋ ಚಾನ್ಸೇ ಇಲ್ಲ, ಹೆಂಡತಿರ ಸಮೇತ ಅರೆಸ್ಟ್ ಮಾಡಿರೋದ್ರಿಂದ ಅವ್ರು ಯಾರು ಬಂದಿಲ್ಲ, ಮಂತ್ರಿಗಳು ಬಂದರು ಕರೆಕ್ಟಾಗಿ. ಮಹಾಭಾರತ ಅವರೆಲ್ಲ ಮಹಾಭಾರತವನ್ನು ಹೇಳೋ ರಹಸ್ಯದೊಳಗೆ ಕಲ್ಪನೆಗಳನ್ನು ಸೇರಿಸಿಬಿಡ್ತಾರೆ. ಇನ್ನೊಂದು ದೊಡ್ಡ ತಪ್ಪು ಬರೀತಾರಲ್ಲ, ದೃಢಾಚಾರ ಶಿಪಾಚಾರ ಇದ್ದರು ಬರೀತು ಬಂದಿದ್ದು ಬರೆದ್ಬಿಡ್ತಾರೆ. ಅವ್ರು ಯಾರು ಇದ್ದರು ಬಂದಿಲ್ಲ, ಬಂದಿದ್ದು ಬ್ಯಾಡ್ ಗ್ಯಾಂಗ್ ಅಷ್ಟೇ, ಅವ್ರು ಯಾರು ಬಂದಿಲ್ಲ, ಅವ್ರು ಮುಂದೆ ಹೋಗ್ತಾರೆ, ಇವರು ಹೋಗೋ ಪ್ರಸಂಗನೇ ಬಂದಿಲ್ಲ ಅವರು. ಎಷ್ಟು ಇತಿಹಾಸ ಅವರು ತಿಳಿಸಿ ಬಿಡ್ತಾರೆ. ಇದು ವಿಷಯಗಳನ್ನೇ ಪಡಿಸ್ತೀವಿ, ಗ್ರಂಥಗಳನ್ನು ಹೇಳಿದರೆ ಶ್ಲೋಕಗಳು ಒಂದು ಅರ್ಥ, ವಿಷಯಗಳನ್ನೇ ಸೇರಿಸಿಬಿಡೋದು ಇಲ್ಲದ ವಿಷಯಗಳನ್ನು. ಆ ಮೂಲಕ ಮಹಾಭಾರತವನ್ನು ಹಾಡು ಮಾಡಬೇಕು ಹೋಗ್ತಾರೆ. ಇವರಲ್ಲಿಂದ ಹೋಗಿ ಕ್ಷಣ ಮಾತ್ರದಲ್ಲಿ ಗೆದ್ದುಬಿಟ್ಟು ಭೀಮಸೇನ ಮುಂದೆ, ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲಗಳ ಸದ್ಧಾನ ಶ್ರೀ ಮಧ್ವನ. ಅವ್ರು ಯಾವ ಮೂಲೆಯ ಲೆಕ್ಕ, ಒಂದು ಕ್ಷಣದಲ್ಲಿ ಸೋತು ಬಿಡ್ತಾರೆ. ಅರ್ಜುನ ಭೀಮಾರ್ಜುನರ ಪೆಟ್ಟಿಗೆ ಸೋತು ಬಿಟ್ಟು ಅವ್ರು ಹೇಳ್ತಾರೆ, ನಿಮ್ಮ ಬಲ ನೋಡಿ ಸಂತೋಷವಾಯಿತು ನಮಗೆ, ನಾವು ಇಂದ್ರದೇವರು ಕಳಿಸಿದ್ರು, ನಾವು ಬಂದಿದ್ದೆ ನಿಮ್ಮ ಒಂದು ವಿಶೇಷವಾದ ಸೇವೆಗೋಸ್ಕರ, ಅದೆಲ್ಲ ಕಥೆಗಳೇ ಬಿಟ್ಟು ನಿಮ್ಮ ಮಾನಭಂಗಕ್ಕೆ ಕಾತು ಬಂದ, ಅವನು ಮಾನಭಂಗ ನಾವು ಮಾಡಿದ್ದೇವೆ ಈಗ ಅಂತ ಹೇಳಿ, ನಿಜವಾದ ಮಾನಭಂಗ ಆಗಿದ್ದು ಚಿತ್ರಸೇನೆ ಸೋತಾಗಲ್ಲ, ಭೀಮಸೇನೆ ಬಿಡಿಸಿದಾಗ ಮಾನಭಂಗ ಇದೆ, ಯಾರ ಮುಂದೆ ಪ್ರತಿಜ್ಞೆ ತೋರಿಸಲು ಬಂದಿರಲ್ಲ ಅವ್ರ ಮುಂದೆ ಮಾನ ಕಳ್ಕೊಂಡು ಹಾಕಿ. ತಕ್ಷಣ ಭೀಮಸೇನೆ ಬಿಡಿಸ್ಕೊಂಡು ಸುಮ್ಮನೆ ಬಿಡಿಸ್ಕೊಂಡ್ಬರ್ತಿದ್ದಿಲ್ಲ, ಅದು ಕಟ್ಕೊಂಡು ಸಮೇತ ಹಾಗೆ ತಂದಿರ್ತಾರೆ. ರೆಡ್ ಹ್ಯಾಂಡ್ ಕಾಪಿ ಹೊಡೆಯಲ್ಲ, ಆ ಮೆಟೀರಿಯಲ್ ಅಂತ ಹಿಡಿದ್ರೆ ಬೆಲೆ ಕೊಡೋದು, ಇದ್ದವನ್ನ ಕಾಪಿ ಅಂತ ಆಗೋದಿಲ್ಲ, ಹಿಡಿದು ಕೂಡಿಸಿದ್ರಂತೆ. ಆಗ ಗುರು ಧರ್ಮರಾಜ ಹೇಳ್ತಾನೆ, ಕಟ್ಟು ಬಿಚ್ಚಿಸ್ತಾರೆ, ಗಾಂಧಾರೆ ನಕುಲ ಕಾರ್ಯ ಬೀದಿರುತ್ತೆ, ಇಂಥ ಕೆಲಸ ಮಾಡಬೇಡ ದುರ್ಯೋಧನ, ಏನೋ ಮಾಡ್ಕೋ ಏನೋ ಮಾಡ್ಕೋತೀಯಲ್ಲ, ಇನ್ಮೇಲೆ ಬುದ್ಧಿ ಕಲಿ ಅಂತ ಹೇಳಿದಂತ ಉಪದೇಶ ಮಾಡಿದಂತೆ ಮುಖ್ಯಮಂತ್ರಿ ಹೋಗ್ತಾ ಇದ್ದಾನೆ ಆ ಕಡೆಗೆ. ಇದರಿಂದ ಎರಡು ವಿಷಯಗಳು, ಧರ್ಮಿಷ್ಠರ ಮುಂದೆ ನಾವೇನಾದರೂ ವ್ಯರ್ಥ ವೈಭವ ಪ್ರದರ್ಶನ ಮಾಡಕ್ಕೆ ಹೋದರೆ ನಮ್ಮ ಮಾನಭಂಗನೇ ಆಗುತ್ತೆ ಅನ್ನೋ ತತ್ವವನ್ನು ಹೇಳಿಕೊಡ್ತಾರೆ. ಇನ್ನೊಂದು ಕಡೆಗೆ ಚಿತ್ರಸೇನಾದಿ ಗಂಧರ್ವರಿಗೆ ಕಲಿಂಗಲ್ಲ ಶಕ್ತಿ ಇಲ್ಲ, ಆದರೆ ಯಾವಾಗ ಬಂದರೂ ಹರಿವಾಯುವ ಶಕ್ತಿ ಕೊಟ್ಟರೆ, ಅದಕ್ಕೆ ನಾವು ದುರ್ಮತ ಖಂಡನ ಇತ್ಯಾದಿ ಮಾಡಕ್ಕೆ ಹೊರಟಾಗ ಹರಿವಾಯುವ ಶಕ್ತಿ ಕೊಟ್ಟು ಹೆಚ್ಚಿಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ಮಾರಲ್ ಕಲೆಯಿದೆ ಅಂದರೆ ಮಾರಲ್ ಕಲೆಯಿದ್ದು ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಮಾರಲ್ ಕಲೆಯಿದ್ದು ಯಾವ ದೇವತೆಗಳು ಕೊಡ್ತಾರೆ, ಧರ್ಮೋ ರಕ್ಷಿತೆ ರಕ್ಷಿತ. ಆಗ ನಮಗೆ ಅನಿಸುತ್ತೆ ಇವತ್ತು ಕಲಿಯುಗ ಭಾರಿ ಕೆಟ್ಟ ಯುಗ, ಹೇಗೆ ಸಾಧನೆ ಮಾಡ್ತೇವೆ ಅಂದರೆ ಯೋಚನೆ ಇಲ್ಲ. ಗಂಧರು ಹರಿವಾಯುಗಳು ಬಾರ ಕೊಡ್ತಾರಲ್ಲ ಎದ್ದು ಬಿಟ್ಟರು, ಇವತ್ತು ಹರಿ ವೇದವ್ಯಾಸ ದೇವರು ವಾಯುದೇವರು ಭದ್ರಾಚಾರ್ಯರು ಅವ್ರು ಬರ ಕೊಡ್ತಾರಾದ್ರಿಂದ ನಿಶ್ಚಿಂತವಾಗಿ ಕಲಿಯುಗದಲ್ಲೂ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೆ ಅಪೂರ್ವ ಪ್ರಸಂಗ ಇದೆ. ದುರ್ಯೋಧನ ಅಲ್ಲಿಂದ ಹೋದವರು ಮನೆಗೆ ಹೋಗಲು ಮನಸ್ಸು ಬರಲಿಲ್ಲ, ಮುಖ ತೋರಿಸೋದು ಹೇಗೆ ಅವರಿಗೆ, ಒಂದು ಕಡೆ ಕೂತ್ಕೊಂಡ ಪ್ರಾಯೋಪವೇಶ ಅಂತ ಶುರು ಮಾಡಿದ್ರು. ಪ್ರಾಯೋಪವೇಶ ಅಂದ್ರೇನು, ಸಾಯುವರೆಗೂ ಅನ್ನ ಇಲ್ಲ ನೀರಿಲ್ಲ, ಮನೆ ಸಾಯಬೇಕು ಅಂತ ಅಷ್ಟೇ ಅರ್ಥ. ಯಾರ್ಯಾರೋ ಹೇಳಿದರು, ಶಕುನಿ ಹೇಳಿದ್ರೆ ಯಾರು ಹೇಳಿದರು, ಯಾರ ಮಾತು ಕೇಳಲಿಲ್ಲ ಅವರು. ಕರ್ಣ ಇಲ್ಲೇ ಓಡೋಗ್ಬಿಟ್ಟಿದ್ದ ಕರ್ಣ, ನಾನು ಬರೋದೇ ಇಲ್ಲ ಇಲ್ಲೇ ಸತ್ತೋಗ್ತೇನೆ ಅಂತ ಕೂತ್ಕೊಂಡ. ಯಾರ ಮಾತು ಕೇಳದೆ ಹೋದಾಗ ಮಧ್ಯರಾತ್ರಿ ಸಮಯ ಬಂತು. ಆಗ ಆಕಾಶ ಧೂಳು ಪಾತಾಳದಲ್ಲಿ ದೈತರಿದ್ದಾರಲ್ಲ ಎಲ್ಲ ಸಭೆ ಸೇರಿದರು. ಸಭೆ ಸೇರಿ ದುರ್ಯೋಧನ ಇದಕ್ಕೆ ಸತ್ತೋಗ್ಬಿಟ್ರೆ ಅವ್ರ ಲೀಡರ್ನೇ ಸತ್ತಾಗಬೇಕಾಯಿತು. ಯಾರು ರಿಸೈನ್ ಮಾಡಿದರೆ, ಒಬ್ಬಂತ ರಿಸೈನ್ ಮಾಡಿದರೆ ಆ ಪೋರ್ಟ್ಫೋಲಿಯೋ ಹೋಗುತ್ತೆ, ಸಿಪಿಟ್ ರಿಸೈನ್ ಮಾಡಿದರೆ ಗವರ್ನಮೆಂಟ್ ಹೋಗುತ್ತೆ ಗೊತ್ತಲ್ಲ. ಇವರು ಸತ್ತೋದ್ರೆ ಕತೆ ಅನುಭವಿಸು ಅಂತ ಹೇಳಿ ಅಲ್ಲಿ ಯಾಗವನ್ನು ಮಾಡ್ತಾರೆ, ಒಂದು ಕೆಟ್ಟ ವಾಮಾಚಾರದ ಯಾಗ ಮಾಡ್ತಾರೆ. ಅಲ್ಲಿಂದ ಒಂದು ಪಿಶಾಚಿ ಬರುತ್ತೆ, ಅದನ್ನು ಕಳಿಸ್ತಾರೆ, ಅದಕ್ಕೂ ದುರ್ಯೋಧನ ಎತ್ಕೊಂಡು ಪಾತಾಳ ವಾಪಸ್ ಹೋಯ್ತದೆ. ಅಲ್ಲಿ ಇವರೆಲ್ಲ ಮಾತಾಡ್ತಾರೆ, ದುರ್ಯೋಧನ ಯಾರು ತಿಳ್ಕೊಂಡಿದ್ದೀನಿ ನೀನು, ಸಾಕ್ಷಾತ್ ಕಲಿ ಹೆಮ್ಮೆ ವಿಚಾರ, ಗುಡ್ಡ ಗುಡ್ಡ ಸಿದ್ಧ ಭಾರಿ ದೊಡ್ಡ ಕಲಿ ನೀನು, ನಮ್ಮಿಂದ ನಿನ್ನಿಂದ ನಾವೆಲ್ಲ ಬದುಕಬೇಕಾಗಿದೆ, ಇವತ್ತು ಸೋತಿದ್ದು ಆಕರ್ಷಿಸಬೇಕಾಗಿ ತಿಳ್ಕೊಂಡು ಸೋತಿದ್ದು ಮರ್ತಿಬಿಡೋದು, ನಮ್ಮನ್ನು ಸೋತ್ಬಿಟ್ಟು ಮರ್ತಿಬಿಡ್ತಾರಲ್ಲ ಅದೇ ಮರ್ತಿಬಿಡೋದು, ಯೋಚನೆ ಮಾಡಬೇಡ, ಮುಂದೆ ದೊಡ್ಡ ಸಾಧನೆ ಮಾಡಲಿಕ್ಕಿದೆ, ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ, ಆದರೆ ಜಯತರಾಯ ರಾಮಾಟಿಯಲ್ಲಿ ಜಯತರಾಯ ರಾಮಂತೇವೆ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮವ್ರು ಯಾರಿದ್ದಾರೆ ಗೊತ್ತಾ, ಹೆಸರಿಗೆ ಭೀಷ್ಮರದೊಳಗಿದ್ದಾರೆ, ನಂಬ್ಕೊಂಡ್ಬಿಡಬೇಡ. ಭೀಷ್ಮರೊಳಗೆ ಈಗಾಗಲೇ ದೈತ್ಯಾವೇಶ ಆಗಿದೆ, ಕರ್ಣರೊಳಗೆ ನರಕಾಸುರ ಪ್ರವೇಶ ಮಾಡ್ತಾರೆ, ಎಲ್ಲ ಬುದ್ಧಿ ಕೆಡಿಸಿಬಿಡ್ತಾರೆ. ನಿನ್ನ ಜೊತೆ ಸೇನೆ ಮಾಡ್ತಾರೆ, ಯುದ್ಧರಿಗೆಲ್ಲ ಬಹಳ ಮಾಡ್ತಾರೆ, ಯೋಚನೆ ಮಾಡಬೇಡ. ನಿನಗೊಂದು ಗುಟ್ಟು ಗೊತ್ತ ಅಂತ ಹೇಳಿದರು. ಏನು ಗುಟ್ಟು ಅಂದರೆ, ನಿನ್ನ ದೇಹ ಸಾಮಾನ್ಯವಾದ ದೇಹ ಅಲ್ಲ, ನಿನ್ನ ದೇಹದ ಎರಡು ಭಾಗಗಳಲ್ಲಿ ಒಂದು ಭಾಗವನ್ನು ರುದ್ರದೇವರು ಮಾಡಿದ್ದಾರೆ, ಇನ್ನೊಂದು ಭಾಗವನ್ನು ಪಾರ್ವತಿ ದೇವರು ಮಾಡಿದ್ದಾರೆ. ಅದಕ್ಕೆ ವಜ್ರದೇಹ ನೀನಾಗಿದ್ದಿ, ನೀನು ಯಾರಿಗೂ ಸಾಯಿದ್ರೆ ಯೋಚನೆ ಮಾಡಬೇಡ, ಕಳಿಸ್ಕೊಟ್ಟು ನೆನಪಿರಬೇಕು. ದುರ್ಯೋಧನ ಹುಟ್ಟಿದ್ದೇ ವಜ್ರದೇಹ ಹೇಗೆ ಹುಟ್ಟಿದ್ದ, ಪಾರ್ವತಿ ಪರಮೇಶ್ವರ ಹೊರಗಿಂದ ಹುಟ್ಟಿ ಬಂದಿದ್ದಾನೆ. ಆದ್ದರಿಂದ ಯೋಚನೆ ಮಾಡಬೇಡ, ಇವತ್ತಿನ ಸೋಲನ್ನು ಬಿಟ್ಟುಬಿಡು, ನಿನ್ನ ಜಯ ಒಂದೇ ಬರುತ್ತೆ ಅಂತ ಹೇಳಿದ ಕಷ್ಟ ಮೇಲೆ ಬರ್ತಾನೆ. ನೆನಪಿರಬೇಕು ಅವನು ಹುಟ್ಟಿದ್ದೇ ವಜ್ರದೇಹಿಯಾಗಿ. ಈ ಸಿನಿಮಾ ನಾಟಕದವರು ಟಿ ವಿಯವರು ಏನು ಮಾಡಿಬಿಟ್ಟಿದ್ದಾರೆ, ಗಾತ್ರ ಹೇಳಿಕಳಿಸಿದ್ದು, ನೀನು ಬಾ ನೀನು ಮುಟ್ಟಿಬಿಡ್ತೇನೆ ವಜ್ರದೇಹ ಅಂತ ಹೇಳಿದರು. ಅವನು ಬಂದ, ಸಂಕೋಚಪಟ್ಟು ಪೂರ್ತಿ ನಿರ್ವಾಣದಿಂದ ಬರಲಿಲ್ಲ, ಅದಕ್ಕೋಸ್ಕರ ತಡೆಗಳು ಮಾತ್ರ ವಜ್ರ ಆಗಲಿಲ್ಲ ಅಂತ ಕತೆ ಕಟ್ಟಿಬಿಟ್ಟಿದ್ದ. ಪೂರ್ತಿ ದೇಹ ವಜ್ರದೇಹ. ಅವ್ರು ಏನು ಮೋಸ ಮಾಡ್ತಾರೆ ಗೊತ್ತಾ, ಇದರಿಂದ ಭೀಮಸೇನೆ ತಡೆ ಯಾಕೆ ಹೊಡೆದ ಅಂದರೆ ಅದು ಮಾತ್ರ ವಜ್ರ ಆಗಿಲ್ಲ, ಅದಕ್ಕೆ ಭೀಮಸೇನೆ ಬಚಾವಾಗಿ ಹೊಡೆದ, ಇದವರು ಆಗ್ತಿದ್ದಿಲ್ಲ ಅಂತ. ಮಹಾಭಾರತ ಹೇಳುತ್ತೆ ನಿಜವಾಗಲೂ ವಜ್ರವಾಗಿಲ್ಲ, ಅದನ್ನು ಪ್ರಯತ್ನ ಮಾಡ್ತಾರೆ ಹೆಟ್ಟುಗಟ್ಟಿ ಭೀಮಸೇನೆ. ಅದನ್ನು ಹೇಳೋದು ಮಹಾಭಾರತ ಹೊರಟಿದ್ರೆ ಅದು ತಪ್ಪಿಸಕ್ಕೆ ಹೊರಟಿದ್ದಾರೆ. ದುರ್ಯೋಧನದ ವೀಕ್ ಪಾಯಿಂಟ್ ಇದ್ದಂತ ಭೀಮಸೇನೆ ಹೊಡೆದಿದ್ದೆ ಹೊರತು ಸ್ಟ್ರಾಂಗ್ ಪಾಯಿಂಟ್ ಅಲ್ಲ ಅಂತ ಅವರು ವಾದ. ಆದರೆ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಭೀಮಸೇನೆ ಹೊಡೆಯುತ್ತೆ. ಅವ್ರು ಹೊಡೆದ್ರೆ ಗಿರಿ ಹೊಡೆದು ಶತಶೃಂಗ ಹಿಂದೆ ಎನಿಸಿತು. ಹತ್ತು ದಿವಸದ ಕೂಸು ಬಿದ್ದಾಗ ಗಿರಿ ಗಿರಿ ಪರ್ವತ ಸೀಡ ಹೋಗಬೇಕಾದ್ರೆ ಭೀಮ ದುರ್ಯೋಧನ ಯಾವ ಲೆಕ್ಕ. ಅದರಲ್ಲೆಲ್ಲ ಆದಷ್ಟು ಕೂಡ ಹರಿವಾಯುಗಳ ದ್ವೇಷವನ್ನು ಹುಡಿಸೋದು ಅವರ ಕೆಲಸ. ದ್ವೇಷ ಹುಡ್ಸ್ಬೇಕಾದ್ರೆ ಏನು ಮಾಡಬೇಕು ಅಂತ, ದೋಷ ಹೇಳಬೇಕು. ಭಕ್ತಿ ಹುಡ್ಸ್ಬೇಕಾದ್ರೆ ಗುಣ ಹೇಳಬೇಕು. ದ್ವೇಷ ಹುಡ್ಸ್ಬೇಕಾದ್ರೆ ಅವ್ರು ಯಾರು ತುಂಬ ಯಾರೆಲ್ಲ ಸನ್ಮಾನ ಮಾಡ್ತಿರ್ತಾರೆ ಎಲ್ಲ ಹೋಗ್ತಾರೆ, ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣ ತಿರುಗಿ ಶುರು ಮಾಡ್ತಾರೆ, ಮನೆ ತಿರುಗಿ ಬಿಡ್ತಾರೆ. ದೋಷ ಹೇಳಿದ ಕಷ್ಟ ಸನ್ಮಾನ ನಿಂತೋಗ್ತದೆ, ಗುಣ ಹೇಳಿದ ಕಷ್ಟ ಗೌರವ. ಸಜ್ಜನರಲ್ಲಿ ಗುಣ ಹೇಳಬೇಕು, ದುರ್ಜನರಲ್ಲಿ ದೋಷ ಹೇಳಬೇಕು, ಉಲ್ಟಾ ಪಲ್ಟಾ ಮಾಡ್ತೇವಾದ ಬರೀತೇವೆ. ಅದರಿಂದ ನಮಗೆ ದೊಡ್ಡ ಹಾನಿ ಉಂಟಾಗಲಿಲ್ಲ. ಅದನ್ನು ತಿಳಿಸಿ ನೀವಾರು ಮೋಸ ಮಾಡಿದ್ದಾರೆ, ದುರ್ಯೋಧನ ಹಾಗೆ ಹೇಳ್ತಾರೆ, ಹೇಳಕ್ಕೆ ಬರ್ತಾರೆ. ಬೆಳಗ್ಗೆ ವಾಪಸ್ ಹೋಗಲು ತಯಾರಾಗಿದ್ದಾರೆ, ಅವರಿಗೆ ಡಿಕ್ಲೇರ್ ಮಾಡಿದ್ದಾರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಹೇಗೆ ಹೋಗ್ಬೇಕು ಕರ್ಣ ಬರ್ತಾನೆ ಅಷ್ಟೊತ್ತು, ಎಸ್ಕೇಪ್ ಆಗಿದ್ದಾರೆ ಓಡಿ ಬರ್ತಾರೆ ದುರ್ಯೋಧನ. ದಿಶ್ಯಾಧೀಯನೇ ರಾಜನ್ ಅಂತ ಬಂದಂತೆ ದುರ್ಯೋಧನ ಗ್ರೀಟ್ ಮಾಡ್ತಾರೆ. ಅಪ್ಪ ಗೆದ್ದುಬಿಟ್ಟಿಯಲ್ಲ ಗಂಧರ್ವನ ಅಂತ ಕೇಳಿದರೆ, ಗೆದ್ದಿಲ್ಲ ಮಂಡೇನು ಪಾಪದು, ನಾನು ಗೆದ್ದಿಲ್ಲ ಅಂತ ಹೇಳಿದೆ, ಗೆದ್ದಿಲ್ಲ. ಮತ್ತೆ ಏನಾಯಿತು, ಎಲ್ಲ ಕತೆ ಹೇಳಿದ್ರೆ ತನ್ನ ಸೋಲಿನ ಕತೆ ತಾನೇ ಹೇಳ್ಕೊಡ್ತಾನೆ ದುರ್ಯೋಧನ. ಎಲ್ಲ ಭೀಮಾಗ್ರನ್ನು ಬಿಡಿಸಿದ್ರು ಅಂತ ಹೇಳಿದ ತಕ್ಷಣ ಅದು ಕರ್ಣ ಹೇಳಿದಂತೆ, ದುರ್ಯೋಧನ ಭೀಮಾರ್ಜುನ ಬಿಡಿಸಿದ್ರ, ಪಾಂಡವರು ಬಿಡಿಸಿದ್ರ, ನೀನೇ ಗೆದ್ದಾಗಲ್ಲ ಅಂತ. ಅದೇ ಅಂತ ಕೇಳ್ತಾರೆ, ಪಾಂಡವರು ಜೋದಿನ ಸೋಲಿನ ದಾಸರಾಗಿದ್ದಾರಲ್ಲ, ದಾಸರ ಗೆದ್ದರೆ ಯಾರು ಗೆದ್ದಾಗ ರಾಜರೇ ಗೆದ್ದಾರಲ್ವ, ಅವ್ರ ಕಡೆ ಚಾಪಳೆ ಆಗ್ತಾ ಇದೆ. ಎಂಥ ಲಾಜಿಕ್ ಇದು ಅಂತ ಹೇಳ್ಬೋದು. ಸೋಕ್ ತಾನೇ ಸೋಕ್ ಸುಮ್ಮನಾಗಿ ಬಂದಿದ್ದಾರೆ, ಅದು ಯಾವಾಗ ಸರಿ ಗೊತ್ತಾ, ಯುದ್ಧಕ್ಕೆ ಹೋಗಿ ಅವ್ರು ಗೆದ್ದಿದ್ರೆ ಸರಿ, ಸೋತು ಬಂದ ಜಾಗದಲ್ಲಿ ಅವ್ರು ಗೆದ್ದಾಗ ಯಾಕೆ ಇವ್ರು ಗೆಲ್ಲವಾದಂಥದ್ದು ಕನ್ನಡನೇ ಗೊತ್ತದು. ಇವ್ರು ಪ್ಲೀಸ್ ಮಾಡಕ್ಕೆ ಅವ್ರು ಮಾತಾಡ್ತಾನಂತೆ ತಕ್ಕ ದುರ್ಯೋಧನ. ಏನು ಮಾಡ್ತಾ ಬರ್ತಾ ನೆಪ ಮಾಡ್ಕೊಂಡ ಹಾಗಂತೀಯ ಕರ್ಣ ಅಂದ. ಹಾಗೇನು ಹೇಳಿದ ದುರ್ಯೋಧನ, ನಿನ್ನ ಶಕ್ತಿ ಏನು ಗೊತ್ತಿಲ್ಲ, ನನ್ನ ಶಕ್ತಿ ಹೇಳ್ತೇನೆ ಕೇಳು. ನಾನು ಅರ್ಜುನ ಕೊಂದೇ ಹೋದೆ, ಅಲ್ಲಿವರೆಗೂ ನನ್ನ ಕಾಲು ನಾನೇ ತೊಳ್ಕೊಂಡೆ, ಇನ್ನೊಬ್ಬರಿಗೆ ತೊಡಸ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಮಾತು ಯಾತಕ್ಕೆ ಕೇಳಿದ್ರು. ರಾಜ ಮಹಾರಾಜರುಗಳು ತಮ್ಮ ಕಾಲನ್ನು ತಾವು ತೊಳ್ಕೊಳ್ಳೋದಿಲ್ಲ, ಸೇವಕರಿರ್ತಾರೆ ತೊಳೆಯೋಕ್ಕೋಸ್ಕರ. ಕರ್ಣ ಅಂಗರಾಜನಾಗಿದ್ದಾಗ ಕಾಲ ತೊಳಿತಾ ಇದ್ರೆ ಇನ್ನು ಮೇಲೆ ನನ್ನ ಕಾಲು ನಾನೇ ತೊಳ್ಕೊಂಡೆ ಅರ್ಜುನ ಕೊಲ್ಲೋವರೆಗೂ. ಅರ್ಜುನ ಕೊಲ್ಲೋದಿಲ್ಲ, ತನ್ನ ಕಾಲು ತೊಳಿಸ್ಕೊಳ್ಳೋ ಯೋಗ ಕಳ್ಕೊಂಡ್ಬಿಟ್ಟ ಅಂತ. ಅರ್ಜುನ ದ್ವೇಷ ಮಾಡಿದ್ದಕ್ಕೆ ಪಾದಪೂಜೆ ಯೋಗ ಮಿಸ್ ಮಾಡಿಕೊಂಡ ಅಂತ. ದೊಡ್ಡವರ ದ್ರೋಹ ಆತ್ಮಘಾತಕವಾಗುತ್ತೆ ಎಂಬುದು ಒಳ್ಳೆ ದೃಷ್ಟಾಂತ ಇದು. ದುರ್ಯೋಧನ ಇದೆಲ್ಲ ಬೇಕಿದ್ದಿಲ್ಲ, ಅವ್ರು ಎದ್ದು ಹೋಗೋದ್ಬೇಕಾಗಿತ್ತು. ಮಗು ಸಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಹಸಿವೆ ಬಿಡುತ್ತೆ, ಹೇಳಬೇಕಾಗಿರುತ್ತೆ ಅವನಿಗೆ. ಬಂದು ಸಮಾನ ಹೋಗಿರೋದ್ರಿಂದ ಯಾರು ಹೇಳ್ತಾರೆ ಎದ್ದು ಬಿಡುತ್ತೆ, ಯಾಕೆಂದರೆ ಅವ್ರ ಮಾತು ಮುಖ್ಯ ಅಲ್ಲ, ನೆಪ ಮುಖ್ಯ ಅಂತೆ. ದುರ್ಯೋಧನ ಎದ್ದು ಸರಿಕರಣ ಅಂತ ಹೊರಟುಬಿಡ್ತಾನೆ. ಆ ಕಡೆಗೆ ಕರ್ಣನ ಹತ್ತಿರ ಒಂದು ಪ್ರಸಂಗ ಬಂತು. ಒಂದು ದಿವಸ ಕರ್ಣ ಮನೆಗಿದ್ದಾನೆ, ಮತ್ತು ಬೆಳಗಿನ ಜಾವ ಒಂದು ಕನಸು ಬಿಡುತ್ತೆ. ಅಲ್ಲಿಗೆ ಸಾಕ್ಷಾತ್ ಸೂರ್ಯದೇವರು ಬರುತ್ತಾರೆ. ಸೂರ್ಯನ ಅವತಾರವೇ ಕರ್ಣ. ಕರ್ಣ ನಾಳೆ ಒಂದು ವ್ಯವಸ್ಥೆ ನಡೀತಾ ಇದೆ, ದೇವತೆಗಳ ಸಭೆಗೆ ಒಂದು ತೀರ್ಮಾನ ಆಗಿದೆ. ನಿನ್ನ ಹತ್ತಿರ ಒಬ್ಬ ನಾಡು ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನು ನಿಜವಾದ ಬ್ರಾಹ್ಮಣನಲ್ಲ, ಇಂದ್ರದೇವರು ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಅವ್ರು ಏನೋ ದಾನ ಕೇಳ್ತಾರೆ, ಏನೋ ಕೇಳೋದಿಲ್ಲ, ನಿನ್ನ ಕವಚ ಕುಂಡಲ ಕೇಳ್ತಾರೆ. ಅದಕ್ಕೆ ಹೇಳೋದಕ್ಕೆ ಬಂದಿದ್ದೆ ನಾನೇ, ಮೀಟಿಂಗ್ನಲ್ಲಿ ಇದ್ರಲ್ಲಿ ಮೆಂಬರ್ ಅಲ್ಲ ಇವರು, ಇವರು ಲೀಡ್ ಮಾಡ್ತಾ ಇದ್ದಾರೆ ಒಳಗಡೆ. ಇದು ಅವರೇನು ಮಾಡಿದ್ರಂತೆ, ಏ ಸರಿ ಅಂತ ಹೇಳ್ತಾರೆ. ಕರ್ಣ ಏನ್ ಮಾಡಬೇಕು ಅಂತ ನೀನು ಕೊಡಬೇಡ, ಕೊಟ್ಬಿಟ್ಟರೆ ಭಾರಿ ಅಪಾಯ ಆಗುತ್ತೆ ಅಂತ ಹೇಳಿದ್ದಾನೆ. ತಕ್ಷಣ ಕರ್ಣ ಹೇಳ್ತಾನೆ, ಹೌದಾ ಇಂದ್ರದೇವರು ನನ್ನ ಕೇಳ್ತಾರ, ಎಷ್ಟು ಭಾಗ್ಯವಂತಾನ, ಮೂರು ಲೋಕದ ರಾಜರನ್ನು ಕೈಗೊಂಡದಾದ್ರೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ ಕರ್ಣ. ಅದು ಕರ್ಣನಿಗೆ ಕನಸಿನಲ್ಲೂ ದಾನ ಕೊಡೋ ಅಭ್ಯಾಸ ಇತ್ತು ಅಂತ ಹೇಳ್ತಾನೆ. ಕನಸಲ್ಲೂ ಕೊಡೋದಿಲ್ಲ ಅಭ್ಯಾಸ ನಮಗಿದೆಯಲ್ಲ, ಕನಸಲ್ಲೂ ಕೊಡೋ ಅಭ್ಯಾಸ ಅದನ್ನೇ. ತಕ್ಷಣ ಎಲ್ಲೇ ಮಾತಾಡಿದೆ, ನಾನು ಕೊಟ್ಟೆ ಕೊಡ್ತೇನೆ ಅಂತ ಹೇಳಿದೆ. ಆಗ ಸೂರ್ಯ ಹೇಳ್ತಾನೆ, ಹೌದಾ ಕೊಟ್ಬಿಡ್ತೀಯ, ಒಂದು ಕೆಲಸ ಮಾಡು, ಸುಮ್ಮನೆ ಕೊಟ್ಬಿಡ್ಬೇಡ, ಏನು ಮಾಡಬೇಕು ಅಂತ ಕೇಳಿದಾಗ ಶಕ್ತಿಯಾಗಿರಬೇಕು ಅಂತ ಕೇಳ್ಕೊಂಡು ಹೇಳಿ ಅಷ್ಟು ಮಾಡ್ತೇನೆ ಅಂತ ಹೇಳ್ತೇನೆ. ಮರು ದಿವಸ ಹಾಗೆ ನಡೆಯುತ್ತೆ, ಆ ಬ್ರಾಹ್ಮಣ ಬರ್ತಾನೆ, ಅದು ಹೇಳ್ಬಿಟ್ಟಿದ್ರೆ ರಾಣಿಯನ್ನೇ ಬನ್ನಿ ಆಚಾರ್ಯ ಅಂತ ಕರೀತಾನೆ. ಏನು ಬೇಕು ಅಂತ ಕೇಳ್ತಾನೆ, ಶಕ್ತಿಯಾಗಿರಬೇಕು ಅಂತ ಅಷ್ಟು ಇವೆಲ್ಲ ಗೊತ್ತಿರಿ ಇಂದ್ರದೇವ್ ಅವ್ರು ಹೇಳಿಬಿಡ್ತಾನೆ ಕಾರಣ, ಎಲ್ಲ ಗೊತ್ತಾಗಿದೆ ನನಗೆ ಆಗಲೇನೆ, ಆದ್ರೆ ಬಿಡೋದಿಲ್ಲ, ತಗೊಳ್ಳಿ ಅಂತ ಕೊಟ್ಬಿಟ್ಟಂತೆ ಕಾರಣ. ಕರ್ಣನ ದೊಡ್ಡ ದಾನ ಇದು, ಇದನ್ನು ಕೈಯಲ್ಲಿ ಕೊಟ್ಟು ಕೊಡೋದು ಕಷ್ಟ. ನಾವು ತುಂಬ ಸರಿ ಕೇಳಿದ್ದೇನೆ, ಬೆನ್ನು ಕೇಳಿದ್ರೆ ಕ್ಯಾಪಿಟ್ಕೊಂಡು ಕೊಡೋ ಜನ ನಾವು, ಅಂಥದ್ದು ಕರ್ಣ ಹ್ಯಾಕ್ ಕೊಟ್ಟ ಗೊತ್ತಾ, ಆ ಕವಚ ಅಂಟ್ಕೊಂಡು ಬಂದಿದೆ ದೇಹಕ್ಕೆ, ಬಾರನ್ನಾಗಿ ಬಂದಿರೋದು, ಅದನ್ನು ಕೊಯ್ಬೇಕು ಪೂರ್ತಿಯಾಗಿ ಕಟ್ ಮಾಡಿ ಕೊಡಬೇಕು, ಎಂಥ ಶಕ್ತಿ ಇರಬೇಕಾದ್ರೆ ಅಂತ. ಮತ್ತೆ ಕಿವಿಗೆ ಕರ್ಣ ಕೊಟ್ಟದ ಹಾಗೆ ಬಂದಿದೆ, ಕಿವಿ ಕಟ್ ಮಾಡಿ ಕೊಡಬೇಕು. ಕರ್ಣ ಕೊಟ್ಬಿಟ್ಟು ರಕ್ತ ಸುರಿತಾ ಇದೆ ಕರ್ಣನ ಮೈಯಿಂದ, ಅದು ಆಲೋಚನೆ ಇಲ್ಲ, ನಾನು ಎಂಥ ಯೋಗ ನನಗೆ ಬಂತು, ಇಂಥ ದೊಡ್ಡ ಇಂದ್ರದೇವರು ಕೂಡ ಯೋಗ ಬಂತಲ್ಲ, ಏನು ಭಾಗ್ಯ ಅಂತ ಕಷ್ಟ ಕೊಟ್ಟೇ ಇರ್ಬಿಟ್ಟು. ಇಂದ್ರದೇವರಿಗೆ ಎಷ್ಟು ಖುಷಿಯಾಯಿತು ಗೊತ್ತಾ, ತಾವು ಬಂದು ವಾಪಸ್ಸೇ ಬರ್ತಬಿಟ್ಟರು. ಕರ್ಣ ಏನು ಮಾಡಬೇಕು ಅಂತ ಕೇಳ್ತಾರೆ, ಶಕ್ತ ಆಗಿದೆ ಕೊಡಿ ಅಂತ ಕೇಳ್ತಾರೆ. ಆಗ ಅವರು ಪರಿಚಯ ಆಗಬೇಕಲ್ಲ ಅನ್ಬಿಟ್ಟು, ಯಾಕೆ ಬಂದು ಬಂದೋಗಿ ಯಾರು ಬಂದಾಗ ಆಯ್ತು, ಕವಚ ಕೊಟ್ಟಲ್ಲ ಇದ್ರೆ ಏನಾಗ್ತಿತ್ತು ಗೊತ್ತಾ, ಕರ್ಣನ ಕೂಡ ಗರ್ಜನಾಗ ಆಗ್ತಿದ್ದಿಲ್ಲ ಅಷ್ಟೇ, ಈಗ ಆಗಲ್ಲ ಅರ್ಜುನ ಕೊಡೋದಕ್ಕೆ ಗಗನ ಕೊಟ್ಟಾಗೈತಿ, ಶಕ್ತಿ ಆಗಿದ್ರೆ ಅರ್ಜುನ ಹೋಗ್ಬಿಡ್ತಾನೆ ಅಂತ ಏನೋ ಆಗೋಗ್ಬಿಟ್ಟೆ ಅಂತ ಹೇಳ್ತಾರೆ. ಅದು ಇಂದ್ರದೇವರನ್ನು ಮೈಮರಿಸ್ತಕ್ಕಂಥ ದಾನವನ್ನು ಕರ್ಣ ಮಾಡಿದ ಬಹಳ ಮುಖ್ಯವಾದ ಅಂಶ. ಇಂದ್ರದೇವರೊಳಗೆ ಕೊಟ್ಟು ಬಿಡ್ತಾರೆ, ಆ ಧೈರ್ಯ ತಂದುಕೊಡ್ತಾರೆ, ಒಂದು ಧೈರ್ಯ. ಏನು ಧೈರ್ಯ ಗೊತ್ತೇನು, ಕೃಷ್ಣನ ಕೇಳ್ಕೊಂಡಿರ್ತಾರೆ ಪಾರಿಜಾತ ಮಾಡೋಕ್ಕೆ ಬಂದಾಗ, ಅರ್ಜುನ ಎಂದೂ ಸೋಲುಬಾರದು ಅಂತ ನೋಡಬೇಕು ಅಂತ ಕೇಳಿದ್ರಲ್ಲ, ತಥಾಸ್ತು ಅಂತ ಕೃಷ್ಣ ಹೇಳಿರ್ತಾರೆ. ನಾನು ಎಲ್ಲಿವರೆಗೂ ಭೂಲೋಕದಲ್ಲಿ ಇರ್ತೇನೆ, ಪರಂಧಾಮಕ್ಕೆ ಹೋಗಿರೋದಿಲ್ಲ, ಅಲ್ಲಿವರೆಗೂ ಅರ್ಜುನಿಗೆ ಸೋಲು ಬರೋದಿಲ್ಲ ಅಂತ ಹೇಳಿದ್ರೆ ಜಾಪ ಮಾಡ್ಕೊಂಡ್ಬಿಡ್ತಾರೆ. ಆಗ ಹೇಳ್ತಾನೆ ಕರ್ಣ, ನೀನು ಯಾರನ್ನ ಕೊಲ್ಲಬೇಕು ಅಂತ ಇದೆಯಲ್ಲ ಅವನು ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ ಯಾವ ಧೈರ್ಯ ಹೇಳ್ತಾರೆ. ಮುಂದೆ ಹಾಗೆ ನಡೆಯುತ್ತೆ. ಈ ವಾಕ್ಯ ತುಂಬ ಜಟಿಲವಾದ ವಾಕ್ಯ ಇದೆ. ಜನ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಅರ್ಜುನ ಕೊಲ್ಲ ಶಕ್ತಿ ಇಲ್ಲ ಅಂತ ಕೊಡ್ತಾ ಅಂತ ಹೇಳ್ತಾರೆ. ತಪ್ಪದು, ಅರ್ಜುನ ಕೊಲ್ಲ ಶಕ್ತಿ ಅದಕ್ಕಿದೆ, ಭವಿಷ್ಯದ ಕಥನ ಹೇಳ್ತಾರೆ. ಮುಂದೆ ಕೊಲ್ಲೋದಕ್ಕೆ ಆಗೋದಿಲ್ಲ, ಕಾರಣ ಏನೂ ಇಲ್ಲ, ಕೃಷ್ಣ ರಕ್ಷಣೆ ಮಾಡ್ತಾನೆ ಅಷ್ಟೇ ಕಾರಣ. ಮುಂದೆ ಹೇಗೆ ನಡೆಯುತ್ತೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮಾಡಿ ಕರ್ಣನನ್ನು ಕೊಂಡಾಡ್ತಾರೆ ಆಚಾರ್ಯ. ನೆನಪಿರೋದು ನಮಗೆಲ್ಲ ಯೋಚನೆ ಬಂತಲ್ಲ, ನೀನು ರಕ್ತ ಬಂತು ಗಾಯ ಆಯಿತು ಅಂತ ಹೇಳಿದ್ರಲ್ಲ, ಕರ್ಣ ಹ್ಯಾಕೆ ಕಾಣ್ತಿತ್ತ ಅಂತ ಇದ್ದರೆ ಹೇಳ್ತಾರೆ. ಕರ್ಣ ನಿನ್ನ ಗಾಯ ಕಷ್ಟ ವಾಸಿ ಆಗಿರುತ್ತೆ, ಇಮ್ಮಿಡಿಯೇಟ್ ವಾಸಿ ಆಗಿದೆ, ಕಪ್ಪು ಗಾಯದ ಗುರುತು ಕೂಡ ಇರಬಾರ್ದು, ಕಟ್ಟು ಮಾಡಿದ ಗುರುತು ಕೂಡ ಇರಬಾರ್ದು ಅಂತ ಹೇಳಿದ್ರಂತೆ ಕರ್ಣನಿಗೆ ವಾಸಿ ಆಗಿರುತ್ತೆ. ಇಂದ್ರದೇವರು ಅನುಗ್ರಹನೂ ಮಾಡಿದರು, ಶಕ್ತಾಯುಧನೂ ಕೊಟ್ಟರು, ವಾಪಸ್ ಹೊರಟವರು. ಮುಂದೆ ಒಂದು ದಿವಸ ವಿಚಿತ್ರ ಪ್ರಸಂಗ ನಡೆದಿದೆ. ಇಲ್ಲೆಲ್ಲ ಆಚಾರ್ಯ ಯಾತ್ರೆ ತೋರಿಸ್ತಾರೆ ಗೊತ್ತಾಗಿದ್ದ, ಸೂರ್ಯ ಮೂಲ ರೂಪ, ಕರ್ಣ ಅವತಾರ ರೂಪ, ಒಬ್ಬನೇ ದೇವತೆ, ಒಬ್ಬರು ಮಾತಾಡೋದು ಕೇಳದೆ ಇರೋದು ಹ್ಯಾಂಗೆ ನಡೀತಾ ಇದೆ ನೋಡಿದ್ರೆ. ಯಾತಕ್ಕೆ ಹೇಗೆ ಅಂದರೆ, ಹರಿವಾಯುಗಳನ್ನು ಬಿಟ್ಟರೆ ಬೇರೆ ಎಲ್ಲ ದೇವತೆಗಳ ಶಕ್ತಿಗಳು ಕೂಡ ನಾನಾದಿ ಗುಣಗಳು ಕೂಡ ಅವತಾರ ರೂಪದಲ್ಲಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸರ್ವೇ ಗುಣಾಹ ಆವೃತಾಹ ಮಾನುಷತ್ವೆ ಅನ್ನು ತೋರಿಸ್ಬೇಕಾಗಿದೆ. ಮೂಲ ರೂಪ ಹೇಳೋದೇ ಬೇರೆ, ಅವತಾರ ರೂಪ ಹೇಳೋದೇ ಬೇರೆ, ಅವರವರಲ್ಲೇ ಒಂಬತ್ತ ಇಲ್ಲ. ಇದು ಬೇರೆ ದೇವತೆಗಳ ಸ್ಥಿತಿ ಆದ್ದರಿಂದ ಯಾರೂ ಕೂಡ ಪೂರ್ಣವಾದ ಪೂರ್ಣವಿಧರ್ಮ ಅನ್ನೋದಕ್ಕೆ ಈ ದೇವತೆಗಳು ಪಾತ್ರರಾಗೋದಿಲ್ಲ. ಆ ಉಪನಿಷತ್ ವಾಕ್ಯ ಹೊರಟಿರೋದು ಯಾರ ಬಗ್ಗೆ, ಭಗವಂತನ ಬಗ್ಗೆ ಮಾತ್ರ. ಅದನ್ನು ಹೇಳೋದಕ್ಕೆ ಮುಖ್ಯ ಸಾರಾಂಶ ಇರೋದಲ್ಲಿ ಕೊನೆಯ ಘಟ್ಟದಲ್ಲಿ ಒಂದು ದಿವಸ ದುರ್ಯೋಧನ ಯಥಾ ಪ್ರಕಾರ ಪಾಂಡವರು ಹೇಗೆ ರಾಶಿ ಮಾಡೋದು ಯೋಚನೆ ಮಾಡ್ತಾರೆ ಇದ್ದಾನೆ. ಆಗ ಪೂರ್ತಿ ಮುಗಿತಾ ಬಂದಿದೆ ವನವಾಸ. ಕೊನೆಯ ಘಟ್ಟ, ಒಂದು ದಿವಸ ಒಬ್ಬ ಬ್ರಾಹ್ಮಣ ಓಡ್ಕೋತಾ ಬರ್ತಾನೆ ಪಾಂಡವರ ಹತ್ರ. ಪಾಂಡವರೇ, ನಂದ ಒಂದು ಅರಣಿ ಪಾತ್ರೆ, ಸಹಾರಣಿ ಭಾಂಡಮ್ ಅಂತ ಹೇಳ್ತಾರೆ, ಅರಣಿ ಮತ್ತು ಭಾಂಡ ಪಾತ್ರೆ ಎರಡನ್ನೂ ಒಂದು ಜಿಂಕೆ ಬಂದು ಹೊತ್ಕೊಂಡು ಹೋಗ್ಬಿಟ್ಟಿದೆ. ಅದು ಇರದ ಹೊತ್ತು ನಾವು ಅಗ್ನಿಹೋತ್ರ ಮಾಡಾಗಿಲ್ಲ, ಮಾಡಬಾರ್ದು ಊಟ ಮಾಡಾಗಿಲ್ಲ, ದಯವಿಟ್ಟು ತಂದ್ಕೊಡಿ ಅಂತ ಹೇಳಿ ತಕ್ಷಣ ಆಯ್ತು ಅಂತ ಉಟ್ಟುಕೊಂಡು ಹೋಗ್ತಾ ಇದ್ದಾರೆ. ಸುತ್ತೂ ಹೋಗ್ತಾರೆ ಕಾಣ್ಣೆಯಿಂದ ಜಿಂಕೆ, ಸುಳ್ಳು ಸುಸ್ತಾಗ್ಬಿಡ್ತದೆ ಅಷ್ಟೊತ್ತಿಗೆ, ಭೀಮಸೆಯನ್ನು ಬಿಟ್ಟು ಅಂತ ಅರ್ಥ. ಆ ಸಮುದ್ರ ಹಾರಬೇಕಾದ್ರೆ ನಿಸ್ಸೀಮ ಶಕ್ತಿಗೆ ಬಾಬರಿಗೆ ನೈವಾತ್ರ ವಿಶ್ರಮಣ ವೈಚ್ಛ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕೃತಶ್ರಮೋಶ್ಯ. ಇಲ್ಲಿ ಶ್ರಮ ಆಗುತ್ತಾ, ಶ್ರಮದ ನಾಟಕ ಮಾಡ್ತಾರೆ. ಆಗ ನೀರೆಲ್ಲೂ ಸಿಗ್ತಾ ಇಲ್ಲ, ಜಿಂಕೆಯಲ್ಲೂ ಸಿಗಲಿಲ್ಲ, ದಾರಿ ಕೂಡ ಸಿಗ್ತಾ ಇಲ್ಲ, ಬಾಯಾರಿಗೆ ಭಾರಿ ಆಗಿಬಿಟ್ಟಿದೆ, ಸ್ವಲ್ಪ ನೀರು ಸಿಗುತ್ತಾ ನೋಡು ಅಂತ ಹೇಳಿದರೆ ನಕಲು ಒಂದು ಮರ ಹತ್ತಿ ನೋಡ್ತಾರೆ ಅಲ್ಲಿ. ಅದರ ವಿಸ್ತಾರ ಮಹಾಭಾರತದಲ್ಲಿ ಓದಬೇಕು, ನೀರನ್ನು ಹೇಗೆ ಹುಡುಕಬೇಕು ಅಂತ ಮಹಾಭಾರತ ಹೇಳ್ತಾರೆ, ನೀರನ್ನು ಹೇಗೆ ಡಿವೈಡ್ ಮಾಡಬೇಕು. ಅಲ್ಲಿ ನೋಡಿ ಅದನ್ನೆಲ್ಲ ಗುರುತು ಹೇಳ್ತಾರೆ ಮಹಾಭಾರತದ ಈ ರೀತಿ ಇದ್ರೆ ನೀರಿರುತ್ತೆ ಅಂತ ಅರ್ಥ. ತಕ್ಷಣ ನೋಡ್ದ ನೀರಿದೆ ಅಂತ ಹೇಳಿದ, ತಗೊಂಡ್ ಬಾ ಅಂತ ಹೇಳಿದ್ರು ಹೊರಟ. ಹೋದ ಇನ್ನೇ ನೀರು ಕುಡಿಲಿಕ್ಕೆ ಇತ್ತು, ದೊಡ್ಡ ಸರೋವರ ಇವತ್ತು ಸರೋವರ ಇದೆ ಕುರುಕ್ಷೇತ್ರದ ನೋಡ್ಬೋದು ಆ ಥರ, ಇವತ್ತು ಸರೋವರ ಇದೆ ವಿಶಾಲ ದೊಡ್ಡ ಸರೋವರ ಅದು. ಅಲ್ಲಿ ಹೋಗಿಬಿಟ್ಟು ನೀರು ಕುಡಿಲಿಕ್ಕೆ ಅಂತ ಕೈ ಹಾಕ್ಲಿಕ್ಕೆ ಹೋಗ್ತಾನೆ. ಆ ಕ್ಷಣಕ್ಕೆ ಒಂದು ಮಾತು ಕೇಳಿಸು, ನೋಡು ಇದು ಮಮ ಪೂರ್ವ ಪರಿಗ್ರಹ, ನನ್ನ ಸೇರಿರ್ತಕ್ಕಂಥ ವಸ್ತು ಇದು, ಹಾಗೆಲ್ಲ ಕುಡಿಲಕ್ಕೆ ಬರೋದಿಲ್ಲ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಉತ್ತರ ಕೊಟ್ಟು ನೀನು ಪಿಬಸ್ವಚ ಹರಸ್ವಚ, ನೀರು ಕುಡಿಬಹುದು ಒಯ್ಬಹುದು, ಇಲ್ಲವರು ಬಿಡೋದಿಲ್ಲ ಅಂತ ಹೇಳಿ ನಕಲ ಏನು ಮಾಡ್ತಾನೆ, ತಕ್ಷಣ ನೀರು ಕುಡಿದು ಬಿಡ್ತಾನೆ, ಬಿದ್ದು ಬಿಡ್ತಾನೆ ಕ್ಷಣ. ಸಹದೇವ ಹೋಗ್ತಾನೆ, ಆಮೇಲೆ ನೋಡ್ಕೊಂಬಾಗ ಅರ್ಜುನ ಕಳಿಸ್ತಾನೆ, ಅರ್ಜುನನು ಹೋಗ್ತಾನೆ, ಅದೇ ಪ್ರಶ್ನೆ ಅದೇ ಉತ್ತರ, ಅರ್ಜುನನು ಬಿದ್ದು ಬಿಡ್ತಾನೆ. ಭೀಮಸೇನದೇವರು ಹೋಗ್ತಾರೆ, ಅದೇ ಪ್ರಶ್ನೆ ಅದೇ ಉತ್ತರ, ಅವರು ಬಿದ್ದು ಬಿಡ್ತಾರೆ. ಇದು ನಮ್ಮ ಜನಕ್ಕೆ ಭಾರಿ ಖುಷಿ, ಅವ್ರು ಬಿಡ್ತಾರೆ ಸಂಶಯ ಎಲ್ಲಿ ಬಿಡ್ತಾರೆ ತಕ್ಷಣ, ಓ ನೋಡಿದ್ರ ಏನಿದ್ದಾರೆ ಬಲ ಬಲ ಎಲ್ಲಿ ಬಂದರೆ ನಿಮಗೆ ಅಂತ ಕೇಳಿರ್ತಾರೆ ಅಂತ ಹೇಳ್ತಾರೆ. ಅಜಗರನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಲ್ಲ ಅದೇ ಉತ್ತರ ಇಲ್ಲ. ವಿಜ್ಞೋಪ ದೇವರ ಧರ್ಮ ವಿಪ್ರಾರಾಮತೆ ನೋಯಂತಹ, ಬರೀ ಎಷ್ಟ ಪ್ರಶ್ನೆ ಕೇಳಿದ್ರೆ ಅವರಂತೆ ಉತ್ತರ ಕೊಡೋದು ಯಾರಿಲ್ಲ, ಸರ್ವಮೂಲ ಬಂದವರು ಗೊತ್ತಾವರು ಪ್ರತಿಯೊಂದು ಉತ್ತರ ಕೊಡ್ತೀವಿ, ಕಂಡೀಷನ್ ಹಾಕಿದ್ದಾರೆ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿಬೋದು, ನೀರು ಕೊಡ್ತೇನೆ, ಈ ವ್ಯವಹಾರ ನನಗೆ ಬೇಡ ಅಂತ ಹೇಳ್ತಾರೆ. ಈ ಮಾತನ್ನು ನಾನು ಅರ್ಥ ಮಾಡ್ಕೋಬೇಕಾದ್ರೆ ಛಾಂದೋಗ್ಯ ಉಪನಿಷತ್ತಿಗೆ ಹೋಗ್ಬೋದು, ರೈಕ್ವರ ಹತ್ರ ಬರ್ತಾರೆ ಜಾನಶ್ರೀ, ಬೇಕಾಟು ಐಶ್ವರ್ಯ ಮುಂದೆ ಸ್ವಾಮಿ ಉಪದೇಶ ಮಾಡಿ ಅಂತಾರೆ, ಮತ್ತೆ ವಾಪಸ್ ಹೊರಡೋಗು ಅಂತ ಹೇಳ್ತಾರೆ. ನಾನು ಮೋಸ ಮಾಡೋಕ್ಕೆ ಬರ್ತೀಯ ನೀನೀಗ ಕಷ್ಟ ವಾಪಸ್ ಹೊರಡೋಗು ಅಂತ ಹೇಳ್ತಾರೆ, ವಾಪಸ್ ನಮಸ್ಕಾರ ಮಾಡ್ತೀವಿ ಈಗ ಹೇಳ್ತೇನೆ ಕೇಳ್ಬೋದು. ಶಿಷ್ಯನಾಗಿ ಪ್ರಾರ್ಥನೆ ಮಾಡಬೇಕೇ ಹೊರತು ಹಣಕಾಸುಗಳಿಂದ ವಿದ್ಯೆ ಕೊಡೋದಕ್ಕೆ ಬರೋದಿಲ್ಲ. ಈ ಭ್ರಮೆ ನಮಗೆ ಹೋಗುವವರೆಗೂ ಈ ಕಥೆ ಅರ್ಥ ಆಗೋದಿಲ್ಲ. ತಕ್ಷಣವೇ ಅವರು ತೋರಿಸಿಕೊಟ್ಟರು, ಅವರು ಬರೆಯಬೇಕು ಏನಾಗಿತ್ತು ಎಲ್ಲರಿಗೆ ಅಂತ ಹೇಳಿದ್ದ. ಅರ್ಜುನನಿಗೆ ನಕಲ ಸಹದೇವರಿಗೆ ಒಂದು ಮಾಯ, ಆ ಮಾಯ ಕವಿಸಿ ಮರಿಬಿಡ್ತಾರೆ. ಭೀಮಸೇನ ದೇವರು ಸ್ವೇಚ್ಛ ಸ್ವೇಚ್ಛೆಯಿಂದ ಬರೆಯದಂತೆ ಮಾಡಿಬಿಡ್ತಾರೆ ಅಷ್ಟೇ. ಪ್ರಳಯ ಕಾಲದಲ್ಲೂ ಮಲಗೋರಿಲ್ಲ ಅವರು, ಇಲ್ಲೇ ಮಲಗ್ತಾರೆ. ಏವಂ ಪ್ರಳಯಕಾಲೇ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಲಹ, ಹಾಗೆ ನಾಟಕ ಮಾಡ್ತಾರೆ. ಹಾಗೆ ಧರ್ಮರಾಜನೇ ಬರ್ತಾರೆ, ಯಥಾ ಪ್ರಕಾರ ನೋಡ್ತಾರೆ, ಗಾಬರಿ ಆಯಿತು ಪಾಪ, ನೀರು ಕುಡಿಯಲು ಹೋದ, ಆಮೇಲೆ ಕಾಲ ಕೆಡ್ತೇನೆ ಅಂತ ತಕ್ಷಣ ಯಕ್ಷ ಕಾಣಿಸ್ತಾರೆ. ಇದು ನನಗೆ ಸೇರಿತ್ತು, ವಿರೋಧ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಬಿದ್ದುಬಿಟ್ಟಿದ್ದಾರೆ, ನೀರು ಉತ್ತರ ಕೊಟ್ಟರೆ ಸರಿ ಇದು ನಿಂದು ಇದೇ ಗತಿ ಅಂತ ಹೇಳಿದೆ. ಆಗ ಧರ್ಮರಾಜ ಹೇಳ್ತಾನೆ, ಆಯ್ತಪ್ಪ ಪ್ರಶ್ನೆ ಕೇಳಿ ಹೇಳ್ತೇನೆ, ಗೊತ್ತಿದ್ದಷ್ಟು ಹೇಳ್ತೇನೆ ಅಂತ ಹೇಳಿದ. ತಕ್ಷಣ ಯಕ್ಷ ಫಾರ್ಮ್ ಚೇಂಜ್ ಮಾಡಿಬಿಟ್ಟ, ಅಲ್ಲಿ ಒಂದು ಬಕಪಕ್ಷಿ ಮದ್ದು ಬಕಪಕ್ಷಿ ಅಂತ ಕಂಡು ಯಕ್ಷರಂತೆ ಕಾಣಿಸ್ತಾರೆ, ಕಂಡು ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಯಕ್ಷ ಪ್ರಶ್ನೆ ಅಂತಲೇ ಹೆಸರು, ಒಂದು ಪ್ರಶ್ನೆ ಒಂದು ಉತ್ತರ, ಪ್ರಶ್ನೆ ತಡ ಉತ್ತರ ಕೊಡಬೇಕು, ತಡ ಮಾಡ ಹೊಸ ಪ್ರಶ್ನೆ ಪಿಜಿದ್ದಾಗಿ ತಡ ಮಾಡಾಗಿಲ್ಲವೇ ಇಲ್ಲ, ಫಸ್ಟ್ ಅಂತ ಪ್ರಶ್ನೆ ಪೇಪರ್ ತಯಾರಾಗಿದ್ದೆ ಮಹಾಭಾರತದಿಂದ. ಒಂದೊಂದೇ ಪ್ರಶ್ನೆಗಳು, ಭೂಮಿಗಿಂತ ಭಾರ ಯಾವುದು, ಯೋಚನೆ ಮಾಡ್ತಾ ಕೂತ್ರೆ ಏನು ತಿಳಿಯುತ್ತೆ. ತಕ್ಷ ಉತ್ತರ, ತಾಯಿ ಭಾರ, ಭೂಮಿಗಿಂತ ತಾಯಿ ಭಾರ, ಅದಕ್ಕೆ ನಮ್ಮ ಜನ ತಾಯಿ ಭಾರ ಯಾಕೆ ಉತ್ತರ ಮನೆಯಿಂದ, ಭಾರಿ ಭಾರ ಯಾಕಿರ್ಬೋದು ಗೊತ್ತು ಅವರು ಯೋಚನೆ. ಆ ಭಾರ ಅಲ್ಲ, ತತ್ವ ಭಾರತ ಭಾರತಾಚ ಮಹಾಭಾರತ ಮುಚ್ಚೆತ್ತೆ, ಈ ತಾಯಿಯಷ್ಟು ಗೌರವ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರ ಬರುತ್ತೆ ಹೊಟ್ಟೆಯಲ್ಲಿ ಹೊಂದಿದ್ದಾಳೆ ನಮ್ಮ ಭಾರನ, ನಮ್ಮ ಭಾರ ಹೊಟ್ಟೆಯಲ್ಲಿ ಹೊಟ್ಟ ತಾಯಿನೇ ನಿಜವಾಗಲೂ ಕೂಡ ಭೂಮಿಗಿಂತ ಭಾರ. ನಾವು ಭೂಮಿ ಭಾರ ಆಗಿರುತ್ತೆ, ಕೊನೆಗೆ ನಾವು ಭೂಮಿ ಭಾರ ಅಂತ ಬರೀತೇವೆ. ಆ ಹೊತ್ತಿಗೆ ಆಕಾಶಕ್ಕಿಂತ ದೊಡ್ಡದು ಯಾವುದು, ಬೇರೆ ಯೋಚನೆ ಮಾಡಿದ ಭಗತ್ಗಳೆಲ್ಲ ಕೂಡ ಆಕಾಶ ದೊಡ್ಡ ತಂದೆ ಅಂತ ಹೇಳ್ತಾರೆ. ಆಗ ದೊಡ್ಡವನು ತಂದೆ, ಉಪನಿಷತ್ತಿನ ಮಾತೃದೇವೋಹವ ಪಿತೃದೇವೋಹ ವ್ಯಾಖ್ಯಾನ ಇದೆಲ್ಲ ಕೂಡ. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಮ್ ವೇದರು ಸಮೂಪ ಬ್ರಹ್ಮಯಿ ವಿವೇಕ ಅಲ್ಪಶ್ರುತ ವೇದ ಮಾವಯಂ ಪ್ರಚರಿಷ್ಯ. ಇನ್ನು ಅನೇಕ ಪ್ರಶ್ನೆಗಳನ್ನು ಕೆಲವು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಮ್ಮ ಪ್ರಶ್ನೆ ಅದಲ್ಲ, ತಾತ್ಪರ್ಯ ನಿರ್ಣಯ ಆಗಬೇಕಾದ್ರಿಂದಾಗೇ ಪ್ರಶ್ನೋತ್ತರ ನಡೆಯಿತು. ಕೊನೆಗೆ ಒಂದು ಹಂತ ಬಂತು, ಎಲ್ಲ ಪ್ರಶ್ನೆಗೂ 128 ಪ್ರಶ್ನೆ ಕೇಳ್ತಾರೆ, 128 ಪ್ರಶ್ನೆ ಪಟ ಪಡ ಪಡ ಉತ್ತರ ಹೇಳ್ತಾರೆ. ಖುಷಿಯಾಗುತ್ತಾರೆ ಧರ್ಮರಾಜ, ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟಿದೆಯಾ, ಈ ನಾಲ್ಕರ ಸತ್ತು ಬಿದ್ದಿದ್ದಾರಲ್ಲ ನೋಡೋದಕ್ಕೆ ಸತ್ತು ಬಿದ್ದಿದ್ದಾರಲ್ಲ, ಒಬ್ಬನು ಬದುಕ್ತೇನೆ ಹೇಳಿ ಯಾರು ಬೇಕು ನಿಮಗೆ, ಒಬ್ಬನು ಬದುಕ್ತೇನೆ ಯಾರು ಬೇಕು. ತಕ್ಷ ಧರ್ಮ ಯೋಚನೆ ಮಾಡೋದಿಲ್ಲ, ನಕಲ ಬದುಕಿಲ್ಲ. ಆಗ ಕೇಳ್ತಾನೆ ಯಕ್ಷ, ಅಲ್ಲಯ್ಯ ನಕಲ ಬದುಕಿ ಏನು ಮಾಡ್ತಾನೆ ನನಗೆ ಅಂತ ಕೇಳ್ತಾನೆ. ಮುಂದೆ ಅಗ್ನಾವತವಾಸ ಆಗಬೇಕು, ಯುದ್ಧ ನಡೀಬೇಕು, ರಾಜ್ಯ ಬರಬೇಕು, ನಕಲ ಏನು ಮಾಡ್ತಾನೆ, ಏನು ಆಗೋದಿಲ್ಲ. ಭೀಮ ಎದ್ದಿದ್ರೆ ಸುಖವಾಗಿ ಕೆಲಸ ಆಗ, ಅರ್ಜುನ ಎದ್ದಿದ್ರೆ ಸ್ವಲ್ಪ ಹೋಪ್ಸ್ ಆಗೋ ಇರೋದು, ಶಸ್ತ್ರಾಸ್ತ್ರ ಇತ್ತು, ಇವರಿಂದ ಏನು ಹೋಗ್ಸಿದೆ ನನಗೆ, ಇವ್ರ ರಾಜ್ಯ ಇದ್ದೆ ಬೇಡ ಬೇಕೋ ಬೇಡ ಸರಿಯಾಗಿ ಕೇಳು ಅಂತ ಹೇಳ್ತಾರೆ. ಹಾಗೆ ನನ್ನ ಸಾವಿರ ಸತ್ ಕೇಳೋದು ಅದೊಂದೇ ನಾನು ಕೇಳೋದು, ನನ್ನ ನಕಲ ಬದುಕಬೇಕಾಗಿ, ರಾಜ್ಯ ರಾಜ್ಯದ ನನಗೆ ಮುಖ್ಯ ಅಲ್ಲ, ಕೋಶ ಮುಖ್ಯ ಅಲ್ಲ, ನನ್ನ ಒಬ್ಬ ತಾಯಿ ಕುಂತಿ ಇನ್ನೊಬ್ಬ ತಾಯಿ ಮಾದರಿ, ಕುಂತಿಯ ಮರನೇ ನಾನು ಬದುಕಿದ್ದೇನೆ. ಯಸ್ಮಾತ್ ಭೀಮಸೇನ ಇದ್ದರೆ ಅರ್ಜುನ ಇದ್ದರೆ ಇನ್ನೊಬ್ಬ ಕುಂತೆ ಹೇಳ್ತಾನೆ ಹೊರತು ಅಲ್ಲಿ ಮಾದರಿಯೇ ಹೇಳೋದಿಲ್ಲ. ನಾ ಇನ್ನೊಬ್ಬ ತಾಯಿಯ ಮನಸ್ಸಿಗೆ ನೋವಾಗಬಾರ್ದು, ಅದಕ್ಕಾಗಿ ನನಗೆ ನಕಲನೇ ಹೇಳಬೇಕು, ರಾಜ್ಯಕ್ಕಿಂತ ದೊಡ್ಡದು ಅಂತ ಹೇಳಿ. ಈ ಒಂದು ಮಾತಿಗೆ ಧರ್ಮರಾಜ ಎಷ್ಟು ನೆರವಿರುತ್ತೆ ಅಂತ ಗೊತ್ತಾ. ಧೃತರಾಷ್ಟ್ರ ನೋಡಿ, ಈಗ ತಂಬಾಕು ಕೆಲವರು ಪಾಡುವವರು ಬಿಡಬೇಕು, ಉಲ್ಟಾ ಬರ್ತಾ ಇದೆ. ಸರ್ವರಾಜ ಹೇಗಿದ್ದಾನೆ, ಈತ ಹೇಗಿದ್ದಾನೆ, ಇಬ್ಬರು ತಮ್ಮನ ಮಕ್ಕಳೇ. ಒಂದು ಮನ ತಮ್ಮಂದರೆ ತಮ್ಮನ ಮಗ ಧರ್ಮರಾಜ ಪಾಂಡವರಾಜ ತಮ್ಮ, ಆತನ ಮಕ್ಕಳು ಪಾಂಡವರು, ಮಲತಾಯಿ ಧೋರಣೆ, ಕುಂತಿ ತನ್ನ ತವದ್ದೆಯ ಮಕ್ಕಳು ಅವ್ರ ಬಗ್ಗೆ ಪ್ರೀತಿ. ಅದು ಎಲ್ಲಿ ಧೃತರಾಷ್ಟ್ರ ಸೋತೋ ಅಲ್ಲಿ ಕುಂತಿ ಗೆಲ್ತಾಳೆ. ಯಾತಕ್ಕೋತ್ತಾ, ಧೃತರಾಷ್ಟ್ರನ ಮಗ ದುರ್ಯೋಧನ ಜೀವಾಧಮ, ಕುಂತಿಯ ಮಗ ಭೀಮಸೇನ ಜೀವೋತ್ತಮ ಅಂತ ಮಗನಿಗೆ ತಾಯಿಯಾಗಿದ್ದಕ್ಕೆ ಒಳ್ಳೆ ಉತ್ತಮ ಬುದ್ಧಿ ಇದೆ. ಅದಕ್ಕೆ ಈಗ ಹೇಳ್ತಾರೆ, ಭೀಮಸೇನ ಜೊತೆಗಿದ್ರೆ ಬುದ್ಧಿ ಎಷ್ಟು ತೀವ್ರವಾಗಿರುತ್ತೆ ಎಂಬುದಕ್ಕೆ ಸಾಕ್ಷಿ, ಶುದ್ಧ ಬುದ್ಧಿ. ಅದಕ್ಕೆ ಸಂಘ, ಯಾರು ಸಂಘ ಇರುತ್ತಲ್ಲ ಅಂತ ಗುಣ ಬರುತ್ತೆ ಅಂತ ಮನುಷ್ಯನಿಗೆ ವಿಶಾಲ ದೃಷ್ಟಿಯಿಂದ ಕೇಳಿದ. ಅಲ್ಲ ಧರ್ಮರಾಜ, ರಾಜ್ಯ ಬೇಡವ, ನನಗೆ ಬೇಡ. ಧರ್ಮ ಏವ ಹತೋ ಗಂತಿ ಧರ್ಮೋ ರಕ್ಷಿತೆ ರಕ್ಷಿತ, ಧರ್ಮೋ ರಕ್ಷತೆ ರಕ್ಷಿತ. ಅಧರ್ಮ ನಮ್ಮನ್ನು ಕೊಲ್ಲುತ್ತೆ, ಧರ್ಮ ಉಳಿಸುತ್ತೆ, ಧರ್ಮ ನನ್ನ ಸಾಕೋದನ್ನು ತಷ್ಟ ಹೇಳ್ತಾರೆ. ಎಲ್ಲರೂ ಹೇಳಿದ್ದೆ ಎಲ್ಲ ಇದು ಇದೇ ಧರ್ಮ. ನಮಗೇನು ರಿಸ್ಕ್ ತೊಗೊಂಡಿದೆ ಧರ್ಮದ ಅಂತೇಳಿ, ನೋ ರಿಸ್ಕ್. ಅದು ದಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವ ದರ್ಶಿನಿ. ನಮ್ಗೆ ಈಗ ಅರ್ಥ ಮಾಡ್ಕೋಬೇಕು, ಧರ್ಮರಾಜನಿಗೆ ಪಕ್ಷಪಾತ ಬುದ್ಧಿ ಇಲ್ಲ, ಇನ್ನು ಭಗವಂತನಿಗೆ ಪಕ್ಷಪಾತ ಬುದ್ಧಿ ಇರುತ್ತ. ಆ ಬ್ರಹ್ಮಸೂತ್ರ ಅರ್ಥ ಆಗಿದೆ, ವೈಷಮ್ಯ ನಿರ್ಗ್ರಹಣೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಓ ಧರ್ಮರಾಜ ಭಗವಂತನ ಭಕ್ತ, ಈತನಿಗೆ ಪಕ್ಷಪಾತ ಬುದ್ಧಿ ಬರಲಿಲ್ಲ. ಸಾಕ್ಷಾತ್ ಭಗವಂತನಾದ ಕೃಷ್ಣನಿಗೆ ಎಂದೂ ಪಕ್ಷಪಾತ ಮಾಡೋ ಬುದ್ಧಿ ಇಲ್ಲ, ವೈಷಮ್ಯ ಇಲ್ಲ, ನಿರ್ಗ್ರಹಣೆ ಇಲ್ಲ ಅಂತ ಅಲ್ಲಿ ಹೋಗಿಬಿಟ್ರೆ ಸರಿ. ತಮ್ಮ ವೈಷ್ಣವಾನ ಅಂತೂ ವಿಷ್ಣು ಉದ್ರೇಕಾಯಕ್ಕೆ ಎಲ್ಲ ಎದುರು ಧರ್ಮರಾಜ ನಾನು ಯಾರು ಗೊತ್ತಾ ಅಂತ ಕೇಳಿದ ಯಕ್ಷ. ಆ ಜಿಂಕಿಯಾಗಿ ತಂದಿದ್ದು ನಾನೇ, ಬಗಪಕ್ಷಿಯಾಗಿ ಮಾತಾಡಿದ್ದು ನಾನೇ, ಯಕ್ಷನಾಗಿ ಪ್ರಶ್ನೆ ಕೇಳಿದ್ದು ನಾನೇ, ಮೂರು ಯಮದೇವರ ಮೂರು ರೂಪಗಳು ಇವಿಷ್ಟು ಕೂಡ. ಇಷ್ಟು ಯಾತಕ್ಕೆ ಮಾಡಿದ್ರೆ ಪರೀಕ್ಷೆ ಮಾಡಲಿಕ್ಕೆ ಅಂತ ಮಾಡಿದೆ ಅಂತೆ. ಇನ್ನು ಪರೀಕ್ಷೆ ಮಾಡಬೇಕಾಗಿತ್ತು ನಾನು. ಏನು ಪರೀಕ್ಷೆ ಅಂದರೆ ನನ್ನ ಮಗ ಹೇಗಿದ್ದ ನೋಡಬೇಕು ತಾನೇ. ನಮ್ಮನ್ನು ಪರೀಕ್ಷೆ ಮಾಡ್ಕೋತೇವೆ, ಅಂತ ಪ್ರಶ್ನೆ ಮಾಡ್ಕೋತೇವೆ. ವಾಯುಸ್ಥಿತಿ ಶೋಕ ಓದಿಬಿಡ್ತಾರೆ, ಮುಚ್ಚಿಟ್ಟು ಪತ್ರೆ ಟ್ರೈ ಮಾಡ್ತಾರೆ, ಬರ್ತೋಗಿರು ತಾನೆ ನೋಡ್ತಾರೆ, ಮತ್ತೆ ನಮ್ಮನ್ನ ಪರೀಕ್ಷೆ ಮಾಡ್ಕೋತಿದ್ದಾರೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅದೇ ತರಹ ನನ್ನ ಧರ್ಮ ಪ್ರಜ್ಞೆ ಟೆಸ್ಟ್ ಮಾಡ್ಕೊಂಡೆ ಅಂತ ಹೇಳಿದರು. ಇದು ಧರ್ಮರಾಜತ್ವ, ದೊಡ್ಡ ಒಂದು ಯಮದೇವರು ತೋರಿಸಿದ ಧರ್ಮ. ಧರ್ಮರಾಜ ತೋರಿಸಿದ ಧರ್ಮ ಇದು ಎಲ್ಲರೂ ಎದ್ದುಬಿಟ್ಟು ಧರ್ಮರಾಜ ವರ ಕೇಳ್ತೇನೆ, ಕೇಳು ಬೇಕಾದ ವರ ಕೇಳು. ತಕ್ಷಣ ಆಚಾರ್ಯರು ಎಷ್ಟೇ ಪ್ರಶ್ನೆಯ ಬಗ್ಗೆ ಒಂದು ಪ್ರಶ್ನೆಗೂ ಉತ್ತರ ಪ್ರಶ್ನೆ ಹಾಕ್ಕೊಳ್ಳೋದಿಲ್ಲ, ಧರ್ಮರಾಜನ ಮಾತನ್ನು ಬರೀತಾರೆ. ಹೇಳ್ತಾರೆ, ಕುಂತಿ ಪುತ್ರಂ ವಿಹಾಯ, ಯಾವ ಕಾಲಕ್ಕೂ ಕೂಡ ನಮ್ಮ ಜನರೊಳಗೆ ಒಬ್ಬ ಕೌಂತ್ಯೇ ಹೇಳಬಾರದು, ಮಾತ್ರೇ ಹೇಳಬೇಕು ಅಂತ ಮಾತಾಡ್ತಾನಲ್ಲ ಆಚಾರ್ಯ, ಹೈಲೈಟ್ ಮಾಡ್ತಾರೆ ಧರ್ಮರಾಜನ ಗುಣ ಎಷ್ಟು ಶ್ರೇಷ್ಠವಾಗಿತ್ತು ಅಂತ ಹೇಳ್ತಾರೆ. ಯಮದೇವರು ಆಮೇಲೆ ಕೇಳ್ತಾರೆ, ಧರ್ಮರಾಜ ಏನು ವರ ಬೇಕು ಕೇಳಿ ಕೊಡ್ತೇನೆ. ಆಗ ಧರ್ಮರಾಜ ವರ ಕೇಳ್ತಾನೆ, ನನಗೆ ಬೇಕಾದ ಮುಖ್ಯವಾದ ವರ, ಅಜ್ಞಾತವಾಸ ಕಾಲ ಶುರುವಾಗ್ತಾ ಇದೆ ಆಗಲೇ, ಅಜ್ಞಾತವಾಸ ಕಾಲಕ್ಕೆ ನಮ್ಮನ್ನು ಒಂದು ವರ್ಷ ಪೂರ್ತಿ ಯಾರು ಗುರುತು ಹಿಡಿಬಾರ್ದು ಅಂತ ವರ ಕೊಡಿ. ಕಷ್ಟ ವರ ಕೊಡ್ತಾರೆ, ಯೋಚನೆ ಮಾಡಬೇಡ ಧರ್ಮರಾಜ, ವರ ಕೊಡ್ತಾ ಇದ್ದೇನೆ, ಅಜ್ಞಾತವಾಸ ಕಾಲದಲ್ಲಿ ನಿಮ್ಮನ್ನು ಐಜ್ಜನ ಪ್ಲಸ್ ದ್ರೌಪದಿ ದೇವಿನ ಯಾರೂ ಗುರು ತಿಳಿಯೋದಿಲ್ಲ. ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ ದುರ್ಯೋಧನಾದಿಗಳ ಮುಂದೆ ನೀವೇ ನಿಂತು ಗುರು ತಿಳಿಯೋದಿಲ್ಲ ಅಂತ ಹೇಳ್ಬಿಡ್ತಾರೆ, ಅಂಥ ವರ ಕೊಟ್ಬಿಡ್ತಾರೆ. ಮುಂದೆ ಎರಡನೇ ವರ, ಅಜ್ಞಾತವಾಸ ಕಾಲಕ್ಕೆ ನೀವು ಬೇರೆ ಬೇರೆ ವೇಷ ಹಾಕ್ಕೋಬೇಕಲ್ಲ, ಅದಕ್ಕೆಲ್ಲ ಮೇಕಪ್ ಬೇಕಿಲ್ಲ, ಇಷ್ಟಪಡ್ತಕ್ಕ ರೂಪ ಬಂದಿದೆ, ಏನಾಗಬೇಕು ರೂಪ ಕಷ್ಟ ಬಂದುಬಿಟ್ಟು ಇನ್ನೊಂದು ಡೇಂಜರ್ ಹಾಗೆ ಮಾಡಿಕೊಂಡ್ರೆ ಪರಿಚಯ ಆಗ್ಬೋದಲ್ಲ, ಇಷ್ಟಪಟ್ಟಕ್ಕೆ ವಾಪಸ್ ಬಂದಿತ್ತು ಮತ್ತೆ ಹೇಳಿಬಿಟ್ಟ. ಯಾಕ ಪೂರ್ಣ ಸ್ಟಾರ್ಟ್ ಮಾಡಿದ ಬೇಕನ್ನ ಸ್ಟಾಪ್ ಅಂದರು, ನಾನು ಸ್ಟಾಪ್ ಮಾಡೋಕೆ ಬರಲಿ ಸ್ಟಾಪ್ ಮಾತ್ರ ಮಾಡ್ತೇನೆ ಅಂದರೆ ಯಾರೂ ಕೊಡೋದಿಲ್ಲ ನೋಡಿ. ಸ್ಟಾರ್ಟ್ ಸ್ಟಾಪ್ ಎರಡು ಬರಬೇಕು, ಬೇಕಾದ ಹಾಗೆ ಬರಬೇಕು ವಾಪಸ್ ಬರಲಿಕ್ಕೂ ಬರಬೇಕು. ಇಷ್ಟು ಕೊಟ್ಟು ಕಲಿಸಿದ್ರಂತೆ ಆಗ ಪಾಂಡವರೆಲ್ಲ ಸೇರಿ ಸಭೆ ಮಾಡುತ್ತಿದ್ದಾರೆ. ಬ್ರಾಹ್ಮಣರನ್ನೆಲ್ಲ ಕೇಳುತ್ತಾರೆ, ನಾರಾಯಣ ಪ್ರಸಾದ ನಾರಾಯಣ ಅನುಗ್ರಹದಿಂದ ಯಥಾವತ್ ನಿರ್ಧಾರ್ಯ ಮಾಸ, ಅವರೆಷ್ಟು ವರ್ಷಗಳನ್ನು ಗೆದ್ದು. ಧರ್ಮರಾಜ ಕೇಳ್ಕೊತಾನೆ, ಸ್ವಾಮಿ ನೀವೆಲ್ಲ ಹಿಂದೆ ಬಂದಿದ್ದೀರಿ, ಭಾಳ ಸಂತೋಷವಾಯಿತು, ಹೇಗೋ ನಿಮ್ಮ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ತು, ಇನ್ನು ಅಜ್ಞಾತವಾಸಕ್ಕೆ ಹೋಗಬೇಕಾಗಿದೆ, ನೀವು ಜೊತೆಗಿದ್ದರೆ ಅಜ್ಞಾತವಾಸ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ನಮಗೆ ಅನುಮತಿ ಕೊಡಿ, ನೀವು ಹೋಗಿ ಅಂತ ಹೇಳೋದಿಲ್ಲ, ನಾವು ಹೋಗಕ್ಕೆ ಅನುಮತಿ ಕೊಡೋದಕ್ಕೆ ಕೇಳಿದ್ದೆ. ತಕ್ಷಣ ಅವರೆಲ್ಲ ಅರ್ಥ ಮಾಡಿಕೊಂಡ್ರು, ಧರ್ಮರಾಜ ಇವತ್ತು ನಾವು ಹೋದರೆ ಬೇಗ ಮತ್ತೆ ನೋಡ್ಬೋದು ನಿಮ್ಮನ್ನು, ಇಲ್ಲ ಹೋದರೆ ಪರಿಚಯ ಆಗುತ್ತೆ, ಅದಕ್ಕೆ ಹೋಗ್ತೇವೆ, ಅದು ಹೋಗಿ ಬನ್ನಿ ಅಂತಾರಲ್ಲ, ಹಾಗೆ ಹೋಗಿ ಬನ್ನಿ, ಆದಷ್ಟು ಬೇಗ ನೀವು ಬರಬೇಕು ಅಂತ ಹೇಳಿ, ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸ ಸೌಮ್ಯಾನ್ ಅಜ್ಞಾತವಾಸಾಯ ತಥೋ ಮನೋ ದಸು. ಅಜ್ಞಾತವಾಸ ಮಾಡಿದ್ದಾರೆ, ಅವರೆಲ್ಲ ವೇಷಾಂತರ ಮಾಡ್ಕೊತಿದ್ದಾರೆ. ಈಗ ಧರ್ಮ ನಮ್ಮ ಕಥೆ ಗೊತ್ತು, ಧರ್ಮರಾಜ ಕಂಕ ಇತಿಹಾಸ, ಭೀಮಸೇನ ದೇವರು ಅಡಿಗೆಯವರ ವೇಷ ಹಾಕ್ಕೊಂಡ್ರು, ಅರ್ಜುನ ಒಬ್ಬ ಷಂಡ ವೇಷ ಬೃಹನ್ನಡೆಯಾದ, ನಕಲ ಸಹದೇವರು ನಕಲ ಅಶ್ವಪಾಲ, ಸಹದೇವ ಗೋಪಾಲ, ಗಂಧಕರ್ತ್ರೀಕ ಜಾತಾ, ದ್ರೌಪದಿ ಸೈಲಂಧ್ರಿಯಾಗಿದ್ದ, ಇಷ್ಟು ನಾವು ಕಥೆ ಕೇಳಿರ್ತೇವೆ. ಯಾತಕ್ಕಾದರೂ ಯಾರು ಹೇಳೋದಿಲ್ಲ, ಅದನ್ನು ನಿರ್ಣಯ ಬೆಳೀತಾರೆ ಅಂತಾರೆ ಆಚಾರ್ಯರು. ಯಾತಕ್ಕೆ ಧರ್ಮರಾಜ ಯತಿ ವೇಷ ಹಾಕ್ಕೊಂಡ, ಎಷ್ಟು ಸೂಕ್ಷ್ಮ ವಿಚಾರ, ಎಷ್ಟು ಉತ್ತರ ಕೊಡ್ತಾರೆ ಗೊತ್ತಾ ಆಚಾರ್ಯರು. ಯೋಚನೆ ಮಾಡಿದಷ್ಟು ಕೂಡ ಆಚಾರ್ಯ ಶ್ರೀಮದ್ ಆಚಾರ್ಯ ಅಂದೇ ಬೇಕು. ಯಾತಕ್ಕೆ ಧರ್ಮರಾಜ ಯತಿ ವೇಷ ಹಾಕ್ಕೊಂಡ ಅಂದರೆ ಆತ ರಾಜಸೂಯಾಗ ಮಾಡಿದಂಥ ಚಕ್ರವರ್ತಿಯ ಆತ ಯಾರಿಗೂ ಕಂಡವರು ನಮಸ್ಕಾರ ಮಾಡಬಾರ್ದು, ದೊಡ್ಡ ದೊಡ್ಡ ಋಷಿಮುನಿಗಳಿಗೆ ಹೊರಟು ಬೇರೆ ನಮಸ್ಕಾರ ಮಾಡಬಾರ್ದು. ಆತ ವಿರಾಟ್ ರಾಜ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಈಗ ವಿರಾಟ್ ರಾಜ ನಮಸ್ಕಾರ ಮಾಡಬೇಕಾಗತ್ತೀಗ ಹೋದಾಗ, ನಿರ್ವಹಿಲ್ಲ ಅದು ಮಾಡಬೇಕು, ತಾನು ಮಾಡಬಾರ್ದು. ಆತನೇ ಮಾಡಿದ್ರೆ ಆತನಿಗೆ ಶ್ರೇಯಸ್ಸಾಗೋದಿಲ್ಲ, ಶ್ರೇಯಸ್ಸಾಗೋದಿಲ್ಲ, ತಾನು ಮಾಡಬಾರ್ದು, ಮಾಡದೇ ಇರ್ಲಕ್ಕೆ ಆಗೋದಿಲ್ಲ. ಉಪಾಯ ಏನು ಅಂದರೆ ಯತಿವೇಷ ಹಾಕೊಂಡ್ರೆ ಯಾರು ನಮಸ್ಕಾರ ಮಾಡಬೇಕಾಗಿಲ್ಲ, ಅವರೇ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ಯತಿ ಪೂಜ್ಯೋ ಅಖಿಲೇಂದ್ರಿಯತಃ ಧರ್ಮರಾಜನ ಕಾರುಣ್ಯ ಇದೆ, ನನಗೇನು ತೊಂದರೆ ಇಲ್ಲ, ಅವರಿಗೆ ತೊಂದರೆ ಆಗುತ್ತೆ ವಿರಾಟ ರಾಜನಿಗೆ ಅಂತ ಋಣಾತ್ಮನಾದ ಆತ ಆವೇಶ ಹಾಕ್ಕೊಂಡ್ರು. ಭೀಮಸೇನವರು ಯಾಕೆ ಗಡಿಯ ವೇಷ ಹಾಕ್ಕೊಂಡ್ರು, ನಮ್ಮದನ್ನು ಕಣ್ಣು ಮುಚ್ಕೊಂಡು ಹೇಳ್ತಾರೆ, ಏನು ಹೇಳಿ ಕೇಳಿ ಹೊಟ್ಟೆ ಪಾಕ ಅಡಿಗೆ ಮೇಲೆ ಸಿಕ್ಕರೆ ಸರಿಯೋಗಿಲ್ಲ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರಂತೆ. ಆ ರೀತಿ ಮಾಡಿಬಿಟ್ಟಿದ್ದಾರೆ. ಟಿ ವಿ ಒಳಗೆಲ್ಲ ಭೀಮಸೇನ ಅಡಿಗೆ ಪಾತ್ರ ಏನು ಗೊತ್ತಾ, ಈರುಳ್ಳಿ ಹೆಚ್ಚೋದು, ಈರುಳ್ಳಿ ಹೆಚ್ಚೋದು ಭೀಮಸೇನ. ಏನು ಮಹಾಭಾರತ ಗೊತ್ತಿವರಿಗೆಲ್ಲ ಕೂಡ, ಯಾರು ಭೀಮಸೇನದೇವರು ಯಾರು ಅವರು ಇದೆಲ್ಲ ಏನು ಮಾಡಿದ್ದಾರೆ ಗೊತ್ತಿ. ಯಾವುದೋ ರಾಜಕುಮಾರನ ಕಥೆ, ಥರ್ಡ್ ಕ್ಲಾಸ್ ಪೀಪಲ್ ಕಥೆ ಮಾಡಿ ಹಾಕಿಬಿಟ್ಟಿಲ್ಲ. ಅವ್ರು ಸಾಕ್ಷಾತ್ ವಾಯುದೇವರವರು, ಎಂಥ ಮಹಾನುಭಾವರು, ಯಾತಕ್ಕಂತ ವೇಷ ಹಾಕ್ಕೊಂಡ್ರು. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫೇ ಚೇಂಜ್ ಆಗಬೇಕಂತ ಉತ್ತರ ಕೊಡ್ತಾರೆ. ಪರಪಾಪೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ವೇಷಂಬ ಭ್ರೇರು ಹೋದರ. ಕ್ಷತ್ರಿಯನಿಗೆ ಗೃಹಸ್ಥನಿಗೆ ಎಂದೂ ಪರಪಾಕ ನಿಷಿದ್ಧ. ನೆನಪಿರಬೇಕು, ಇನ್ನೊಬ್ಬರ ಮನೆ ಊಟ ಮಾಡಬಾರ್ದು ಗೃಹಸ್ಥ. ಯಾತಕ್ಕೆ ಸಿಂಪಲ್ ಅನ್ಸೋದು, ಗೃಹಸ್ಥ ಯಾರು ಬೇರೆಯವ್ರನ್ನ ಊಟ ಮಾಡಬಾರ್ದು ಅಂದರೆ ಬ್ರಹ್ಮಚಾರಿಗಳು ಅಡುಗೆ ಮಾಡ್ಕೊಳ್ಳೋಂಗಿಲ್ಲ, ಅವ್ರು ಓದೋರು. ಯತಿಗಳು ಅಡುಗೆ ಮಾಡ್ಕೊಳ್ಳೋಂಗಿಲ್ಲ, ಅವ್ರ ಮನೆಯಲ್ಲೇ ಬಿಟ್ಟು ಹೋದರು. ಇಬ್ಬರು ಇರೋದು ಯಾತಕ್ಕೆ ಬರೀ ಜ್ಞಾನ ಕಾರ್ಯ ಮಾಡಲಿಕ್ಕೆ, ಓದಲಿಕ್ಕೆ ವಿದ್ಯಾರ್ಥಿ, ಹೇಳಲಿಕ್ಕೆ ಸ್ವಾಮಿಗಳು. ಅವರಿಬ್ಬರು ಕೂಡ ಓದು ಅಡುಗೆ ಮಾಡ್ಕೋಬಾರ್ದು. ವಾರಪ್ಪಸರು ಊರಲ್ಲೇ ಇರೋದಿಲ್ಲ, ಮತ್ತು ಅನ್ನ ಹಾಕೋದೇ ಆಗಿದೆ. ಗೃಹಸ್ಥ ತಾನಿರಬೇಕು, ಅವರು ಬೇರೆಯವ್ರನ್ನ ಹುಡುಕೊಂಡ್ಬಿಟ್ಟು ಯಾರು ಊಟ ಹಾಕ್ತಾರೆ, ಎಲ್ಲರೂ ಬೇರೆ ಕಡೆ ಹೋಗಿಬಿಟ್ರೆ ಊಟ ಹಾಕೋದೇ ಆಗಿರ್ಬೇಕು. ಗೃಹಸ್ಥ ಏನು ಮಾಡಬೇಕು, ಯಾವಾಗಲೂ ಪರಪಾಕಕ್ಕೆ ಹೋಗಬಾರ್ದು. ನಾವು ಪರಪಾಕಕ್ಕೆ ಹೋಗೋದ್ರೆ ಮೊದಲೇ ಅಭ್ಯಾಸ. ಎಷ್ಟು ಬೆಟ್ಟಿಗೆ ಅಂದರೆ ಮತ್ತೆ 12 ಗಂಟೆವರೆಗೆ ಕಾದು ಯಾರು ಕರೆದೇ ಹೋದರೆ ತಿರುವಾಗಿ ಅಡುಗೆ ಮಾಡಿಬಿಡೋ ಕೆಲವೊಂದು ಬೆಟ್ಟಿಗೆ ಆಗಿದೆ, ಅಡ್ಜೆಸ್ಟ್ ಆಗಿಬಿಟ್ಟಿರುತ್ತೆ. ತಪ್ಪದು, ಪರಪಾಕ ನಿಷಿದ್ಧ ಆದರೆ ನಿಷಿದ್ಧ. ಎರಡು ಕೆಲಸಕ್ಕೆ ಹೋಗ್ಬೋದು, ಹವ್ಯಕವೇ ಹೋಗ್ಬೋದು. ಹವ್ಯ ಅಂದರೆ ಯಜ್ಞ ಯಾಗಾದಿಗಳಿಗೆ ಹೋಗ್ಬೋದು, ಕವ್ಯ ಅಂದರೆ ಪಿತೃಕಾರ್ಯಕ್ಕೆ ಹೋಗ್ಬೋದು. ಅದು ಏನು ಅರ್ಹತೆ ಇದ್ದರೆ ಸ್ವಲ್ಪ ಊಟ ಮಾಡಕ್ಕೆ ಬಂದರೆ ಹೋಗಬಾರ್ದು, ಅದಕ್ಕೆಲ್ಲ ಜೀವಿಸಿಕೊಳ್ಳೋ ಸಾಮರ್ಥ್ಯ ಇರೋದು, ಮಂತ್ರ ಇರ್ತದೆ, ಜಪ ಮಾಡೋ ಶಕ್ತಿ ಇರುತ್ತೆ. ಉಳಿದೋಡು ಹೋದರೆ ಮಹಾಪಾಪನೇ. ವಿಜಯದಾಸರು ಬೆಳೀತಾರೆ, ಯಾರಿಗೂ ಅನ್ನ ಹಾಕ್ತಾರಲ್ಲ, ಬರೀ ಅನ್ನ ಹಾಕೋದಿಲ್ಲ, ಅವ್ರು ಮಾಡಿದ ಪಾಪ ಪುಣ್ಯ ಸೇರ್ಕೊಂಡ್ಬರುತ್ತೆ ಅಂತ. ಕೆಟ್ಟವರ ಅನ್ನ ತಿಂದ್ರೆ ಬುದ್ಧಿ ಬಂದೆ ಕೇಳಿದಲ್ಲ ಭೀಷ್ಮರ ಕಥೆಯೊಳಗೆ, ಬುದ್ಧಿ ಕೆಟ್ಟೋಗಿ ಬಿಡುತ್ತೆ. ಒಳ್ಳೆಯವರ ಅನ್ನ ತಿಂದರೆ ಒಳ್ಳೆ ಬುದ್ಧಿ ಬರುತ್ತೆ. ಯಾಚೆಯೇ ಶ್ರೋತ್ರಿಯಸ್ಯ ಅನ್ನ, ಆದ್ದರಿಂದ ಪರಪಾಕ, ಪರಪಾಕ ಅಂದರೆ ಅನ್ಯರ ಪಾಕ ಅಂತ. ಇನ್ನೊಂದು ಪರಪಾಕ ಹರಿದೇವ ಪರಹ, ಆ ಪಾಕ ಪಾತ್ರ ಅಲ್ಲಿಬಿಡಬೇಕೇ ಬೇಕು. ಈ ಪರಪಾಕ ಇರಬಾರ್ದು, ಅದು ಯಾರಿಗೆ, ಕ್ಷತ್ರಿಯನಿಗೆ ಇನ್ನೂ ವಿಶೇಷ. ಬ್ರಾಹ್ಮಣರೇ ಹೋಗಬಾರ್ದು, ಹವ್ಯಕ್ಕಾದ್ರೆ ಬ್ರಾಹ್ಮಣರು ಹೋಗ್ಬೋದು, ಛತ್ರಿ ಅದಕ್ಕೂ ಹೋಗಬಾರ್ದು ಅಂತ ಹೇಳ್ತಾರೆ. ಛತ್ರಿ ಅದಕ್ಕೂ ಹೋಗಬಾರ್ದು, ಆದ್ದರಿಂದಾಗೇ ಭೀಮಸೇನದವರು ಛತ್ರಿಯರಲ್ಲ, ಶುದ್ಧ ಭಾಗವನ್ನು ತರಬಾರ್ದು. ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮನೆಯನ್ನು ತಿನ್ನಬಾರ್ದು ಅಂತೇಳಿ ಅಡಿಗೆ ವೇಷ ಹಾಕ್ಕೊಂಡ್ಬಿಟ್ರು. ನಮ್ಮ ತಲೆ ಕೆಟ್ಟೋದಾಗುತ್ತೆ ಸ್ವಾಮಿ, ಇನ್ನೊಬ್ಬರು ಅಡುಗೆ ಮಾಡಿದ್ರೆ ಏನಂತ, ವಿರಾಟ್ ನಗರ ಅನ್ನ ತಾನೇ ಅದೀಗ ಅಡಿ, ನಾವು ಸ್ವಯಂಪಾಕ ಮಾಡ್ಕೊಂಡು ಮಾತ್ರಕ್ಕೆ ಪದಾರ್ಥ ನಮ್ಮದಾಗುತ್ತಾ ಅಂತ ಪ್ರಶ್ನೆ ಇದೆ. ಉತ್ತರ ಕೊಡಬೇಕಲ್ಲ, ಪರಪಾಕವಾದಕ್ಕೆ ಎರಡು ಅರ್ಥ. ಈಗ ಇನ್ನೊಬ್ಬರ ಮನೆ ಅನ್ನ ಅಂದರೆ ಇನ್ನೊಬ್ಬರು ಕೊಟ್ಟ ಪದಾರ್ಥದ ಅನ್ನನೂ ಆಗಬಾರ್ದು, ಇನ್ನೊಬ್ಬರು ಬೇಯಿಸಿದ ಅನ್ನನೂ ಆಗಬಾರ್ದು, ಇನ್ನೊಬ್ಬರು ಪಾಕ ಮಾಡಬಾರ್ದು ಅವರು ಬೇಯಿಸಬಾರ್ದು, ಇನ್ನೊಬ್ಬರ ಆ ಸ್ವತ್ತು ನಮಗಾಗಬಾರ್ದು. ಪರಪಾಕ ಇನ್ನೊಬ್ಬರು ಅಡುಗೆ ಮಾಡಬಾರ್ದು, ತಾನೇ ಮಾಡ್ಕೋಬೇಕು ಅಂತ ಅದಕ್ಕೆ ಹೇಳಿ ಭೀಮಸೇನ ದೇವರು ತಾವೇ ಮಾಡ್ಕೊಳ್ಳೋದು. ಮತ್ತು ಪರಪಾಕ ಆಯ್ತಾರ ವಿರಾಟ ಆದರೆ ಸ್ವತ್ತಾಗಲಿಲ್ಲ ಅಂತ ಕೇಳಿದರೆ ದೂತ್ರ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಆಚಾರ ತಕ್ಷ್ಟ ಹೇಳ್ತಾರೆ, ವಿರಾಟ ರಾಜರ ಸ್ವತ್ತಲ್ಲ, ಅದು ಪಾಂಡವರದ್ದೇ ಸ್ವತ್ತು, ವಿರಾಟ ರಾಜರ ಸ್ವತ್ತಲ್ಲ. ಏನು ಹೇಳ್ತಿದ್ದೀರಿ ನೀವೀಗ, ಸ್ಪಷ್ಟ ಹೇಳ್ತಾ ಇದ್ದಾರೆ ವಿರಾಟ ರಾಜರ ಸ್ವತ್ತು ಅಂತೇಳಿ. ನಿಮಗೆ ಅರ್ಥ ಆಗಿಲ್ಲ, ರಾಜಸೂಯಾದ ಕಾಲಕ್ಕೆ ಪಾಂಡವರು ಏನು ಮಾಡಿದ್ದಾರೆ, ಇಡೀ ಜಗತ್ತನ್ನು ಗೆದ್ದಿದ್ದಾರೆ, ವಿರಾಟ ರಾಜರನ್ನು ಸೋಲಿಸಿಬಿಟ್ಟಿದ್ದಾರೆ. ಇವರು ಚಕ್ರವರ್ತಿಗಳು ಅಂತ ಮಾಂಡಲಿಕ ರಾಜ ಅಂದ ಮೇಲೆ ಯಾರ ಸ್ವತ್ತಿನೋ, ಪಾಂಡವರ ಸ್ವತ್ತೇ ಹೊರತು ಅದೆಂದು ವಿರಾಟ ರಾಜರ ಸ್ವತ್ತಲ್ಲ. ಸ್ವಾಮಿ ತಪ್ಪಾಯ್ತಿದ್ರು, ದುರ್ಗದಲ್ಲಿ ಗೆದ್ದುಬಿಟ್ಟಿದ್ದಾರೆ ಅಂತ ಕೇಳಿದರೆ ಅದೇ ಆಗಲ್ಲ, ಯುದ್ಧದಲ್ಲಿ ಗೆದ್ದುದಂತ ಕರೀತಾರ. ಆದ್ದರಿಂದ ಕೆಲವಲ್ಲ, ಪಾಂಡವರದೇ ಹೊರತು ಬೇರೆಯವರಲ್ಲ. ಅಥವಾ ಅನ್ಯಾಶ್ರಯಂ ನೈವ ಚಕ್ರು, ಅನ್ಯಾಶ್ರಯ ಮಾಡಲಿಲ್ಲವರು, ತಮ್ಮದೇ ಮನೆ ತಮ್ಮದೇ ಹೇಳಿದೆ. ಇದು ಭೀಮಸೇನದೇವರು ತೋರಿಸಿದ ತತ್ವ ಅಂತ ಹೇಳ್ತಾರೆ. ಇದು ಎರಡು ಕಾರಣ ಇದೆ, ಇನ್ನೊಂದು ಕಾರಣ ಕೊಡ್ತಾರೆ. ಸ್ವೀಯಂ ವೇದವಿಧಾಂ ಸರ್ವಂ ದೇವೇಶಾನಾಂಚಕಿ ಪುನಃ, ವೇದ ಓದಿ ಜ್ಞಾನ ಬಂದುಬಿಟ್ರೆ ಅವ್ರಿಗೆ ಇನ್ನೂ ಅನ್ಯಾಯ ಬರೋದಿಲ್ಲ ಅಂತ ಇಡೀ ಜಗತ್ತೇ ಅವರು ಕೇಳುತ್ತೆ ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಬೆಳೀತಾರೆ, ಸೇನಾಪತ್ಯಂಚ ರಾಜ್ಯಂಚ ಸರ್ವಂ ವೇದ ವಿದರ್ಹತಿ. ವೇದ ವ್ಯಕ್ತಿ ಆಟೋಮೆಟಿಕ್ಕಾಗಿ ರಾಜ್ಯ ಹತ್ತು ಬಂದು ಬಿಡುತ್ತಂತ. ಆದ್ದರಿಂದ ಪಾಂಡವರು ಬರೀ ವೇದ ಓದಿದವರಲ್ಲ, ದೇವೇಶರು ವಾಯವಾಯಾಗಿ ದರ್ಶತೆ ವೇದ ಪ್ರತಿಪಾದ್ಯರಾದವರು. ಅವ್ರಿಗೆ ಅನ್ಯಾಯ ಮಾಡಿ ದೋಷ ಬರೋದೇ ಇಲ್ಲ. ಕೊನೆಯ ಕಾರಣ ಹೇಳ್ತಾರೆ, ಇದೆಲ್ಲ ಸರಿನೇ, ಎಲ್ಲರೂ ಅಡಿಗ್ರೇಷ ಹಾಕೊಳ್ಳೋಕ್ಕೆ ಮುಖ್ಯ ಕಾರಣ ಅಂದರೆ ಇನ್ನೊಂದು ಬಹಳ ಮುಖ್ಯ ಕಾರಣ. ಭೀಮಸೇನ ದೇವರು ಬೇರೆ ಯಾವುದೇ ವೇಷ ಹಾಕೊಂಡಿದ್ರು ಕೂಡ ದೊಡ್ಡ ಸಮಸ್ಯೆ ಇತ್ತು. ಏನು ಸಮಸ್ಯೆ? ವಿರಾಟರಾದ ಆಸ್ಥಾನದಲ್ಲಿ ಹಾಗಾಗಿ ವಾಕ್ಯಾರ್ಥಗಳಾಗ್ತಾ ಇತ್ತು. ವಾಕ್ಯಾರ್ಥದಲ್ಲಿ ಪಾಲ್ಗೊಳ್ಬೇಕಾದ್ರೆ ದೊಡ್ಡ ಸಮಸ್ಯೆ ಬಂದು ಉತ್ತರ ಯಾರು ಕೊಡಬೇಕಾಗ ತಿಳಿದವರು ಕೊಡಬೇಕು. ವೇದ ವಿಚಾರ ಬಂದ ತಿಳಿದವರು ಯಾರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನ ಆಗಬೇಕು. ಭೀಮಸೇನ ದೇವರು ಏನು ಮಾಡ್ತಿದ್ರಾಗ ವಾಕ್ಯಾರ್ಥ ನಡೀಬೇಕಾದ್ರೆ ಕಷ್ಟ ಉತ್ತರ ಕೊಟ್ಬಿಡ್ತೀವಿ, ಕೊಟ್ಟುಬಿಟ್ರೆ ಭೀಮಸೇನದ ಗೊತ್ತಾಗಿರೋದಾಗಲಿ. ಇಂಥ ಉತ್ತರ ಯಾರಿಗೂ ಕೊಡಲ್ಪಡೋದಿಲ್ಲ. ಪಾಂಡಿತ್ಯೇಚ ಪಟುತ್ವೇಚ ಶೂರಂತೇಪಿ ಬಲೇಚೇಚ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃದಯವು. ಆದ್ದರಿಂದ ಭೀಮಸೇನ ಉತ್ತರ ಕೊಡಬೇಕಾಗ್ತದೆ. ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿ ಜಾನೀಯು ಭೀಮ ಇತ್ತೇವ ಶೂದ್ರವೇಷ ತಥೋಭವ. ಇದು ಬಹಳ ಸ್ವಾರಸ್ಯವಾದ ವಿಚಾರ. ಅದಕ್ಕವ್ರು ಏನು ಮಾಡಿದ್ರಂತೆ ಅಡಿಗೆ ವೇಷ ಹಾಕ್ಕೊಟ್ರು. ಇವತ್ತು ಅಡಿಗೆವರೆಗೂ ಬ್ರಾಹ್ಮಣರು ಅಂತ ಆಗಿದೆ ಅಂತೆ. ಆಗಲ್ಲ, ಶೂದ್ರವೇಷ ತಥೋಭವ, ಶೂದ್ರನ ವೇಷ ಹಾಕ್ಕೊಟ್ರು ಭೀಮಸೇನ ದೇವರು ಅಂತ ಹೇಳ್ತಾರೆ. ಸೂದ ಶೂದ್ರ, ಸೂದವೇಷ ಶೂದ್ರವೇಷ. ಹಿಂದಿನ ಕಾಲಕ್ಕೆ ಅಡಿಗೆವರು ಏನಾಗಿರ್ತಿದ್ರು ಗೊತ್ತಾ? ಶೂದ್ರರಾಗಿರ್ತಿದ್ರು ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಖುಷಿಯಾಗುತ್ತೋ, ಈ ಮಟ್ಟಿಗೆ ನಾವು ಬ್ರಾಹ್ಮಣ ಕಳ್ಕೊಂಡಿಲ್ಲ, ಎಲ್ಲಿ ಹೊರಟಿಗೋದ್ರು ಉಳ್ಕೊಬಿಟ್ಟಿದ್ದೇವೆ ಅಂತ ಕೇಳಿದರೆ ಅಲ್ಲ, ಇದು ಕಲಿಯುಗ ವರ್ಜ್ಯ ಅಂತ ಕಲಿವರ್ಜ್ಯ ಪ್ರಕರಣದಲ್ಲಿ ಹೇಳ್ತಾರೆ. ಶೂದ್ರಾಗಮನ ಕಲಿಯುಗದಲ್ಲಿ ತಿನ್ನಬಾರ್ದು. ಬ್ರಾಹ್ಮಣ ಶೂದ್ರದಿಂದಾಗಿದ್ದಾರಾದ್ರಿಂದ ಇನ್ನು ಎಂದೂ ಕೂಡ ಶೂದ್ರಾನ ಪರವಹಿಸಿದ್ದ ಅಂತ. ಬೇರೆ ಯುಗದಲ್ಲಿ ಶೂದ್ರಾಡಕ್ಕೆ ಅವಕಾಶ ಇತ್ತು, ಪಾಕಯಜ್ಞ ಅವರಿಗೆ ಅಧಿಕಾರ ಇತ್ತು. ಅವರಿಗೆ ಕಲಿಯುಗದಲ್ಲಿ ಅಧಿಕಾರ ಇಲ್ಲ. ಅವರೆಲ್ಲ ಅಪ್ರೋಷಿಸಿದಾಗ ಶಾಸ್ತ್ರ ಓದೋ ಬ್ರಾಹ್ಮಣ ಅಡಿಗೆ ಸಿಗ್ತಾನೇ ಇಲ್ಲ ಕಾಲದಲ್ಲಿ. ಇವತ್ತು ಕಾಲ ಬದಲಾಗಿದೆ, ಆದ್ದರಿಂದ ಕಲಿಯುಗದಲ್ಲಿ ಭಾವನೆ ಇಲ್ಲ. ಶೂದ್ರ ಮಾಡಿದಲ್ಲಿ ಅವಾಗ ತಿನ್ಬೋದು, ಇದನ್ನ ಬರೋದಿಲ್ಲ ಅಂತ. ಈ ಪ್ರಶ್ನೆ ಉತ್ತರ ಗೊತ್ತಿದ್ರೆ ನಾಳೆ ಒಂದು ಪ್ರಶ್ನೆ ಉತ್ತರ ಸಿಗುತ್ತೆ. ನಾನು ಇನ್ನೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಉತ್ತರ ಸಿಗುತ್ತೆ, ನೆನಪಿರಬೇಕಷ್ಟೇ. ಅದಕ್ಕೆ ಅವರು ಏನು ಮಾಡಿದ್ದಾರೆ? ಶೂದ್ರ ವೇಷ ಹಾಕೊಂಡಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ ಗೊತ್ತಾ? ಸೂದವೇಷ ತಥೋಭವ ಅಂತಂದೇಳಿ ಸೂದ ಪಾಠಾಂತರ ಮಾಡ್ಕೊಂಡಿದ್ದಾರೆ. ಪಾಠಾಂತರ ಅರ್ಥ ಇದೆ, ಶೂದ್ರವೇಷನೇ ಪಾಠ ಇರೋದು. ಸೂದ ಅಂತ ಬದಲಾಯಿಸ್ಕೊಳ್ಬಾರ್ದು, ಮುಂದೆ ಉತ್ತರ ಬರುತ್ತೆ. ನಕಲ ಅಶ್ವಗೋಪಾಲನ ವೇಷ, ಸಹದೇವ ಗೋಪಾಲನ ವೇಷ, ದ್ರೌಪದಿ ಯಾವ ವೇಷ ಅಂದರೆ ಸೈರಂಧ್ರ ವೇಷ. ಸೈರಂಧ್ರ ವೇಷ ಯಾವುದು ಅಂದರೆ ಶೂದ್ರ ಸ್ತ್ರೀಯ ವೇಷ. ಆಚಾರ ಬರೀತಾರೆ, ಭೀಮಸೇನ ಸಧರ್ಮಾರ್ಥಂ ಶೂದ್ರ ಸೈರಂಧ್ರೇಕಾಭವ. ಇವರು ಶೂದ್ರ ಅವರು ಶೂದ್ರ, ಶೂದ್ರ ಚೇಂಜ್ ಮಾಡಬೇಕಾದ ಕಾರಣ ಇದ್ದಾಗ ಪಾಠಾಂತರದಲ್ಲಿ ಶೂದ್ರವೇಷನೇ ಹಾಕ್ಕೊಂಡಿತ್ತು. ಭೀಮ ದ್ರೌಪದಿ ಯಾತಕ್ಕೆ ಶೂದ್ರ ಸ್ತ್ರೀ ವೇಷ ಹಾಕ್ಕೊಂಡ್ರು ಅಂದರೆ ಸ್ತ್ರೀಯರಿಗೆ ಒಂದು ನಿಯಮ ಉಂಟು. ಅವ್ರು ಹೇಗಿರಬೇಕು? ಭರ್ತೃ ಸಾಧರಿಮ್ಯಂ ಧರ್ಮೋ ಯತಸ್ತದ. ಗಂಡನ ತಕ್ಕಂತೆ ಇರಬೇಕಂತ ಹೇಳಿ, ಗಂಡನ ತಕ್ಕಂತೆ ಹೆಂಡತಿ ಇರಬೇಕು, ಗಂಡನ ಮ್ಯಾಚಿಂಗ್ ಆಗಿರಬೇಕು ಅಂತ ಅರ್ಥ. ನಮ್ಮ ಮ್ಯಾಚಿಂಗ್ ಅಂದರೆ ಎರಡೋ ಮ್ಯಾಚಿಂಗ್ ನೋಡ್ತಾರೆ, ಸೀರೆ ಗಿರಿ ಆ ಮ್ಯಾಚಿಂಗ್ ನೋಡಬಾರದು. ಗಂಡನ ತಾನು ಮ್ಯಾಚಿಂಗ್ ಮಾಡಿ ನೋಡಬೇಕು, ಗಂಡನ ತಾನು ಮ್ಯಾಚಿಂಗ್ ಆಗಿದ್ದಾನೆ ನೋಡಬೇಕಂತ. ಏನು ಮ್ಯಾಚಿಂಗ್ ಅಂದರೆ ಗಂಡನ ವೇಷಭೂಷಣ ತಕ್ಕಂತೆ ತಾನು ವೇಷಭೂಷಣ ಇರಬೇಕು. ಗಂಡ ಊರಲ್ಲಿದ್ದಾಗ ಹೆಂಗಸರು ಜಾಸ್ತಿ ಅಲಂಕಾರ ಮಾಡ್ಕೋಬಾರ್ದು, ಏಕೆ ಗಂಡ ಏನಿದ್ದಾನೋ ಗೊತ್ತಿಲ್ಲ. ಗಂಡನಿಗೆ ಊಟ ಆಗಿದ್ದರೆ ತಾವು ಊಟ ಮಾಡಬಾರ್ದು, ಕೆಲವು ನಿಯಮಗಳೆಲ್ಲ ಉಂಟು. ಗಂಡ ಮಲಗೋದಕ್ಕೆ ಹೋಗಿ ತಾನು ಮಲಗಬಾರ್ದು, ಹೇಳ್ಬೇಕಾದ್ರೆ ಹಾಗೆಲ್ಲ ಬರುತ್ತೆ. ಗಂಡ ಹೇಳಿದ್ರೆ ತಾನೇ ಹೇಳಬೇಕು ಅಲ್ಲ, ಅದು ಮೊದಲು ಹೇಳಬೇಕಂತೆ. ಅಲ್ಲಿ ಮಾತ್ರ ಮೊದಲು ಹೇಳಬೇಕು, ಅದು ಹೆಚ್ಚು ಕಡೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಮಟ್ಟಿಗೆ ಧರ್ಮಶಾಸ್ತ್ರ ಫಾಲೋ ಮಾಡಿದ್ರೆ ತಪ್ಪದು, ಕೆಲವರು ನಿಯಮಗಳು ವ್ಯತ್ಯಾಸ ಉಂಟು. ಎಲ್ಲದೂ ದೇವರಿಗೆ ಮೊದಲಾಗಬೇಕು ಅಂತ ದೇವರ ವಿಷಯಕ್ಕೆ ನಾಸ್ಥಾನಕ್ಕೆ ಗತಿ ಏನಾಗುತ್ತೆ? ಕೈ ದೇವರು ಮೊದಲು ಅಭಿಷೇಕ ಮಾಡಿ ನಾಸ್ಥಾನ ಮಾಡೋಕೆ ಹೋಗುತ್ತಾ? ಮೊದಲು ನಮಸ್ಥಾನ ಆಗಬೇಕಾ? ಕೆಲವು ಚೇಂಜ್ ಆಗುತ್ತೆ, ಕೆಲವು ಹಾಗೆ ಇರುತ್ತೆ. ಇವರು ಗಂಡ ಯಾವ ವೇಷದಲ್ಲಿ ಇದ್ದಾರೆ ಈಗ? ಶೂದ್ರ ವೇಷದಲ್ಲಿ. ತಾವು ಯಾವ ವೇಷದಲ್ಲಿ ಇರಬೇಕೀಗ? ಶೂದ್ರ ವೇಷದಲ್ಲೇ ಇರಬೇಕು. ಅದಕ್ಕೆ ರೂಪ ಯಾವುದು? ಸೈರಂಧ್ರ ರೂಪ. ಅರ್ಥ ಮಾಡಿಕೊಟ್ರೆ ದ್ರೌಪದಿ ಯಾರು ಹೆಂಡತಿ ಅಂತ ಪ್ರೂವ್ ಆಗ್ತಾ ಇದೆ. ದ್ರೌಪದಿ ಧರ್ಮರಾಜನ ಹೆಂಡತಿ ಆಗಿದ್ದರೆ ಸನ್ಯಾಸಿ ಅಂತ ಪ್ರಶ್ನೆಯೇ ಇಲ್ಲ. ಅರ್ಜುನ ಹೆಂಡತಿ ಆಗಿದ್ದರೆ ಆತ ಗೃಹಣಿಗೂ ಸಾಧ್ಯ ಇಲ್ಲ. ಭೀಮಸೇನ ನಿಜವಾದ ಪತ್ನಿ ಭೀಮಸೇನ, ನಿಜ ಪತ್ನಿ. ಅದಕ್ಕಾಗಿ ಅವರು ಏನು ಮಾಡಿದ್ದಾರೆ? ಶೂದ್ರಸ್ಥಿ ವೇಷ ಹಾಕ್ಕೊಂಡಿದ್ದಾರೆ. ನಕಲ ಸಾರಿ ಹೆಂಡತಿ ಆಗಿದ್ದರೆ ಆ ವೇಷ ಹಾಕ್ಕೊಳ್ಬೇಕಾಗಿತ್ತು, ಹಾಕ್ಕೊಳ್ಳೇ ಇಲ್ಲ. ಶೂದ್ರಸ್ಥಿ ವೇಷನೇ ಹಾಕ್ಕೊಂಡಿದ್ದಾರೆ. ಅಷ್ಟು ಹಾಕ್ಕೊಂಡ್ರೆ ಆದ್ದರಿಂದ ಯಾವ ಸಮಸ್ಯೆಯೂ ಬರಲಿಲ್ಲ. ದ್ರೌಪದಿ ದೇವಿಯ ಆ ಒಂದು ಹಿರಿಮೆಯನ್ನು ವರ್ಣನೆ ಮಾಡ್ತಾ ತುಂಬ ವಿಷಯ ಹೇಳ್ತಾರೆ. ಅದಕ್ಕೆಲ್ಲ ಗೊತ್ತಿಲ್ಲ, ಇವತ್ತು ಎಷ್ಟು ಗೊತ್ತಾ ನಮಗೆ? ಇನ್ನು 10 ದಿವಸಕ್ಕೆ ಭಾರತ ಮಂಗಳ ಆಗಬೇಕು, ಇನ್ನೂ ಇದು ಕೂಡ ಶುರುವಾಗಿ ಅಜ್ಞಾತವಾಸಗಳು ಶುರು, ಈಚೆ ಶುರುವಾಗ್ತಿದೆ. ಆದ್ದರಿಂದ ಅದಾಗೋದಿಲ್ಲ. ಒಂದೊಂದು ಕೂಡ 8 ದಿವಸ ಹೇಳಬೇಕಾದ ಫಾಸ್ಟಾಗಿ 8 ದಿವಸ ಹೇಳಬೇಕಲ್ಲ. ಆದ್ದರಿಂದ ಅದೆಲ್ಲ ಹೇಳದೇನೆ ಮುಂದೆ ಒಬ್ಬ ಮಲ್ಲರತ್ತಾನೆ ಜೀವೂತ ಅಂತ ಹೇಳಿ ಶಿವನ ವರ ಅವನಿಗೆ. ಅವನು ನೋಡ್ತಿರ್ಲಿಕ್ಕೆ ವಿರಾಟ್ ರಾಜ ಮಾಡಲು ಓಡೋಗ್ಬಿಟ್ಟಂತ, ಅಂತ ಪರ್ಸನಾಲಿಟಿ ಇತ್ತು ಅವನು. ವಿರಾಟ್ ರಾಜರಿಗೆ ಪ್ರಶ್ನೆ ಪ್ರಶ್ನೀಸ್ ಬಂತ. ರಾಜಮಹಾರಾಜರಿಗೆ ದೊಡ್ಡ ಸವಾಲು, ಎಲ್ಲ ಕ್ರೀಡೆಗಳು ಸವಾಲು ಇರಬೇಕು. ವಿದ್ವತ್ ಬಂತು ಸವಾಲು, ಕುಸ್ತಿ ಬಂತು ಸವಾಲು, ಆಟ ಬಂತು ಸವಾಲು. ಇವತ್ತು ಆಟಕ್ಕೆ ಬಂದು ಸವಾಲು ಉಳ್ಕೊಂಡಿರ್ತಾರೆ, ಅದು ಕ್ರಿಕೆಟ್ ಬಂದು ಆದರೂ ಕೂಡ ಇನ್ನು ಯಾವುದೂ ಸವಾಲು ಉಳ್ಕೊಂಡೇ ಇಲ್ಲ. ಇಲ್ಲಿ ವಿದ್ವತ್ತಿಗೆ ಸವಾಲು ಹಾಕ್ತಿದ್ದರು. ವ್ಯಾಸರಾಜರ ಕಾಲಕ್ಕೆ ಒಬ್ಬ ಪಂಡಿತ ಕಳಿಸ್ಕೊಟ್ಟಂತೆ, ಹೇಳ್ತಾರೆ ವಾಸುದೇವ ಸಾರ್ವಭೌಮ ಗ್ರಂಥ ಬರೆದಿದ್ದ, ವಿದ್ಯಾಧರ ಪಾತ್ರರು ಗ್ರಂಥ ಕಳಿಸ್ಕೊಟ್ಟ ಕೃಷ್ಣದೇವರಾಜ, ನಾವು ಗ್ರಂಥ ಬರೆದಿದ್ದೇವೆ, ಇದಕ್ಕೆ ಉತ್ತರ ಕೊಡತಕ್ಕಂಥ ಪಂಡಿತರು ನಿನ್ನ ಆಸ್ಥಾನದಲ್ಲಿ ಇದ್ದಾರೆ ಅಂತ ಕೇಳಿದರು. ಎಂಥ ಕಾಲ ಇತ್ತು, ತುಂಬ ದಿನ 500 ವರ್ಷದಿಂದ ಅಷ್ಟೇ. ಅದು ಗಾಬರಿ ಆಯ್ತು, ಯಾರಿತ ಅಂತ ವ್ಯಾಸರಾಜರು ಬಂದಂತೆ, ವ್ಯಾಸ ಪಾಠ ಹೇಳ್ತಾ ಕೂತಿದ್ರಂಥವ್ರು. ಮುಂದೆ ಗ್ರಂಥ ಇಡ್ತಾನೆ, ಸ್ವಾಮಿ ದೊಡ್ಡ ಆಪತ್ತು ಬಂದಿದೆ, ಒಂದು ಸಂದೇಶ ಬಂದಿದೆ ನನಗೀಗ. ಈ ಪುಸ್ತಕ ಕಳಿಸಿದ್ದಾರೆ ವಿದ್ಯಾಧರ ಪಾತ್ರ, ನಾಮ ಕಳಿಂಗಾಧಿಪತಿ, ದಯವಿಟ್ಟು ಉತ್ತರ ಕೊಡಬೇಕು ಅಂತ ಕೇಳಿದ್ದಾನೆ. ಸ್ವೀಕಾರ ಮಾಡಬೇಕು, ನಮ್ಮ ರಾಜ್ಯದ ಮರ್ಯಾದೆ ನನ್ನ ಮರ್ಯಾದೆ ಉಳಿಸ್ಬೇಕು, ಕೆಲವೇ ದಿವಸ ಉತ್ತರ ಕೊಡಬೇಕು ಅಂತ ಕೊಟ್ಟ ತಕ್ಷಣ ಕೈಗೆಟ್ಟರು. ಸೋಮನಾಥ ಕವಿ ಬರೀತಾನೆ, ಕೈಚಾಚರು ಅಂತ ಹೇಳಲಿಲ್ಲ, ಕರಕವಲೇನ ತಮ್ಮ ಗ್ರಂಥವಾದಾಯ ಅಂತ ಹೇಳ್ತಾರೆ. ಅವರ ಕರಕವಲ ಅಂದರ್ತಾ ಇದ್ದೀರ ಹುಷ ಗೇಟ್ ಅಷ್ಟು ಇದ್ದಾರೆ ಅಂತ ಶೇಕಿ ಹ್ಯಾಂಡಲ್ಲು ಕೊಡ ಏರ್ಪಿಸ್ಕೊಂಡ್ರು ನೋಡಿದ್ರಂತೆ. ನೋಡ್ತಾ ಬರಲಿಕ್ಕೆ ಶುರು ಮಾಡಿದ್ರು, ಓದು ಓದಿ ಬರಲು ಗೊತ್ತಾಗಿರ್ತಾರೆ, ತಗೋ ಕಳಿಸ್ಕೊಡು ಅಂತ ಹೇಳಿದರು. ಅವರ ತಲೆ ಕೆಟ್ಟೋದು ಕೃಷ್ಣದೇವರಾಜರು, ಅಲ್ಲಿ ಕವಿತೆಯಿಂದ ಬರೆದು ಕಳಿಸಿರೋ ಗ್ರಂಥ ನೋಡಿ ನೋಡ್ತಾ ಕಂಡ್ರೆ ಮಾಡಿಬಿಟ್ಟಿಲ್ಲ. ಎಷ್ಟು ಖುಷಿಯಾಯಿತು ಗೊತ್ತಾ ತನಗೆ, ಆ ಕ್ಷಣಕ್ಕೆ ರಕ್ತಾಭಿಷೇಕ ಮಾಡಿದ್ರು ವ್ಯಾಸರಾಜರಿಗೆ, ರಕ್ತಾಭಿಷೇಕ ಮಾಡಿದರು. ಯಾತಕ್ಕೆ ಹೇಳಿದೆ ಅಂದರೆ, ನಿಮ್ಮ ಆಸ ನನ್ನಂತ ನಮ್ಮ ರಾಜ್ಯದ ಪಂಡಿತರುಗಳಿದ್ದಾರ ಅಂತ ಕೇಳ್ತಿದ್ದೆ. ಇಲ್ಲಿ ಮಗನ ಬಂದಿದ್ದಾರೆ, ಎಲ್ಲ ಓಡಿಬಿಟ್ಟಿದ್ದಾರೆ. ತಂಗ ಕೈ ಕುಳಿತುಕೊಂಡ, ಧರ್ಮರಾಜ ನೋಡ್ದ, ಧರ್ಮ ಗೈಡ್ ಮಾಡುತ್ತೆ, ಅದಕ್ಕೆ ಧರ್ಮರಾಜ ಬಂದು ಗೈಡ್ ಮಾಡ್ತಾನೆ. ನೋಡು ಯೋಚನೆ ಮಾಡಬೇಡ, ಆ ಬಲ್ಲವೈತಾನ ನೋಡಿದ್ಯಾ, ಆ ಬಲ್ಲವೈತಾನಂತ ಆತ ಭಟ್ಲ ಶುದ್ಧ ಮಾಡ್ತಾನೆ, ಕರೆಸು ಅಂತ ಹೇಳಿ ನಿನಗೆ ಬಂದು ಅಂತ ಕೇಳ್ತಾರೆ. ಸುಳ್ಳು ಹೇಳಿರ್ತಾರೆ, ಮತ್ತೆ ಒಂದು ಸಣ್ಣ ಸುಳ್ಳು ಹೇಳಿರ್ತಾರೆ. ನಾವು ವನವಾಸ ಕಾಲದಲ್ಲಿ ಪಾಂಡವರ ಜೊತೆಗೆ ಇದ್ವಿ, ಭೀಮಸೇನ ಆಯ್ತ ಭಾರಿ ಕ್ಲೋಸ್ ಫ್ರೆಂಡ್ಸು, ಇಬ್ಬರು ಭೀಮಸೇನೇ ಭಾರಿ ಕ್ಲೋಸ್ ಫ್ರೆಂಡ್ಸು, ನಾನು ಧರ್ಮರಾಜ ಕ್ಲೋಸ್ ಫ್ರೆಂಡ್ಸ್ ಅಂತ ಇಬ್ಬರು ಕೂಡ, ತಾನೇ ಧರ್ಮರಾಜ, ಅದಕ್ಕೆಲ್ಲ ಗೊತ್ತಿದೆ ನನಗೆ, ಕಳಿಸ್ಕೊಳ್ತಾರೆ. ಕಷ್ಟ ಕಳಿಸ್ತಾರೆ, ಭೀಮಸೇನವರು ಬರ್ತಾರೆ, ಯುದ್ಧ ನಡೀತಾ ಇದೆ, ಎಲ್ಲಿ ಲೆಕ್ಕ, ಅವ್ರ ಮುಂದೆ ಯಾವ ಲೆಕ್ಕ ಇದೆ, ಇಡೀ ಆವಕಚ್ಚಪ ರೂಪದಿಂದ ನಂಡೋದಕ್ಕದಿ ಹೋಗಿ ಧರಿಸಿ ಶೇಷ ಪೂರ್ತಿಯರು ಗಾರಾಗಾರ ಶೇಷಿಸುತ್ತಾರೆ. ಅವನ ಕತೆ ಮುಗಿದು ಕೊಂದು ಹಾಕಿಬಿಡ್ತಾರೆ ಜೀವಿತ. ಅವನಿಗೆ ಶಿವನ ವರ ಇತ್ತಂತೆ, ಅನಾಯಾಸ ಕೊಡ್ತಾರೆ, ನೆನಪಿರಲಿ, ಖಟ್ಟಿಗೆ ತಗೊಂಡಲ್ಲ, ಬಾಣ ಬಿಟ್ಟಲ್ಲ, ಬರೀ ಕೈಯಿಂದ ಹೊರಟುಕೊಂಡಾಗ್ತಾರೆ, ಸತ್ತೋಗಿಬಿಡ್ತಾರೆ. ಅವತ್ತಿನಿಂದ ವಿರಾಟ್ನಲ್ಲಿ ಎಷ್ಟು ಖುಷಿಯಾಯಿತು ಗೊತ್ತಾ, ಇಲ್ಲಿ ಮೇಲೆ ನಮ್ಮ ಮಲ್ಲರಿದ್ದರೆ ನಮ್ಮ ಸಮಾನ ಯಾರು ಇಲ್ಲಾದ್ರೂ ಘೋಷಣೆ ಮಾಡಿಬಿಡ್ತಾನೆ. ಅಷ್ಟೊತ್ತಿಗೆ ಆ ಊರಿಗೆ ಮಲ್ಲರು ಬರ ನಿಂತೋಗಿಬಿಡ್ತಾರೆ ಯಾರು ಕೂಡ, ಅದಕ್ಕೆ ತಲೆ ಹಾಕ್ತಿದ್ದಿಲ್ಲ ಯಾರು ಕೂಡ. ವಿರಾಟ್ನಲ್ಲಿ ಭಾರಿ ಬೇಜಾರಾಗ್ತದೆ, ಮಲ್ಲರಿಂದ ಮಾಡಿಸ್ಬೇಕಲ್ಲ, ಹಾಗಾಗಿ ಏನು ಮಾಡಿಸ್ತಿದ್ರು ಅಂತ ಗೊತ್ತಾ, ಸಿಂಹ ಮತ್ತು ಭೀಮಸೇನ ವರ್ಸಸ್, ಅವರ ಮೇಲೆ ಜೀವ ಸಿಂಹ ಆ ಸಿಂಹ ಯುದ್ಧ ಎಂಜಾಯ್ ಮಾಡ್ತಾ ಕೊಡ್ತಾರೆ. ಯಾವ ಮನುಷ್ಯರು ಭೀಮಸೇನ ಹತ್ರ ಹೋಗ್ತಿರಲಿಲ್ಲ ಅಂಥ ಶಕ್ತಿಯನ್ನು ತೋರಿಸಿದ್ರು ಭೀಮಸೇನದೇವರು ವರ್ಣನೆ ಮಾಡ್ತಾರೆ. ಮುಂದೆ ಕೀಚಕ ಬರ್ತಾರಾಗ ನಮಗೆ ಆಶ್ಚರ್ಯ, ಕೀಚಕ ಬಂದಿದ್ದು ಎಷ್ಟು ದಿವಸ ಗೊತ್ತಾ, 10 ತಿಂಗಳಾದ ಮೇಲೆ ಕೀಚಕ ದ್ರೌಪದಿಯನ್ನು ನೋಡ್ತಾರೆ. ಮೊದಲು ಯಾಕೆ ನೋಡಲಿಲ್ಲ ನಮ್ಮಿದ್ದಾನಕ್ಕೆ ಉತ್ತರ ಗೊತ್ತಿಲ್ಲ, ಮೊದಲು ಯಾಕೆ ನೋಡಿಲ್ಲ ಉತ್ತರ ಗೊತ್ತಿಲ್ಲ. ಕಷ್ಟಾಚಾರ ಉತ್ತರ ಕೊಡ್ತಾರೆ, ಸಂವತ್ಸರೇ ವಿಮಾನ ಸೋನೆ ವಿಚಿತ್ಯ ದಿಶ ಆಗತ ಕೀಚಕೋ ಮಾತ್ಯರುಪತೇ ಶಾಲ ಬಲವತಾಂಬರ. 10 ತಿಂಗಳು ಔಟ್ ಆಫ್ ಸ್ಟೇಷನ್ನು ಎಲ್ಲೋ ಹೋಗಿದ್ದ, ಅದಕ್ಕೆ ಸಾಯಿತು ಲೇಟ್ ಆಯಿತು ಅಂತ, ಮೊದಲೇ ಸಾಯ್ತಿದ್ದ, 10 ತಿಂಗಳು ಇದ್ದಿಲ್ಲ ಅಂತ ಆಗ ಬಂದ. ದ್ರೌಪದಿಯನ್ನು ನೋಡಿದ, ಸಾ ದ್ರೌಪದಿ ಮಿಚ್ಚ ಮನೋಭವಾರ್ಥ ಕಾವ ಪೀಡಿತನಾದ, ಭಾರಿ ಪ್ರಯತ್ನ ಪಟ್ಟ, ಯಾವ ಚಾನ್ಸೂ ಇರಲಿಲ್ಲ. ಕೊನೆಗೆ ತಂಗಿ ಸುದೇಶ್ನಿಗೆ ಒತ್ತಾಯ ಮಾಡಿದ, ಕಳಿಸ್ಕೊಡು ಅಂತ ಹೇಳಿದ, ಕಳಿಸ್ಕೊಟ್ರು. ಬಂದ ಕತೆ ನಮಗೆ ಗೊತ್ತಿದೆ. ಆ ಹಂತದಲ್ಲಿ ಅವಾಗ ತುಂಬ ತತ್ತರಿದ್ದೇವೆ, ದ್ರೌಪದಿ ದೇವಿ ಸೈಲೇಂದ್ರ ವೇಷದಲ್ಲಿದ್ದಾರಲ್ಲ, ಕೀಚಕರ ಹತ್ರ ಕಳಿಸ್ಕೊಡು ಅಂತೇಳಿ ಕೀಚಕ ಒತ್ತಾಯ ಮಾಡ್ತಾರೆ. ತುಂಬ ಜನ ತತ್ತರಿದ್ದಿರ್ತಾರೆ, ಸುದೇಶ್ನೆ ಅಕ್ಕ ಇವನು ತಮ್ಮ ಅಂತ ಎಲ್ಲ ಕತೆ ಬರೆಯೋದು, ಕುಮಾರವ್ಯಾಸ ಬರೆಯೋದು ಹಾಗೇನೆ, ಎಲ್ಲರೂ ಬರೆಯೋದು ಹಾಗೇನೆ, ತಪ್ಪದು. ಸುದೇಶ್ನ ತಂಗಿ ಇವನ ಅಣ್ಣ ಅಂತ ಮಹಾಭಾರತ, ಅವಳು ತಂಗಿ ಇವನ ಅಣ್ಣ, ಅದಕ್ಕೆ ಜೋರು ಮಾಡಿ ಮಾತು ಕೇಳಬೇಕಾಗಿತ್ತು, ಅಕ್ಕನಾಗಿದ್ದರೆ ಮಾತು ಕೇಳಬೇಕಾಗ್ತಿದ್ದಿಲ್ಲ. ಇಲ್ಲೂ ಸಂಬಂಧ ಹೇಗೆ ಕೆಲಸ, ಇವತ್ತು ಅಕ್ಕ ತಮ್ಮ ಬಿಟ್ಟುಬಿಡಿ ಅವೆಲ್ಲ ಇಲ್ಲ. ಹಿಂದಿನ ಕಾಲಕ್ಕೆ ಒಂದು ಧರ್ಮ ಇತ್ತು, ದೊಡ್ಡವ್ರ ಮಾತನ್ನು ಕೇಳಬೇಕು ಅಂತ ಒಂದು ಭಾವನೆ ಇತ್ತು, ಅದಕ್ಕೆ ಅವರು ತಂಗಿಯಾಗಿದ್ದಕ್ಕೆ ಅವಳು ಇವರು ಬಚಾವ ಒತ್ತಾಯ ಮಾಡಿದ್ರು, ಕಳಿಸ್ತೇವೆ ಅವ್ರ ಬಳಿಗೆ. ನೋಡು ಕೀಚಕ, ಅವ್ರಿಗೆ ದೊಡ್ಡ ಗಂಡಂದರಿದ್ದಾರಂತೆ, ಗಂಧರ್ವ ರಾಜರಿದ್ದಾರಂತೆ, ನಿನ್ನ ಕಥೆ ಮುಗಿಸ್ಬಿಡ್ತಾರೆ ಅಂದರೆ ನಿನ್ನ ಕಳಿಸಿ ನೋಡ್ಕೋತೇನೆ ಅಂತ ಹೇಳ್ತಾರೆ. ಆಯಿತು, ದ್ರೌಪದಿಯಲ್ಲಿ ಕಳಿಸ್ಕೊಡ್ತಾರೆ, ಹೇಳ್ತಾರೆ ಅಮ್ಮ ನಿನ್ನ ತಮ್ಮ ನಿನ್ನ ಅಣ್ಣ ಎಂಥವ್ರಂತೂ ಗೊತ್ತಿದೆ ನಿನಗೆ, ಬಹಳ ಅಯೋಗ್ಯ ಅವರು, ನಾನು ಹೋಗೋದಿಲ್ಲ, ಹೋಗಲೇಬೇಕು ಅಂತ ಹೇಳಿದಂತೆ. ತಕ್ಷಣ ಹೊರಡ್ತಾರೆ, ಆ ಕೈಯಲ್ಲಿ ಎಳೆಲಕ್ಕೆ ಬಂದಂಥವನು ತಕ್ಷಣ ಕೈ ಜಾಡಿಸ್ತಾರೆ, ಕೀಚಕ ತಪ್ಪನೆ ಬಿದ್ದು ಮುಚ್ಚ ಹೋದರು. ಇಲ್ಲಿ ಗಮನಿಸಿರಬೇಕಲ್ಲ, ಕೀಚಕ ಶಿವನ ವರ ಇದೆ, ಹೀಗಂದ್ರೆ ಮುಚ್ಚಕನಾಗ್ತಾ ಇದ್ದ. ಅಂದ ಮೇಲೆ ದ್ರೌಪದಿ ಶಕ್ತಿ ಗೊತ್ತಾಯ್ತಲ್ಲ, ಭವತಿ ಯದನುಭಾವ ಏಡ ಹೋಗೋ ವಿವಾಹಿ, ಇದನ್ನು ಕೇಳಿದ ತಕ್ಷಣ ಜನ ಇದೆ ಪ್ರಶ್ನೆ ಮಾಡ್ತಾನೆ, ದ್ರೌಪದಿಗೆ ಇಂಥ ಶಕ್ತಿ ಇದೆ ಅಂತ ಹೇಳಿದರೆ ಹಾಗಿದ್ರೆ ಆ ದುಶ್ಯಾಸನ ವಸ್ತ್ರಾಪಾಡ ಪ್ರಸಂಗ ಯಾರು ಸುಮ್ಮನೆ ಕೂತಿದ್ರು ಅಂತ ಹೇಳಿ ಈಗ ಡೈರೆಕ್ಟಾಗಿ ಪ್ರಶ್ನೆ ಹೋಗುತ್ತೆ, ತಕ್ಷ ಉತ್ತರ ಕೊಡ್ತಾರೆ, ಮೂಲ ಭಾರತದಲ್ಲಿ ಉತ್ತರ ಕೊಡ್ತಾರೆ. ಅದು ಕಾರಣ ಭಾರಿ ಸುಲಭ, ಇಲ್ಲಿ ಗಂಡಂದ್ರೆ ಎದುರಿಗಿಲ್ಲ, ತನ್ನ ಶಕ್ತಿ ತೋರಿಸ್ಬೇಕಾಯ್ತು. ಅಲ್ಲಿ ಗಂಡಂದ್ರೆ ಎದುರಿಗಿದ್ದಾರೆ, ಶಕ್ತಿ ತೋರಿಸಬಾರ್ದು ಮೊದಲನೇ ಕಾರಣ. ಎರಡನೇ ಕಾರಣ, ಶಾಪ ಕೊಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ಶಾಪ ಕೊಡೋ ಪ್ರಸಂಗ ಇಲ್ಲ, ಉತ್ತರ ಕೊಡ್ತಾರೆ. ದ್ರೌಪದಿ ಶಾಪ ಕೊಡಲಿಲ್ಲ, ಯಾತಕ್ಕೆ ಅಂದರೆ ಶಾಪ ರವಿವಾರ್ಯ ಪ್ರಸಂಗದಲ್ಲಿ ಕೊಡಬೇಕು, ಅವ್ರಿಗೆ ಅಂತ ಅನಿವಾರ್ಯತೆ ಇರಲಿಲ್ಲ. ಶಾಪ ಕೊಟ್ಟರೆ ಏನಾಗುತ್ತೆ, ಪುಣ್ಯ ಹೋಗುತ್ತೆ, ಅವ್ರು ಪುಣ್ಯ ಕಳ್ಕೊಳ್ಳೋದು ತಯಾರಿ ಇಲ್ಲ, ಆದ್ದರಿಂದ ಕೊಡಲಿ. ಎಲ್ಲ ಉತ್ತರ ಕೊಟ್ಟು ದ್ರೌಪದಿ ದೇವಿ ಇಷ್ಟಪಟ್ಟು ಸಹಿಸಿಕೊಂಡ್ರೆ ಹೊರಟು ಅವರಿಗೆ ಯಾವ ರೀತಿಯಿಂದ ಕೊಡ ದುಸ್ತರ ಆಕ್ರಮಣ ಇಲ್ಲ ಅಂತ ವಾಜ್ರಾಸವನ್ನು ಬರೀತಾರೆ. ಬರೆದು ಬಿಟ್ಟು ಭೀಮಪತ್ಯಾಹ ಭಯಾಭಾವ ಅಂತ ಹೇಳಿದ್ದಾರೆ. ಕೀಚಕ ಮುಟ್ಟಿದ್ರೆ ಅಂತ ಭಯ ಆಯ್ತಂತ, ಹಾಗಿದ್ರೆ ಭಯ ಆಯ್ತಲ್ಲ ಅಂತ ಕೇಳಿದರೆ ಹೇಗೆ ಬರ್ತಾರೆ ವಾಜ್ರಾಜ ಸ್ವಾಮಿಗಳು, ಭಯ ಅದಕ್ಕಾಯ್ತು ಗೊತ್ತಾ, ಮಡಿಯವರು ಮೈಲಿಯವರು ಮುಟ್ಟಿದ್ರೆ ಭಯ ಅಂತ ಹೇಳ್ತಾರೆ, ಅಂತ ಭಯ ಆಯ್ತೇ ಹೊರತು ಈ ಭಯ ಆಗಲಿಲ್ಲ ಅಂತ ಹೇಳ್ತಾರೆ. ಮಡಿಯವರು ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಹುಡುಗ ಹುಡ್ಕಾಗಿ ಬರ್ತಾರೆ, ಚಿರ್ಕೊಂಡ್ಬಿಡ್ತಾರೆ ಹುಡ್ಬೇಡ ಅಂತ ಹೇಳ್ತಾರೆ. ಭಯ ಹುಡುಗನ ಭಯ ಅಲ್ಲ, ಬಲ ಅಲ್ಲ, ಮತ್ತೆ ಸ್ನಾನ ಮಾಡ್ತಾರೆ ಅಂತ ಭಯ ಇರುತ್ತೆ, ಅವ್ರದ್ದು ಬೇರೆ ಇರೋದಿಲ್ಲ. ಅದಕ್ಕೆ ನೆನಪಿರಬೇಕು, ಭೀಮಪತ್ನ್ಯಾಹ ಭಯಾಭಾವ, ಭೀಮಭಕ್ತರಿಗೆ ಭಯ ಇಲ್ಲ, ಹೆಂಡತಿಗೆ ಭಯ ಇರುತ್ತ. ಇದು ಅರ್ಥ ಮಾಡಿಕೊಂಡ್ರೆ ಕೀಚಕ ತಪ್ಪಂತ ಬಿದ್ದ, ಮುಂದೆ ಹೋಗ್ತಾರೆ, ಅಡ್ಸ್ಕೊಂಡು ಬರ್ತಾನೆ. ಆಗ ದ್ರೌಪದಿ ದೇವಿ ಒಂದು ಕೆಲಸವನ್ನು ಮಾಡ್ತಾರೆ, ಹೆಂಗಸರೆಲ್ಲ ತಿಳ್ಕೊಳ್ಳೇಬೇಕಾದ ಅಂಶವನ್ನು ಹೇಳ್ತಾರೆ. ಅವ್ರ ಮನೆಯಿಂದ ಹೊರಹೊರಡಬೇಕಾದ್ರೆ ಸೂರ್ಯನ ನೋಡಿಬಿಟ್ಟು ಆದಿತ್ಯಸ್ಥಂ ಪರೇಶ ಸೂರ್ಯಾಂತರ್ಗತ ನಾರಾಯಣ ಸ್ತೋತ್ರ ಮಾಡಿ ಹೊರಟಿರುತ್ತಾನೆ. ಇದು ಯಾತಕ್ಷೆ ಅಂದ್ರೆ ಹೇಳ್ತಾರೆ, ನೋಡೋದಕ್ಕೆ ಮಹಾಭಾರತ ಹೋಗ್ಬಿಟ್ಟು ಸೂರ್ಯ ಸ್ತೋತ್ರ ಮಾಡಿರುತ್ತಾರೆ, ಸೂರ್ಯನಿಂದ ಭಾರಿ ಹೇಳಿದ್ದಾರೆ. ಅದಕ್ಕೆ ಸೂರ್ಯಾಂತರ್ಗತನಾದ ಪರಮಾತ್ಮನನ್ನು ಆರಾಧನೆ ಮಾಡಿದ್ದು ನಿರ್ಣಯ. ಅವರಿಗೆ ಅದು ಬೇಕಿಲ್ಲ, ತಮಗೆ ಶಕ್ತಿ ಇದೆ. ಯಾತಕ್ಕೆ ಮಾಡಿದರು ಅಂದರೆ ಸ್ತ್ರೀಯನ್ನು ತೋರಿಸಬೇಕಾಗಿದೆ, ಮನೆಯಿಂದ ಹೊರಹೋದವರು ಸುಖವಾಗಿ ವಾಪಸ್ ಬರಬೇಕಾದ್ರೆ ಸೂರ್ಯಾಂತರ್ಗತ ಪರಮಾತ್ಮನ ಧ್ಯಾನ ಮಾಡಿ ಹೊರಗೆ ಕಾಣಿಡಿ. ಇವತ್ತು ದಿನಬೆಳಗಾರ ಅಂತ ಪೇಪರ್ ಎಷ್ಟು ಬರುತ್ತೆ ಲೆಕ್ಕ ಇಲ್ಲ, ಸುದ್ದಿ ಬರ್ತಾನೇ ಇರುತ್ತೆ. ಆದ್ದರಿಂದ ಮಹಾಭಾರತದ ಪ್ರಸಂಗ ಕೇಳಿದವರಿಗೆ ಹೆಂಗಸರಿಗೆಲ್ಲ ಒಂದು ಮಂತ್ರ ಹೇಳಿಕೊಟ್ಟಾಗುತ್ತೆ, ಮನೆಯಿಂದ ಹೊರಗೆ ಕಾಲಿಡೋದಕ್ಕಿಂತ ಮುಂಚೆ ಸೂರ್ಯನನ್ನು ನೋಡಿ ಅಂತರ್ಗತ ಜಯಸ್ತದ ಸವಿತೃಮಂಡಲ ಮಧ್ಯವರ್ತಿ ಕೇಳಿದ್ದೇವಲ್ಲ, ದೇವರು ಸ್ಮರಣೆ ಮಾಡಿ ಹೊರಡಿ, ನಿಮಗೆ ಯಾವ ಭಯ ಬರೋದಿಲ್ಲ. ತಕ್ಷ ಸೂರ್ಯ ಏನು ಮಾಡಿದನಂತೆ, ಹೇತಿ ಎನ್ನುವ ರಾಕ್ಷಸ ಅಂತ ಕಳಿಸ್ಕೊಡ್ತಾರೆ. ಅವ್ರು ಹಿಂದಿದ್ದೆ ಬರ್ತಾ ಇರ್ತದೆ, ದ್ರೌಪದಿ ಹಿಂದಿದ್ದೆ. ಯಾವಾಗ ಕೀಚಕ ಓಡಿ ಬಂದಂತೆ, ಮತ್ತೆ ದ್ರೌಪದಿ ಕಾಲಿಲ್ ಒದರಂತೆ, ನಿಂತಿರಲಿ ಕಾಲಿಲ್ ಒದರಂತೆ, ದ್ರೌಪದಿ ದೇವಿ ಯುದ್ಧ ಮಾಡಿದ್ರಂತೆ. ಎಲ್ಲ ಏನು ನಂಬಲಿಕ್ಕೆ ಸಾಧ್ಯ, ಅವ್ರು ನೋಡಿದ್ರೆ ಸೀರೆ ಸರಿ ಹೇಳಿದಾರಲ್ಲ, ಇವನು ಕಾಲಿ ಬಂದಿದ್ದಾರೆ, ಏನು ಮಾಡಬೇಕು ಅಂದರೆ ನಮ್ಮ ಜನ ಭಾರತ ಪುಸ್ತಕ ದಾಟೋದಿಲ್ವಾ, ದ್ರೌಪದಿ ಕಾಲಿ ಬಂದಾಗ ಆಗಲಿಲ್ವಾ, ಈಗ ಪುಸ್ತಕ ದಾಡ್ತಾರೆ, ಕಾಲದೇವರು ಎಲ್ಲರೂ ಬಿದ್ದಿರುತ್ತೆ ಮನೆಯೊಳಗೆ ಪುಸ್ತಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಪುಸ್ತಕಗಳು ಗೊತ್ತಾನ, ಜನ ಕೃತಪ್ರವೀತಿದ್ದ ಹಾಗೆ ಅಭಿಮಾನಿ ಗಮನೇಶ ಇರುತ್ತಲ್ಲಿ, ಪ್ರತಿ ಅಕ್ಷರ ಅಕ್ಷರಕ್ಕೆ ದೇವರ ಅಭಿಮಾನಿಗಳಾಗಿರ್ತಾರೆ. ಭಕ್ತಿಯಿಂದ ನೋಡಬೇಕು ನಾವು. ಅದನ್ನು ಎಷ್ಟೋ ಜನದ ಮನೆ, ನಮ್ಮ ಜನರ ಮನೆಯಲ್ಲಿ ಭಾಗವತ ಅವಮಾನದ ಚಾನ್ಸ್ ಇಲ್ಲ, ಸರ್ವೂಲಕ ಅವಮಾನದ ಚಾನ್ಸ್ ಇಲ್ಲ, ಇದ್ರ ತಾನೆ ಆಗೋದು ಫಸ್ಟು ಯೋಚನೆ ಇಲ್ಲ ಅದೆಲ್ಲ ಕೂಡ. ಆದರೆ ಇದ್ದವರು ಸರಿಯಾಗಿ ನೋಡ್ಕೋಬೇಕು, ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಗೌರವದಿಂದ ಕಾಣಬೇಕು ಅಂತ. ನೀವು ಪೂಜೆ ಏನು ಮಾಡೋಕ್ಕೆ ಬರೋದು, ಓದಕ್ಕೆ ಬರೋದು ಬೇಡ, ಪೂಜೆ ಮಾಡೋಕ್ಕೆ ಬಂದರೆ ಸಾಕು, ನಮಸ್ಕಾರ ಮಾಡೋಕ್ಕೆ ಬಂದರೆ ಸಾಕು, ಮುಟ್ಟಿದ್ರೆ ಸಾಕು. ನೀವು ಪ್ರತಿಯೊಬ್ಬ ಹೆಂಗಸರು ಕೂಡ ಸರ್ವಮೂಲ ಬಿಟ್ಟು ಅಭ್ಯಾಸ ಮಾಡಿಕೊಳ್ಳಿ. ಮಗನೊಮ್ಮವನ ಓದಲು ಮಗ ಹುಟ್ಟುತ್ತಾನೆ, ಕಲೆ ಮಗನೊಮ್ಮವನ ಮರಿಮೊಮ್ಮವನ ಓದಿಬಿಡ್ತಾನೆ. ಆಸ್ಫೋಟ ಎಂತಿ ಪಿತರ ಪ್ರವೃತ್ತಿಯಂತೆ ಪಿತಾಮಹ ವೈಷ್ಣವೋ ಅಸ್ಮತ್ ಕುಲೇ ಜಾತ ಸನಸ್ ಸಂತಾನ ವಹಿಸಿತು ಕುಡದಾಡಿ ಬಿಡ್ತಾನೆ. ಆ ಯೋಗ ನಮಗಿರೋದು, ಇವತ್ತು ಎಂದೋ ಕೆಲಸಕ್ಕೆ ಬರುತ್ತೆ ಅಂತ ಆರೋಪ ಇಟ್ಕೊಂಡಿರ್ತಾರೆ, ಎಂದೋ ಕೆಲಸಕ್ಕೆ ಫಿರಾಗಿ ಇಟ್ಕೊಂಡಿರ್ತಾರೆ, ಫಾಲ್ಡಾಗಿ ಇಟ್ಕೊಂಡಿರ್ತಾರೆ, ಸರ್ವೂಲ ಇಟ್ಕೊಂಡಿರ್ತಾರೆ. ಯಾಕಾಗಿ ನೋಡಿ ಫಾಲ್ಡಾಗಿಂತ ಹೋಗ್ಬೇಕು ಸಾಯ್ತು ಸರ್ವಮನ ಇವ್ರ ಪಾಲಿಗೆ, ಇಲ್ಲಿ ಹೊರಟ್ರೆ ಫಾಲ್ಡಾಗಿ ಬೇಕು ನಿಮಗೆ. ಅದರ ಸುಸ್ತಗಳ ಸರ್ವಮನ ಬೇಡವಾಗಿದ್ದರೆ ಕಾಮಕ್ರೋಧ ಸರ್ವಮನ ಬೇಕೋ ಬೇಡವು, ಸರ್ವಮನ ಇದ್ರೇ ಕಾಮಕ್ರೋಧ ಹೋಗುವುದು. ವಜ್ರಾಜ ಸ್ವಾಮಿ ಬರೀತಾರೆ, ಕಾಮಿ ಏನೇ ಕೀಚಕೋ ವಿನಿಯತಃ ಕ್ರೋಹೀಚ ದುಶ್ಯಾತನ ಸ್ತಬ್ಧೋ ವೃತ್ತ ಸುಯೋಧನಸ್ಯ ಮಣಿಮಾನ್ ಮುಗ್ಧೋ ಮನಾಂಧೋ ಮತಃ ಕೃಷ್ಣೇ ಶಾಮಿರತಸ್ಯ ಮಾಗದ ಪತಿ ಷಡ್ವೈರಿ ವರ್ಗ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯ ದಾಸಂಧಿ ಮಾಂ ಪಾರಲ್ಲ. ಎಷ್ಟು ಒಳ್ಳೆ ಮಾತು, ದಿನಸೇಂದ್ರ ಯಾರನ್ನು ಕೊಂದಿದ್ದಾರೆ ಅವರು ವ್ಯಕ್ತಿಗಳಲ್ಲ, ಕಾಮಕ್ರೋಧಾದಿಗಳ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಸುರಕ್ಷಿತ ಬದುಕಿಗೆ ಆಚಾರ ರಕ್ಷಣೆ ನಮಗೆ ಬೇಕಾಗಿದೆ. ಆಗ ಆ ಹೇಗೆ ನಾವು ರಾಕ್ಷಸ ಏನು ಮಾಡಿದೆ ಬರ್ತಾ, ಹಿಂದಿನ ಬರ್ತಾ ಇದ್ದಾರೆ ಕಾಣದಂತೆ, ದೇವರ ಹಿಂದೆ ರಕ್ಷಣೆ ಮಾಡಿ ಬರ್ತಾರಂತೆ ಕಾಣದಂತೆ. ಕೀಚಕನ ಗುತ್ತಾಯಿದ್ದಾನೆ, ಅವನಿಗೆ ಬುದ್ಧ ಶಕ್ತಿ ಇಲ್ಲ, ವಾಯುದೊಳಗೆ ಪ್ರವೇಶ ಮಾಡಿ ಅವರು ಹೊರಡುತ್ತಾರೆ, ವಾಯುದೊಳಗೆ ಪ್ರವೇಶ ಮಾಡಿ ಹೊರಡುದು. ಇದು ಯಾತಕ್ಕೆ ಹೇಳಬೇಕಾಯಿತು, ಕೀಚಕಲ್ಲಿ ಶಿವರ ವರ ಇದ್ದ ಮೇಲೆ ಒಬ್ಬ ಸಾಮಾನ್ಯ ಹೆಂಡಿ ಹೊಡಿತಾನೆ, ಈ ನಿರ್ಣಯ ಕೊಡಕ್ಕೆ ಆಚಾರಣೆ ಬೇಕು, ಮತ್ತೆ ಒಳಗೆ ಎಂಟ್ರದಾರ ತಕ್ಷಣ ಹೊಡಿತಾರೆ, ಬಿದ್ದು ಬಿಡ್ತಾನೆ ಅವನು. ದ್ರೌಪದಿ ನೋಡ್ತಾರೆ ಯಾರು ಸಹಾಯ ಕೊಡೋದಿಲ್ಲ ಅಂತ ಜಗತ್ತಿಗೆ ಗೊತ್ತಿದೆ, ತಕ್ಷಣ ಅಲ್ಲಿಂದ ಅವತ್ತು ರಾತ್ರಿ ಭೀಮಸೇನ ದೇವರ ಹತ್ರ ಹೋಗ್ತಾರೆ. ಇಬ್ಬರು ಮಾತಾಡ್ತಾರೆ, ಸೂಕ್ಷ್ಮ ವಿಚಾರ ಹೇಳ್ತಾರೆ. ಮಧ್ಯರಾತ್ರಿ ಭೀಮಸೇನ ದೇವರ ಹತ್ರ ಹೇಗೆ ಹೋದರು, ತಾಯಿ ಹೇಗೆ ಕಾಣಿಸ್ತು, ಭೀಮಸೇನ ಮಲಗಿದ್ರಲ್ಲ ಹೇಗೆ ಗುರುತಿಡಿದ್ರು, ಇದು ನಮ್ಮ ಪ್ರಶ್ನೆ. ಮಹಾಭಾರತ ಹೇಳುತ್ತೆ ಅಲ್ಲಿ ದೀಪ ಇಲ್ಲ, ಅಲ್ಲಿ ಮಲಗಿದ್ದಾರಂತೆ. ಮೂಲ ಓದಬೇಕು ನಿಮಗೆ ಆಶ್ಚರ್ಯ ಆಗುತ್ತೆ. ಭೀಮಸೇನ ದೇಹದಿಂದ ಕಾಂತಿ ಹೇಗೆ ಬರ್ತಿತ್ತು ಅಂದರೆ ಪೂರ್ತಿ ಹೊಡಿತಾ ಇತ್ತು ಮನೆಯೆಲ್ಲ ಕೂಡ. ಆಚಾರ್ಯ ಹೆಬ್ಬೆರಳು ತೋರಿಸಿ ಪಾಠ ಮಾಡಿದ ಕತೆ ಇದೆ ನಮಗೆ. ಇಡೀ ದೇಹ ಹೊಡಿತಾ ಇತ್ತು. ಮಧ್ವವಿಧಿ ಅರ್ಥ ಆಗ್ತದೆ ಓದ್ಬಿಟ್ರೆ ಇದನ್ನ. ಪ್ರಜಜ್ವಾಲ ಸಾಸಮ ಇಡೀ ಕಾಂತಿಯನ್ನು ಪಂಗೊಳಿಸ್ತಾ ಇತ್ತಂತೆ. ಇವರು ಯಾರು ಗೊತ್ತಾ, ವಿದ್ಯುನ್ನಾಮಕ ವಿಧಿ ಜಾತಿ. ಇವರು ವಿದ್ಯುತ್ತು ವಿದ್ಯುತ್ ಬಲಿ, ಬೇರೆ ಬೆಳಕೇ ಬೇಕಿಲ್ಲ ಅವ್ರಿಗೆ, ಯಾವುದೇ ಜಗತ್ತಿಗೆ ಬೆಳಕು. ಪರಮಾಶ್ಚರ್ಯಪಟ್ಟರಂತೆ. ಅಲ್ಲೊಂದು ಮಾತು ಹೇಳ್ತಾರೆ, ಮಧ್ಯಮಂ ಪಾಂಡುನಂದನ, ಮಧ್ಯಮನಾದಂಥ ಭೀಮಸೇನನ್ನ ದ್ರೌಪದಿ ಆಲಿಂಗನ ಮಾಡಿಕೊಂಡು ಹೇಳ್ತಾರೆ. ಎಷ್ಟು ಆಶ್ಚರ್ಯ, ಮಧ್ಯಮ ಅಂತ ಕರೆದಿದ್ರೆ ಮಧ್ಯಮ ಹೇಗಾಗ್ತಾರೆ ಭೀಮಸೇನ? ಮಧ್ಯಮ ಅಲ್ಲ ಪಾಂಡವರಲ್ಲಿ, ಮಧ್ಯಮರಲ್ಲ ಅರ್ಜುನ, ಕೌಂತೆಯಲ್ಲಿ ಮಧ್ಯಮ ಅಲ್ಲ, ಕಾರಣ ಸೇರಿಸ್ಬಿಟ್ಟು ಧರ್ಮದಲ್ಲಿ ಆಗಿರ್ತಾರೆ. ಇವರ್ಯಾ ಮಧ್ಯಮರಾಗ್ತಾರೆ? ಸತ್ಯಧರ್ಮ ಸ್ವಾಮಿ ಬರೀತಾರೆ, ಮಧ್ಯಮ ಅಂದ್ರೆ ಏನೂ ಅಲ್ಲ, ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯ್ಯವಚ, ಪೂರ್ಣ ಪ್ರಜ್ಞೆ ಸೃತಿಯಷ್ಟು ಭಗವತ್ಕಾರ್ಯ ಸಾಧನ. ಮಧ್ಯಮ ಅವತಾರದಲ್ಲಿ ಮಧ್ಯಮ, ಆದ್ದರಿಂದ ಸೈವತ್ತು ಅಂತ ಹೇಳ್ಬಿಟ್ಟ. ಎಷ್ಟು ಒಳ್ಳೆಯ ಅಪೂರ್ವವಾದ ಶಾಸ್ತ್ರದ ಉತ್ತರ. ಇನ್ನೊಂದು ಅರ್ಥ, ಅಯಂಭಾವ ಶಿಶುವು ಮಧ್ಯಮ ಪ್ರಾಣ ಉಪಸಂದನ ಮಾಡಿ, ಮಧ್ಯಮ ಪ್ರಾಣ ಅದಕ್ಕೋಸ್ಕರ ಅಧಿಗನ ಮಾಡ್ಕೊಂಡು. ಇತಿಹಾಸ ಪುರಾಣಾಧ್ಯಂ ವೇದಂ ಸಬಬ ಬ್ರಹ್ಮಯ್ಯ. ಅವರೇನು ಮಾತುಕತೆ ನಡೀತಂತೆ, ಆಯ್ತು ನಾಳೆ ಒಂದು ಕಥೆ ಮುಗಿಸ್ತೇನೆ ಅಂತ ಹೇಳ್ತಾರೆ. ಒಂದು ದಿವಸ ರಾತ್ರಿ ಕೀಚಕ ಬರ್ತಾರೆ, ಬರ್ತಾರೆ ಅಂದರೆ ಹೋಗ್ತಾನೆ ಅಂತ ಅರ್ಥ, ಪರ್ಮನೆಂಟಾಗಿ ಹೋಗ್ತಾನೆ. ಬಂದ ಆ ಸಮಯಕ್ಕೆ ಒಂದು ತಪ್ಪು ತಿಳ್ಕೊಂಡಿರ್ತದೆ. ಭೀಮಸೇನ ದೇವರು ಹೆಣ್ಣು ವೇಷ ಹಾಕ್ಕೊಂಡು ಬಂದರು, ಎಲ್ಲರೂ ಕೇಳಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ತ್ರೀವೇಷ ಹಾಕೊಂಡ್ಬಂದ್ರು ಅಂತ ಹೇಳ್ತಾರೆ, ಮಹಾಭಾರತ ಹೇಳೋದಿಲ್ಲ, ನಿರ್ಣಯ ನಾವು ಅಂತ ಹೇಳೋದಿಲ್ಲ. ಸ್ತ್ರೀವೇಷ ಹಾಕೊಂಡು ನೆಸ್ತಿನೇ ಇಲ್ಲ, ಕತ್ತಲಲ್ಲಿ ಹೋಗ್ತಿದ್ದಾರೆ. ಕತ್ತಲ್ಲಿ ಯಾವ ಬೇಕೋ ಹಾಕೊಂಡ್ರೇನಂತೆ, ಇವತ್ತೆ ಕತ್ತಲ ಬೇರೆ ಹೊತ್ತೊಂಡು ಬೇರೆ ಹೋಗ್ತಿದ್ದಾರೆ. ಆದ್ದರಿಂದ ಅವ್ರಿಗೆ ನಿಜವಾಗಲೂ ಕೂಡ ವೇಷಭಾರ ಪ್ರಸ್ತಾಪ ಮಾಡೇ ಇಲ್ಲ ವಿಚಾರ. ನಮಗಾಗಿ ವಿಜಯದಾಸ ಹೇಳಿದ್ದಾರಲ್ಲ, ಭೀಮಸೇನ ಶಾ ಕಾಮಿನಿ ಆದಂತ ಬರೋದು, ಅದಕ್ಕೆ ಅವರು ಕೂಡ ಹೇಳಿದ್ದು ಒಂದು ಕಾವ್ಯಮಯವಾಗಿ ಬರೀತಾರೆ. ದಾಸರಷ್ಟೇ ಅವತ್ತು ವಸ್ತುಸ್ಥಿತಿಯಲ್ಲ, ಸ್ತ್ರೀವೇಷ ಹಾಕೊಂಡು ಹೋಗೋದಿಲ್ಲ ಅವರು, ಅದಕ್ಕೆ ಹೆಚ್ಚು ಪುರಾವೆಗಳು ಬೇಕಿಲ್ಲ. ಸ್ತ್ರೀವೇಷ ಹಾಕೊಂಡು ಮಾಡನೆ ಮಾಡ್ತಾರೆ ಮಾಡ್ತಾರೆ, ವಿಜಯದಾಸ ಕೊನೆ ಹೇಳಿಬಿಡ್ತಾರೆ, ಮೀಸೆಗಳನ್ನು ಉಳಿವಾಗಿ ಸ್ತ್ರೀವೇಷ ಹಾಕೊಂಡು ಹೇಗಾಗಿ ನೋಡಂತೆ. ಅದು ಸುಮ್ಮನೆ ಕಾಲ್ಪನಿಕವಾದ ಚಿತ್ರಣೆ ಹೊರತು ದಾಸರು ಹೊಡೆ ಇಮ್ಯಾಜಿನೇಟ್ ಕೊಡ್ತಾರೆ. ಕೀಚಕೆ ಅನ್ಕೊಂಡಿರಬಹುದು ಅಂತ ಹೇಳ್ತಾರೆ ಹೊರತು ವಸ್ತುಸ್ಥಿತಿ ಅಲ್ಲ. ಕೀಚಕರ ಗಿರಿಸಿದ್ರು ಕೊಂದಾಕಿಬಿಡ್ತಾರೆ. ನಮ್ಮ ಕಥೆ ಗೊತ್ತಿದೆ, ಹೇಗೆ ಕೊಂದರು ಅಂದರೆ ಅವ್ರ ತಲೆ ಕತ್ತರಿಸ್ಬಿಟ್ರು, ತೆಗೆದು ಕೈ ಬಿಡದ್ರಂತೆ, ಕೈಕಾಲು ಬಿಡದ್ರಂತೆ, ಬುದೂರನ್ನು ಪ್ರವೇಶ ಮಾಡಿಸಿದ್ರಂತೆ, ಕೊಟ್ಟು ಚೆಂಡಾದಾಗುತ್ತೆ, ಕಾಲಿಗೆ ಬಂದ್ರಂತೆ, ಫಾಸ್ಟ್ ಫುಟ್ಬಾಲ್ ಪ್ಲೇಟ್ ಮಾಡಿದ್ದೆ ಬಿಡಿಸಿದ್ರೆ ಕಾಲಿಗೆ ಬಂದ್ರಂತೆ ಹೋಯ್ತು ಅಂತ ಹೇಳಿದ್ರು. ಇದು ಕಾಲು ಚೆಂಡದ್ದು ಹಾಗೆ ಫುಟ್ಬಾಲ್ ಆಡಬೇಕಾದ್ರೆ ದುಷ್ಟರ ತಲೆ ಹೊಡಿತೇವೆ ಹೊಡೆದಿರಬೇಕು ಅಂತ. ಅವಾಗ ನಮಗೆ ಭಾರಿ ಆಶ್ಚರ್ಯ, ಹೆಣ ಎಲ್ಲ ಮಾಡ್ತಾರೆ ಇವರೆಲ್ಲ ಕೂಡ, ಅದು ಸತ್ತೋಗ್ಬಿಟ್ಟಿದ್ದಾರೆ. ಕೈ ಕಾಲು ಮುರಿದು ಯಾಕೆ ಕೊಳಗಿರಬೇಕಾಗಿತ್ತು, ಒಳ್ಳೆಯ ಪ್ರಶ್ನೆ. ಕೈ ಕಾಲು ಮುರಿಯೋದು ಕಾಲು ಹಿಡಿದು ಎಲ್ಲ ತಮಾಷೆ ಅನಿಸೋದಿಲ್ವ, ವೇಸ್ಟ್ ಅಲ್ವ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಶ್ನೆ ನಾಳೆ ಪ್ರಶ್ನೆ ನೀರು ಕೊಡಬೇಕಾಯ್ತು ಹೊತ್ತಾಗ ನಾಳೆ ಉತ್ತರ ಬರುತ್ತೆ. ದ್ರೌಪದಿಯನ್ನು ಕರೆದಂತಲ್ಲಿ ನೋಡೋದು ತೋರಿಸಿದ್ರು, ಎಲ್ಲಿ ಬೆಳಗ್ಗೆ ಅಂತ ಕೇಳ್ತಾರೆ. ಕೈಗೆ ಬಂದರಂತೆ ಕಷ್ಟ ಬೆಳೆದ್ರು, ಮಧ್ಯವಿದ್ದರೆ ಕಾಲೇ ಬಂದರು ಅಂತ ಹೇಳ್ತಾರಲ್ಲ, ಕೈಗೆ ಬಂದರಂತೆ ಕಷ್ಟ ಬೆಳೆದ್ರು. ಅಂದರೆ ಜ್ಯೋತಿರ್ಮಯ ಶರೀರ ಒಂದೆಲ್ಲ ದೇವತೆಗೆ, ಅದಕ್ಕೆ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ. ರುಜುಗಳ ದೇಹ ಹೇಗಿರುತ್ತೆ ಒಂದು ನಿದರ್ಶನ ಇದು. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯ ನೋಡಿ ದ್ರೌಪದಿ ಭಾರಿ ಖುಷಿ ಪಟ್ಟುಬಿಟ್ಟು. ಆಮೇಲೆ ವಿಭಜಿಕೆಗಳೆಲ್ಲ ಬರ್ತಾರೆ, ಬಂದವರೆಲ್ಲ ದ್ರೌಪದಿ ಕಟ್ಕೊಂಡು ಹೋಗ್ಲಿಕ್ಕೆ ಹೋದರಂತೆ. ತಕ್ಕ ಭೀಮಸೇನದವರು ಬರ್ತಾರೆ, ಎಲ್ಲರೂ ಕೊಂದು ಹಾಕಿಬಿಡ್ತಾರೆ. ದ್ರೌಪದಿ ನೋಡಿದೆಯಾ ಎಲ್ಲರೂ ಕೊಂದಾಯ್ತೇನ ಅಂತ ಭೀಮಸೇನರು ಹೊರಟರಂತಲ್ಲಿ. ಅಂತ ಈ ಕಥೆಯ ಮೂಲಕ ತಾವು ಕೀಚಕರನ್ನು ಕೊಂದಿದ್ದು ಬರೀ ಯಾವ ವ್ಯಕ್ತಿಯನ್ನು ಕೊಂದಿದ್ದಲ್ಲ, ಅವನಿಗೆ ಶಿವನ ವರ ಇತ್ತು, ಮಲ್ಲನಿಗೆ ಶಿವನ ವರ ಇತ್ತು, ಅವನ ತಮ್ಮಂದಿರಲ್ಲಿ ಶಿವನ ವರ ಇತ್ತು. ಉಪಕೀಚಕರು 105 ಉಪಕೀಚಕರು, ಒಬ್ಬ ಕೀಚಕ, ಒಟ್ಟು ಎಷ್ಟನಾದರೊಂದಿಗೆ 106 ಕೀಚಕರ, 106 ಜನ ಕೀಚಕರ. ಕೀಚಕ ಅಂದರೆ ಯಾರು ಅಂತ, ಕಾವೇ ಏನೇ ಕೀಚಕ, ಕಾವದ ಸಂಕೇತ. 106 ಕೀಚಕರನ್ನು ಭೀಮಸೇನದೇವರು ಕೊಂದರು, 106 ಕಾಮನೆಗಳನ್ನು ನಾಶ ಮಾಡ್ತಾರೆ. ಕಾಮ ಇತ್ತಲ್ಲ ಅದರಲ್ಲಿ 106 ಕಾಮನೆಗಳು, 106 ಅಂದರೆ ಮೆನಿ ಅಂತ. ನಮ್ಮ 106 ಕೆಟ್ಟ ಕಾಮನೆಗಳನ್ನು ಭೀಮಸೇನದೇವರು ನಾಶ ಮಾಡ್ತಾ ಇದ್ದಾರೆ. ಅದನ್ನು ತೋರಿಸಿ ಅವತ್ತು ಮುಂದೆ ಏನು ಮಾಡ್ತಾರೆ, ನಾಳೆ ಗೋಗ್ರಹಣ, ಮುಖ್ಯವಾಗಿ ಕೃಷ್ಣಸಂಧಾನ ನಾಳೆ. ಕೃಷ್ಣಸಂಧಾನ ಅಲ್ಲಿ ಆಚಾರ ಕೊಡ್ತಕ್ಕ ನಿರ್ಣಯ, ಕೃಷ್ಣ ಪ್ರವೇಶ ಮಾಡ್ತಾನೆ ಉದ್ಯೋಗ ಪರ್ವದೊಳಗೆ, ಎಷ್ಟು ವೈಭವ, ಮಿತ್ರ ಹೇಗೆ ನೋಡಿಕೊಂಡ ಕೃಷ್ಣನನ್ನು, ತುಂಬ ವಿಚಾರಗಳು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ. ನಾಳೆ ಬೆಳಿಗ್ಗೆ ಸರಿಯಾಗಿ 7:00 to 8:00 ಅಲ್ಲ, 9:00 to 10:00 ತಂತ್ರಸಾರ ಸಂಗ್ರಹದ ಪಾಠ, 9:00 to 10:00 ದೇವಸ್ಥಾನದಲ್ಲಿ. ಈ ಹಾಲಲ್ಲ ಆ ಹಾಲು ಅಲ್ಲ, ಮತ್ತೆ ಮಧ್ಯಮ ಇವತ್ತು ಮಧ್ಯಮ ಕೆಡಿತೇವಾದ್ರಿಂದ ಮಧ್ಯಮ ಹಣ್ಣಲ್ಲಿ ನಾ ನಡೆಯುತ್ತೆ. ಎರಡನೇದಾಗಿ ನಾಳೆ ಸಾಯಂಕಾಲ ಸರಿಯಾಗಿ 5:30 ಗಂಟೆಯಿಂದ 6:30 ಗಂಟೆಯವರೆಗೂ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯರಿಂದ ಶ್ರೀಧರ್ಮಗಳ ಬಗ್ಗೆ ಪ್ರವಚನ, ಶ್ರೀಧರ್ಮಗಳ ಪ್ರವಚನ ತುಂಬಾ ಜನ ಕೇಳ್ತಾ ಇರಬೇಕು ಅಂತೇಳಿ ನಾಳೆ ಪ್ರವಚನ ಇರುತ್ತೆ. 5:30 ರಿಂದ 6:30 ಶ್ರೀಧರ್ಮಗಳು, ಆಮೇಲೆ 6:30 ಉದ್ಯೋಗ ಪರ್ವ ಮುಂದೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಹೇಳ್ತಾ ಡಾಕ್ಟರ್ ಸಿ ಎಸ್ ಶಿವಾಸಮೂರ್ತಿಯವರು ಬಂದು ಬಹಳಷ್ಟು ಆತ್ಮೀಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರವಚನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತೀನಿ.